ಕ್ಷಮಮವಾಚಮಿಮಾಂ ಸುಪ್ತಾಂ ಸಂಜೀವಯತ್ಯ ಅಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೇ ಗುರುಷಾಯ ತುಭ್ಯಂ. ಕಾಮಧುಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತ ವಾದಿರಾಜ ವಂದೇ ರಘುತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತುಸ್ಮೆ. ಶ್ರೀ ಗುರುಭ್ಯೋ ನಮಃ. ಹರಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯ. ಪ್ರಾತಃಕಾಲದಲ್ಲಿ ಪ್ರತಿನಿತ್ಯ ಸಂಕಲ್ಪವನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಕ್ಕಂಥ ಗದ್ಯವನ್ನು ಬರೀತಾ, ಓಂ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದಿ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣಾಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನ ಪಾಪಾವಿದ್ಧ ದೈತ್ಯ ಭೂಗಾವಿದ್ಧ ಶ್ರೀ ವಿಷ್ಣುಭಕ್ತ ಜನಂತಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ ಅನಂತರೂಪ ಭಗವತ್ಕಾರ್ಯ ಸಾಧಕ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವತ್ಹೃದಿ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭೂವ್ಯವತೀರ್ಣಾನಾಂ ತಥಾ ಅವತೀರ್ಯ ಸಕಲ ಸಚ್ಛಾಸ್ತ್ರಕರ್ತೃಣಾಂ ಸರ್ವದುರ್ಮತಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅತಏವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್ಸನ್ನಿಧೌ ಪೂಜ್ಯಾನಾಂ ತಥಾ ಭಗವತ ದತ್ತವರಾಣಾಂ ದ್ವಾತ್ರಿಂಶಲ್ಲಕ್ಷಣೋಪೇತಾನಾಂ ಅಲ್ಲಿವರೆಗೂ ಆಗಿತ್ತು. ದ್ವಾತ್ರಿಂಶಲ್ಲಕ್ಷಣೋಪೇತಾನಾಂ ವಾಯುದೇವರಿಗೆ ಅವತಾರಗಳಲ್ಲೂ ಸಹ ದ್ವಾತ್ರಿಂಶಲ್ಲಕ್ಷಣೋಪೇತತ್ವ ಇದೆ. ದ್ವಾತ್ರಿಂಶಲ್ಲಕ್ಷಣೋಪೇತಮಗ್ರಂ ಭೀಮಾವತಾರವನ್ನು ಹೇಳಬೇಕಾದರೆ ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ ದ್ವಾತ್ರಿಂಶಲ್ಲಕ್ಷಣೋಪೇತಮಗ್ರಂ. ಇನ್ನು ಮಧ್ವಾವತಾರದಲ್ಲಿ ಸಂಪೂರ್ಣ ಲಕ್ಷಣ ಜನಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾಧಿರಾಜ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಅಲ್ಲೂ ದಾತ್ರಿಂಶ ಲಕ್ಷಣಗಳು. ಆಮೇಲೆ ತಥಾ ಸಮಗ್ರ ಗುರುಲಕ್ಷಣೋಪೇತಾನಾಂ, ಸಮಗ್ರ ಗುರುಗಳ ಲಕ್ಷಣ ಹೊಂದಿರತಕ್ಕಂಥವರು. ಸಪ್ತಪಾದ ಚತುರ್ಹಸ್ತ ಆಚಾರ್ಯ ಇದನ್ನೆಲ್ಲ ಕೂಡ ನಗ್ರೋಧ ಪರಿಮಂಡಲ ಗುರುಗಳ ಲಕ್ಷಣ ಹೇಗಿರಬೇಕು ಅಂತ ಹೇಳ್ತಾರೆ. ಅದೆಲ್ಲ ಇದೆ. ಜೊತೆಗೆ ಅಸಂಶಯಾನಾಂ, ಯಾವುದೇ ವಿವಾದ ಸಂಶಯವನ್ನು ಯಾವುದೇ ಕಾಲಕ್ಕೂ ಕೂಡ ಹೊಂದದೇ ಇರತಕ್ಕಂಥವ್ರು. ದೃಢಶೇಷ ರುದ್ರಾದಿ ದೇವತೆಗಳಿಗೂ ಸಂಶಯ ಇಲ್ಲ. ಆದರೆ ಒಮ್ಮೊಮ್ಮೆ ಏನಾಗುತ್ತೆ, ಅವರಿಗೆ ಪ್ರಾರಬ್ಧವಶಾತ್ ಬರತಕ್ಕಂಥ ಅಸುರಾವೇಶಾದಿಗಳಿಂದ ಅದು ಬರಬಹುದು. ಗರುಡನಿಗೆ ಅಹಂಕಾರ ಬಂದಿದ್ದುಂಟು, ನಾನೇ ಹೊತ್ತಿದ್ದೇನೆ ಅಂತ ಅಹಂಕಾರ ಬಂದಾಗ ಶಿಕ್ಷೆ. ಶೇಷದೇವರಿಗೆ ಬಂದ್ರೆ ಅದು ಬಲರಾಮದೇವರಿಗೆ ಬಂದಿದ್ದಂತೂ ಸ್ಪಷ್ಟ. ಅವರೆಲ್ಲರಿಗೂ ಕೂಡ ಒಮ್ಮೊಮ್ಮೆ ಸಂಶಯ ಉಂಟು, ಆದರೆ ಅವರು ಎಂದೆಂದೂ ಸಂಶಯ ಇಲ್ಲ. ಅದು ಸಂಶಯ ಇಲ್ಲದಿರಬೇಕೆಂಬ ಶ್ರೇಷ್ಠ ಗುರುತ್ವದ ಲಕ್ಷಣ. ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯ ಕ್ಷೇತ್ರೂಣಾಂ, ಮತ್ತು ಪ್ರಸಾದ ಮಾತ್ರದಿಂದ ತಮ್ಮ ಭಕ್ತರ ಎಲ್ಲ ಸಂಶಯಗಳನ್ನು ಕೂಡ ಛೇದನೆ ಮಾಡತಕ್ಕಂಥವು. ಅಸಂಶಯ ಸಂಶಯ ಛಿತ್ ಗುರುರುಕ್ತೋ ಮನೀಷಿಭಿ, ಅದು ಗುರುಲಕ್ಷಣ. ಪ್ರಣವಾದಿ ಅಶೇಷ ವೈಷ್ಣವ ಮಂತ್ರೋದ್ಧಾರಕಾಣಾಂ, ಪ್ರಣವಾದಿ ಅಶೇಷ ವೈಷ್ಣವ ಮಂತ್ರೋದ್ಧಾರಕಾಣಾಂ. ಪ್ರಣವ ಮಂತ್ರದಿಂದ ಪ್ರಾರಂಭ ಮಾಡಿಬಿಟ್ರೆ
ಎಷ್ಟೆಷ್ಟು ವೈಷ್ಣವ ಮಂತ್ರಗಳಿವೆ ಅಷ್ಟೆಲ್ಲ ಮಂತ್ರಗಳನ್ನು ಉದ್ಧಾರ ಮಾಡಿಕೊಟ್ಟವರು ಇನ್ನು ಹೇಳಿದೆ. ಅದು ಮಂತ್ರೋದ್ಧಾರ ಅಂತ ಹೇಳಿದರೆ ಅದಕ್ಕೆ ಅಗ್ಗನ್ಯಾಸ ಕರನ್ಯಾಸ ಮುಂಚೆ ಪ್ರಾಣಾಯಾಮ ಆಮೇಲೆ ಧ್ಯಾನ ಶ್ಲೋಕ ಅಂದರೆ ವಿಶೇಷವಾಗಿ ಮಂತ್ರದ ಆಕಾರ ಅದೆಲ್ಲ ಹೇಳಿಕೊಟ್ರೆ ಏನಂತ ಕರೀತಾರೆ ಅದನ್ನು, ಅದು ಮಂತ್ರೋದ್ಧಾರ ಅಂತ. ಅದೆಲ್ಲ ಮಾಡಿಕೊಟ್ಟವರು ಶ್ರೀಮದ್ ಆಚಾರ್ಯರು, ತಂತ್ರಸಾರ ಸ್ಪಷ್ಟವಾದ ನಿದರ್ಶನ ಅದಕ್ಕೆ. ಸರ್ವದಾ ಸರ್ವ ವೈಷ್ಣವ ಮಂತ್ರ ಜಾಪಕಾನಾಂ, ಎರಡನೇದು ಮಂತ್ರೋದ್ಧಾರ ಮಾಡಿಕೊಡ್ತಾರೆ. ಅವರು ಮಂತ್ರ ಜಪ ಮಾಡದೆ ಹೋದರೆ ಇನ್ನೊಬ್ರು ಹೇಳಿದಷ್ಟೇ ಆಯ್ತು, ಯಾರಿಗೆ ಜಪ ಮಾಡೋದಿಲ್ಲ ಅವ್ರಿಗೆ ಹೇಳೋ ಅಧಿಕಾರ ಇಲ್ಲ. ಜಪ ಮಾಡಿರೋದಕ್ಕಿಂತ ತಾವು ಯಾವುದೇ ಒಂದು ಇನ್ನೊಬ್ರು ಹೇಳ್ಕೊಡ್ಬೇಕು, ಏನು ಮಾಡ್ಬೇಕು ಅದನ್ನು ದಾಸಿ ವಿದ್ಯೆ ಮಾಡ್ಕೊಂಡು ಹೇಳ್ಕೊಡೋದು. ಒಂದು ನೂರು ಜನಕ್ಕೆ ಹೇಳ್ಕೊಡ್ಬೇಕಾದ್ರೆ ಎಷ್ಟು ಜಪ ಮಾಡಿರ್ಬೇಕು ಈ ಮತ್ತೆ ಇವರು ಇದು ಅರ್ಥ ಮಾಡಿಕೊಂಡ್ರೆ ಅದು ಯಾವಾಗಲೂ ಮಂತ್ರಸಿದ್ಧಿ. ಮಗನಿಗೆ ಉಪನಯನ ಮಾಡ್ಬೇಕಾದ್ರೆ ಏನು ಮಾಡಿದ್ರು ಫಸ್ಟ್ ಇವರು 10,000 ಮಿನಿಮಮ್, ಲಕ್ಷ ಮಾಡಿದರೆ ಭಾರಿ ಶ್ರೇಷ್ಠ, ಇಲ್ಲ 50,000 20,000 10,000 ಅದಕ್ಕೆ ಎಕ್ಸ್ಟ್ರಾ ಮಾಡಬೇಕು. ಮಾಡೋದ್ರ ಜೊತೆಗೆ ಇವನು ಮೊದಲೇ ಅದನ್ನೇ ಮಾಡಿರೋದಿಲ್ಲ, ಫಸ್ಟ್ ಆಫ್ ಆಲ್ 194 ಮಿನಿಮಮ್ಮೇ ಮಾಡಿರೋದಿಲ್ಲ, ಸಿದ್ಧಿ ಬರೋದಿಲ್ಲ ಅಂತ ಅರ್ಥ. ಅದಕ್ಕೆ ಯಾತಕ್ಕೆ ದೊಡ್ಡವರು ಉದ್ದೇಶ ಮಾಡಿಸ್ಕೋಬೇಕು ಅಂತ ಕೇಳಿದರೆ ಆ ರೀತಿ ಮಾಡಿ ಕೊಟ್ಟಿರೋದ್ರಿಂದ ಉಪಯೋಗ ಬರುತ್ತೆ. ಸರ್ವದಾ ಸರ್ವ ವೈಷ್ಣವ ಮಂತ್ರ ಜಾಪಕ ನಾವು ಚೆಕ್ ಕೊಡೋದಕ್ಕಿಂತ ಮುಂಚೆ ಅಲ್ಲಿ ಅಕೌಂಟ್ ಇರಬೇಕು, ದುಡ್ಡು ಇರಬೇಕು ಅಲ್ಲಿ. ಸುಮ್ಮನೆ ಚೆಕ್ ಬುಕ್ ತಂದು ಚೆಕ್ ಕೊಡ್ತಾ ಹೋಗ್ಬಿಟ್ರೆ ಆಗುತ್ತೆ ಕೆಲಸ. ಅಕೌಂಟ್ ಇಟ್ಟು ಯಾಕೆ ಕೊಡಬೇಕು, ಹಾಗೆ ಅಕೌಂಟ್ ಮೇಂಟೈನ್ ಆಗಬೇಕು ಅದು. ಸರ್ವದಾ ಸರ್ವ ವೈಷ್ಣವ ಮಂತ್ರ ಜಾಪಕ ನಾಮ್, ಅದರಿಂದ ಏನಾಯ್ತು ಈಗ ನಮಗೇನಿಸುತ್ತೆ, ಏನೋ ಒಂದು ಮಂತ್ರ ಹೇಳ್ಕೊಟ್ಬಿಡ್ತಾರೆ ಅದಕ್ಕೆ ಅಷ್ಟು ಕೃತಜ್ಞರಾಗಿರ್ಬೇಕು ಅನಿಸುತ್ತೆ ನಮಗೆ, ಗೊತ್ತಾಯ್ತಾ? ಆದರೆ ಅಷ್ಟು ಮಂತ್ರ ಎಷ್ಟು ನಮಗೋಸ್ಕರ ತ್ಯಾಗ ಮಾಡಿರ್ತಾರೆ ಅದರಿಂದ ಕೃತಜ್ಞತೆ ಇರಬೇಕಾಗಿ. ಬರೀ ಶ್ರೀ ಕೃಷ್ಣ ಏನುವ ದೊಡ್ಡ ಇದಲ್ಲ, ಹಿಂದೆ ಜಪ ಮಾಡಿರಬೇಕಲ್ಲ, ಜಪ ನಮಗೋಸ್ಕರ ಮಾಡಿರ್ತಾರೆ ಅದರಿಂದ ಏನಾಯ್ತದ, ಆಗ ಅದಕ್ಕೊಂದು ಋಣಾನ ಸಂಬಂಧ ಬರ್ತದೆ, ಬರುತ್ತಿರಲಿಲ್ಲ. ಸೊ ಮೆಕ್ಯಾನಿಕಲ್ ಹೇಳೋದಲ್ಲ ಅದು. ಅದಕ್ಕೆ ವೈಷ್ಣವ ಅಂದರೆ ಅವೈಷ್ಣವ ಮಂತ್ರ ಹೇಳಬಾರ್ದು. ವೈಷ್ಣವ ಅಂದ್ರೆ ಏನರ್ಥ? ವಿಷ್ಣು ಮತ್ತು ವಿಷ್ಣು ಭಕ್ತರು ಅವರೆಲ್ಲ ವೈಷ್ಣವರೇ. ಸರ್ವದಾ ಸರ್ವ ವೈಷ್ಣವ ಮಂತ್ರ ಜಾಪಕಾನ, ವಿಷ್ಣು ಮಂತ್ರ ವೈಷ್ಣವ ಮಂತ್ರ, ವೈಷ್ಣವರ ಮಂತ್ರ ವೈಷ್ಣವ ಮಂತ್ರ, ಎರಡರ್ಥ ಅದಕ್ಕೆ. ಮತ್ತೆ ಆ ಮಂತ್ರ ಜಪಗಳನ್ನು ಮಾಡ್ತಾ ಇರ್ತಾರೆ. ಸರ್ವ ವೈಷ್ಣವ ಮಂತ್ರ ಜಪ ಮಾಡ್ತಾರೆ ಕೆಲವು ಮಂತ್ರ, ಎಲ್ಲರೂ ಎಲ್ಲ ಮಂತ್ರ ಜಪ ಮಾಡೋಕ್ಕೆ ಆಗೋದೇ ಇಲ್ಲ. ಯಾತಕ್ಕೆ? ಒಂದೊಂದು ಮಂತ್ರ ಜಪಕ್ಕೆ ಕನಿಷ್ಠ 108 ಮಾಡಬೇಕಂದ್ರೆ ದಿವಸಕ್ಕೆ ಎಷ್ಟು ಮಾಡೋಕ್ಕಾಗುತ್ತೆ? ಗಾಯತ್ರಿ ಆಡಿರ್ಬೇಕು ಈ ಮಧ್ಯೆ, ಇವೆಲ್ಲ ಎಷ್ಟಾಗಬೇಕಾದ್ರೆ ಭಾರಿ ಕಷ್ಟ. ಅಂಥ ಹೊತ್ತಿನಲ್ಲಿ ಸರ್ವ ವೈಷ್ಣವ ಮಂತ್ರ ಜಪವನ್ನು ಪ್ರತಿನಿತ್ಯ ಮಾಡ್ತಾರೆ ಅಂದರೆ ಎಷ್ಟು ಆಶ್ಚರ್ಯ. ಹಂಸ ಮಂತ್ರ ಅಂತೂ ಗೊತ್ತೇ ಇದೆ, ಎಲ್ಲರೊಳಗಿದ್ದು ಮಾಡ್ತಕ್ಕಂಥ ಜಪ ಹಂಸ ಮಂತ್ರ ಪ್ಲಸ್ ಉಳಿದ ಮಂತ್ರಗಳು. ಅದು ಒಮ್ಮೊಮ್ಮೆ ಅಲ್ಲ, ಸರ್ವದ ಎಲ್ಲ ಕಾಲಕ್ಕೂ ಮಾಡ್ತಾರೆ. ನಾವು ಎಲ್ಲ ಕಾಲಕ್ಕೆ ಉಳಿದವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಕೇಳಿದ್ರೆ ಮಡಿದಿರಬೇಕು, ಬಟ್ ಅದೇ ಇಲ್ಲ. ವಾಯುದೇವರು ಸದಾ ಮಡಿಯವರು, ಪವನ ಪವಮಾನ ಆದ್ರಿಂದಾಗಿ ಯಾವಾಗಲೂ ಜಪ ಮಾಡ್ತಾ ಇರ್ತಾರೆ. ಇದು ಅರ್ಥ ಮಾಡಿಕೊಂಡು ನಿದ್ರೆ ಇಲ್ಲೇ ಇಲ್ಲ, ನಿದ್ರೆ ಕಾಲಕ್ಕೆ ಬಿಡ್ತಾರೆ ಅಂತ ಹೇಳೋಗಿಲ್ಲ. ಮತ್ತೆ ಯಾತಕ್ಕೆ? ಏವಂ ಪ್ರಳಯಕಾಲೇಪಿ ಪ್ರತಿಭಾತ ಪರಾವರ, ಪ್ರಳಯಕಾಲದಲ್ಲಿ ನಿದ್ರೆ ಇಲ್ಲ ಆದ್ರಿಂದಾಗಿ ಆಗಲೂ ಮಾಡ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅವರು ಜೀವೋತ್ತಮರು ಯಾತಕ್ಕಾಗಿದ್ದಾರೆ ಅಂತ ಅರ್ಥ ಆಗುತ್ತೆ. ಎಲ್ಲ ಮಂತ್ರ ಜಪ ಇವರು ಮಾಡೋರಾದರೆ ಎಲ್ಲ ಮಂತ್ರ ಜಪ ಪ್ರತಿಪಾದ್ಯ ದೇವರಾಗಿರ್ಬೇಕಾಗ, ಪ್ರತಿಪಾದ್ಯ ಇವರು ಜಪ ಮಾಡ್ತಕ್ಕಂಥ ಪ್ರತಿಪಾದಕರು. ಇಂಥ ಸಂಬಂಧದಿಂದಾಗಿ ವಾಯುದೇವರಿಗೆ ವಿಶೇಷವಾದ ಮಹತ್ವ ಬರಲಿಕ್ಕೆ ಕಾರಣ ಆಯಿತು. ಸರ್ವದಾ ಸರ್ವ ವೈಷ್ಣವ ಮಂತ್ರ ಜಾಪಕಾನಾಂ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಂ, ಮಂತ್ರಗಳು ಎಷ್ಟು ಅಂತ ಇಲ್ಲಿ ಹೇಳ್ತಾರೆ. ಎಷ್ಟು ಮಂತ್ರಗಳಿರೋದೊಟ್ಟು 7 ಕೋಟಿ ಮಹಾಮಂತ್ರಗಳು, ಕೋಟಿ ಒಂದು ಗಾಯತ್ರಿ, ಆಮೇಲೆ ಅಷ್ಟಮಹಾಮಂತ್ರಗಳು, ಅವೆಲ್ಲ ಲೆಕ್ಕ ಹಾಕಿದರೆ 7 ಕೋಟಿ ಮಹಾಮಂತ್ರಗಳು. ಅವುಗಳಲ್ಲಿ ಬರೀ ಜಪ ಮಾಡೋದಲ್ಲ, ಸಿದ್ಧಿ ಸಂಸಿದ್ಧ ಮತ್ತೆ ಯಾವ ಮಂತ್ರ ಹೇಳಿದ್ರೆ ಕೆಲಸ ಮಾಡೋದು ಅದು ಸಿದ್ಧಿ ಅಂತ ಹೇಳೋದು. ಯಾವ ಮಂತ್ರ ಹೇಳಿದ್ರು ಕೂಡ ಕೆಲಸ ಮಾಡೋದಾದ್ರೆ ಸಿದ್ಧಿ. ಒಂದೊಂದು ಮಂತ್ರಕ್ಕೂ ಯಾವ ಮಂತ್ರಕ್ಕೂ ಸಿದ್ಧಿ ಇಲ್ಲದೆ ಹೋಗೋದು ಬೇರೆ. ಎಲ್ಲ ಮಂತ್ರಕ್ಕೂ ಕೆಲವು ಮಂತ್ರಕ್ಕೆ ಮಾತ್ರ ಸಿದ್ಧಿ ಇರುತ್ತೆ, ಗರುಡ ಮಂತ್ರಕ್ಕೆ ಅದು ಬರುತ್ತೆ, ಸೂರ್ಯ ಮಂತ್ರಕ್ಕೆ ಅದು ಬರುತ್ತೆ, ಪರ್ಜನ್ಯ ಅವ್ರು ಮಾಡಿದ್ರೆ ಮಳೆ ಬರುತ್ತೆ. ಆ ರೀತಿ ಆಚಾರ ಆಗಲ್ಲ, ಏನು ಮಾಡಿದ್ರೆ ಏನಾಗುತ್ತದೆ, ಎಲ್ಲವೂ ಸಿದ್ಧಿ ಇರತಕ್ಕಂಥ ಮಂತ್ರಗಳು. ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣ, ಅವೆಲ್ಲ ಆಚಾರ ಬಗ್ಗೆ ಹೊಸ ವಿಷಯಗಳು. ಹೌದು, ಸವಾಸ ನ್ಯಾಚುರಲ್ ಅವರಿಗೆ ಆ ಮಂತ್ರ ಜಪ ಸಹಜವಾದ ಸಹಜವಾ ಬುದ್ಧಿವಂತ ಅಂತೀವಲ್ಲ ಹಾಗೆ. ಸಂಸಿದ್ಧ 7 ಬುದ್ಧಿ ಯಾರು ಕೊಡಕ್ಕೆ ಬರೋದಿಲ್ಲ, ಬುದ್ಧಿ ಹೇಗಿರುತ್ತೆ ಸಹಜವಾಗಿ ಆಗಿರುತ್ತೆ. ಇವರು ಆಚಾರ್ಯ ಹೇಗಿದೆ ಸಹಜವಾಗಿ ಅವ ಜೀವ ಉಂಟು, ಅದಕ್ಕೆ ಸಹಜವಾದ ತಾರತಮ್ಯ. ಅದು ಅರುಣ್ಣಾಗಿದ್ದರೆ ಇವರು ಅರುಣ್ ಮಾಡ್ಬೋದು, ನಾಳೆ ಸಹಜವಾಗಿದ್ದಾಗ ಏನು ಮಾಡೋಕ್ಕಾಗೋದಿಲ್ಲ. ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣ ಭಗವತಿ ಭಕ್ತಿಶಯೇನ ಭಗವದ್ ಉಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ ಅವತಾರ ಮಾಡಿದ್ರು ಅಂತ ಹಿಂದೆ ಹೇಳಿದರು. ಹೇಗೆ ತಗೊಂಡ್ರೆ ಅವತಾರ ಹೇಗೆ ಮಾಡ್ತಾರೆ ಅಂದರೆ ಸ್ವ ಇಚ್ಛೆಯ, ಅದಕ್ಕೊಂದರ್ಥ ತಮ್ಮ ಇಚ್ಛೆಯಿಂದ. ಮುಖ್ಯ ಅರ್ಥ ಸ್ವ ಅಂದರೆ ದೇವರು, ದೇವರ ಇಚ್ಛೆಯಿಂದ ಅವತಾರ ಮಾಡಿದವರೇ ಹೊರತು ಪರಹ ಸ್ವಹ ಹರಿಹಿ ಉದ್ದಾಮ ದೇವರ 4 ರಹಸ್ಯ ನಾಮಗಳು. ಅದರಲ್ಲಿ ಸ್ವಹ ಅನ್ನೋ ಹೆಸರಿನ ದೇವರಿಂದ ಅವರ ಇಚ್ಛೆಯಿಂದ ಅವತಾರ ಮಾಡಿದವರೇ ಹೊರತು ಯಾವುದಕ್ಕೋಸ್ಕರ ಬಂದವರಲ್ಲ. ಗೃಹೀತ ರೂಪಾಣ ರೂಪಗಳು ಅನೇಕ ರೂಪಗಳಾದ್ದರಿಂದ ಗೃಹಿ ಪ್ರಧಾನವಾಗಿ 3 ರೂಪಗಳು, ಇನ್ನು 5 ಏಕಾದಶ ರೂಪಗಳು ಉಂಟು. ಗೃಹೀತ ತ್ರಿಕೋಟಿ ರೂಪಗಳು ಅಂತ ಹೇಳಿದ್ದಾರೆ ನಿರ್ಣಯದ ಬಗ್ಗೆ. ಗೃಹೀತ ರೂಪಾಣ ಯಾತಕ್ಕೆಲ್ಲ ರೂಪ ತಗೊಂಡ್ರು? ಭಗವದ್ ಉಪಾಸನಾರ್ಥಂ, ವಿಶೇಷವಾಗಿ ಭಗವದ್ ಉಪಾಸನೆಗೋಸ್ಕರವಾಗಿ ರೂಪ ತಗೊಂಡವರು. ಭಗವದ್ ಉಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ, ಭಗವದ್ ಉಪಾಸನೆ ಮಾಡಿದ್ದಾರೆ ಬೇಕಾದ್ರೆ ಅಂತ ಕೇಳಿದರೆ ಭಕ್ತಿ ಅತಿಶಯೇನ, ವಿಶೇಷವಾದ ಭಕ್ತಿ ಇರೋದ್ರಿಂದ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅವರಿಗೆ. ನಾವು ಸ್ವಲ್ಪ ಮಾಡೇ ಜಾಸ್ತಿ ಅಂತ ತಿಳ್ಕೊಂಡ್ಬಿಡ್ತೇವೆ, ಸಮಯ ಭಾರಿ ಜಾಸ್ತಿ ಆದಾಗ ಕಾಣಿಸ್ತೆ ಅಂತ ಹೇಳ್ತಾರೆ. ಎಷ್ಟು ಮಾಡಿದ್ರೆ ಏನನ್ಸುತ್ತೆ ಅವರಿಗೆ? ಇನ್ನೂ ಕಡಿಮೆ ಅನಿಸುತ್ತೆ. ನಮ್ಮ ದುಡ್ಡಿನ ಬಗ್ಗೆ ಹೇಗೆ ಅನಿಸುತ್ತೆ? ಎಷ್ಟಿದ್ರೆ ಏನನ್ಸುತ್ತೆ? ಇನ್ನೂ ಕಡಿಮೆ ಕಡಿಮೆ ಅನಿಸ್ತಾ ಇರುತ್ತೆ. ಜ್ಞಾನದ ಬಗ್ಗೆ ಹೇಗೆ ಅನಿಸ್ಬೇಕು? ಧನದ ಬಗ್ಗೆ ಹೇಗೆ ಅನಿಸುತ್ತೋ ಜ್ಞಾನದ ಬಗ್ಗೆ ಇನ್ನೂ ಅನಿಸ್ತಿರ್ಬೇಕು. ಇನ್ನೂ ಸಾಲದು, ಇನ್ನೂ ಸಾಲದು ಅಂತೇಳಿ ಸ್ವೇಚ್ಛೆಯ ಇವೆಲ್ಲ. ಧನ ಏನೇ ಮಾಡಿದ್ರೆ ಬಿಟ್ಟೋಗೋದವೆಲ್ಲ ಕೊಡೋದು, ಜ್ಞಾನ ಏನದು ಜೊತೆ ತೊಗೊಂಡು ಹೋಗೋದು. ಅದಕ್ಕೋಸ್ಕರ ಭಕ್ತಿ ಅತಿಶಯ ಏನ, ಉಪಾಸನೆ ಹೆಚ್ಚು ಮಾಡಬೇಕಾದ್ರೆ ಏನು ಬರಬೇಕು? ಭಕ್ತಿ ಜಾಸ್ತಿ ಇರಬೇಕು. ಭಕ್ತಿ ಜಾಸ್ತಿ ಇರೋ ಏನು ಮಾಡಬೇಕಾಗ? ಜ್ಞಾನ ಜಾಸ್ತಿ ಇರಬೇಕು. ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಉಪಾಸನೆ, ಉಪಾಸನೆಯಿಂದ ಪ್ರಸಾದ, ಅದರಿಂದ ಸಿದ್ಧಿ. ಇದೊಂದಕ್ಕೊಂದು ಲಿಂಕ್ ಇರೋದ್ರಿಂದ ಅದು ಯಾರಲ್ಲಿ ಭಕ್ತಿ ನಿಶ್ಚಯ? ಭಗವದ್ಯ ಭಕ್ತಿ ನಿಶ್ಚಯೇನ, ಭಗವಂತನಾದ ಶ್ರೀಹರಿಯಲ್ಲಿ ಅತಿಶಯ ಭಕ್ತಿಯ ಕಾರಣದಿಂದಾಗಿ ಭಗವದ್ ಉಪಾಸನಾರ್ಥಂ ಅಂತ ಭಗವದ್ ಉಪಾಸನೆಗೋಸ್ಕರವಾಗಿ ಸ್ವ ಇಚ್ಛೆಯ ದೇವರ ಇಚ್ಛೆಯಿಂದನೇ ಮತ್ತು ತಾವು ಇಷ್ಟಪಟ್ಟೇನೆ. ಕೆಲವೊಮ್ಮೆ ನಿರ್ವಹಣೆ ಹೋಗಬೇಕಾಗುತ್ತೆ, ಆಫೀಸ್ ಕೆಲಸ ಈ ಬೈಕೊಂಡೇ ಹೋಗಬೇಕು, ಯಾವುದೋ ಕೆಲಸ ಬಿಟ್ಟು ಹೋಗಬೇಕಾಗಿದೆ. ಹಾಗಲ್ಲ, ಸ್ವೇಚ್ಛೆಯ ದೇವರ ಅವತ್ತು ದೇವರ ಇಚ್ಛೆ ಎಷ್ಟು ಬೇಕೋ ಅವಿಷ್ಟೇ ಇವರು ಕೋಯಿನ್ ಸೈಡ್ ಆಗಬೇಕು. ಎರಡೂ ಕೂಡ ಸಿಂಕ್ರನೈಸ್ ಆದರೆ ಪೂರ್ತಿ ಪುಣ್ಯ. ಗೃಹೀತ ರೂಪಾಣ, ಒಂದೆರಡು ರೂಪ ತಗೊಳ್ಳೋದೆ ಕಷ್ಟ ಅಂಥದ್ದು, ಅನೇಕ ರೂಪಗಳನ್ನು ತಗೊಂಡವರು. ತತ್ರ ತತ್ರ ಪೃಥಕ್ ಪೃಥಕ್ ಭಗವತೋ ಅನಂತ ರೂಪೇಶು, ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಗತ ಸ್ವ ಇತರ ಸ್ವಾಭಿನ್ನತೆಯ ಸ್ವಾಭಿನ್ನತೆಯ ಅಪಿ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಪೃಥಕ್ ವ್ಯವಹಾರ ವಿಷಯ ಸರ್ವಸಾಮರ್ಥ್ಯೋಪೇತ ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣ ಪರಿಪೂರ್ಣ ಅನಂತ ಗುಣೋಪಸಂಹರ್ತೃಣ. ಇದು ಇನ್ನೊಂದು ಹಿರಿಮೆ ಅವರು. ತತ್ರ ತತ್ರ ಪೃಥಕ್ ಪೃಥಕ್ ಅಲ್ಲಲ್ಲಿ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಭಗವತಃ ಅನಂತ ರೂಪೇಶು, ಪರಮಾತ್ಮ ಅನಂತ ರೂಪಗಳಲ್ಲಿ ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಗತ ಸ್ವ ಇತರ ಸ್ವಾಭಿನ್ನತೆಯ ಅಪಿ ಅಶೇಷ ಭಕ್ತಿ ವಿಶೇಷಾಭ್ಯಾಮ್ ಪೃಥಕ್ ಪೃಥಕ್ ವೇದೋಕ್ತ. ವೇದಗಳಲ್ಲಿ ಪ್ರತ್ಯೇಕ ಪ್ರತ್ಯೇಕ ಹೇಳಿರೋದು. ಜನರಲ್ ಆಗಿ ವೇದಗಳಿಂದ ಪರಮಾತ್ಮ ಪ್ರತಿಪಾದ್ಯ, ಸರ್ವೈಶ್ಚ ವೇದೈ ರಹಮೇವ ವೇದೈಶ್ಚ ಸರ್ವೈ ರಹಮೇವ ವೇದ್ಯ, ಸರ್ವೇ ವೇದ ಯತ್ಪದ ಮಾಮನಂತಿ. ಇವೆಲ್ಲ ಜನರಲ್ ಆಗಿ ತಿಳ್ಕೊಳ್ಳೋದು. ಅದು ಪ್ರತಿಯೊಂದು ಮಂತ್ರ ಹೇಗೆ ಹೇಳುತ್ತೆ ಅಂತ ತಿಳ್ಕೊಳ್ಳೋ, ಅದು ಸ್ಪೆಸಿಫಿಕ್ ಆಗಿ ತಿಳು, ಅದು ಭಾರಿ ವಿಶೇಷ. ಅದಕ್ಕೆ ಪೃಥಕ್ ಪೃಥಕ್ ಪ್ರತ್ಯೇಕ ಪ್ರತ್ಯೇಕವಾಗಿ ವೇದೋಕ್ತವಾದ ತದನುಕ್ತ ಭಾರತೋಕ್ತ ಇಂಪಾರ್ಟೆಂಟ್. ವೇದಗಳಲ್ಲಿ ಬರೆದಿರುವ ವಿಚಾರ ಎಲ್ಲಿ ಬಂದಿದೆ? ಮಹಾಭಾರತದಲ್ಲಿ. ಅದಕ್ಕೆ ವೇದಗಳಿಗಿಂತ ಯಾವ ಶ್ರೇಷ್ಠ? ಮಹಾಭಾರತ ಶ್ರೇಷ್ಠ. ತುಂಬ ಇಂಪಾರ್ಟೆಂಟ್ ಇದು. ತದನುಕ್ತ ಭಾರತೋಕ್ತ, ನಾಲ್ಕು ವೇದಗಳಲ್ಲಿ ಏನು ಹೇಳಿಲ್ಲ ಅದು ಏನು ಮಹಾಭಾರತ ಹೇಳಿದ್ದಾರೆ ಅದನ್ನು ಉಪಾಸನೆ ಮಾಡ್ತಾರೆ. ಅದರಿಂದ ಇನ್ನೊಂದಿದೆ, ಅದನ್ನು ಬೆಳೆದೇ ಇರೋದು ಎಲ್ಲಿ? ತದನುಕ್ತ ಸಂಪ್ರದಾಯ ಆಗದ ಸಂಪ್ರದಾಯ ಕೆಲವು ಓರಲ್ಲಿ ಅದನ್ನು ಬರೆಯೋದೇ ಇಲ್ಲ ಎಂದು ಕೂಡ ರಹಸ್ಯ. ಬರದ ಇನ್ನೊಬ್ಬರು ಕೈ ಸಿಗ್ಬೋದು. ಓರ್ ಇದರಲ್ಲಿ ಇದ್ರೆ ಏನಾಗುತ್ತೆ? ಯಾವ ಹೇಳ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ. ಆ ಸಂಪ್ರದಾಯಕ್ಕೆ ಅಷ್ಟು ಮಹತ್ವ ಇದೆ. ಸೊ ಡೈರೆಕ್ಟ್ ಓದೋದಕ್ಕೂ ಸಂಪ್ರದಾಯ ಕ್ರಮದಲ್ಲಿ ಓದೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಎಂಬುದು ನಿದರ್ಶನ. ಕೆಲವು ಸೀಕ್ರೆಟ್ಸನ್ನು ಬಾಯಿ ಬರೆಯೋದಿಲ್ಲ, ಯಾವಾಗಲೂ ಎಲ್ಲಿ ಹೇಳ್ಕೊಡ್ತಾರೆ ಅದನ್ನು ಬಾಯಿ ಮೂಲಕ ಓರಲ್ ಟ್ರಾನ್ಸ್ಲೇಷನ್ ಮೂಲಕ ಬರಬೇಕಷ್ಟೇ. ಅದಕ್ಕೆ ಸಂಪ್ರದಾಯ ಆಗತ ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯ ಆಗತ. ಅದಕ್ಕೆ ರಾಯರು ವ್ಯಾಸರಾಯರು ಸ್ತೋತ್ರ ಮಾಡಬೇಕಾದ್ರೆ ಸಂಪ್ರದಾಯ ಅರ್ಥ ಕೋವಿದಾನ್ ಅಂತ ಹೇಳಿದ ವ್ಯಾಸರ. ಏನು ತಿಳಿದು ಸಂಪ್ರದಾಯ ಅರ್ಥ ಕೋವಿದಾರೆ? ಸಂಪ್ರದಾಯ ಯಾವಾಗ ಗೊತ್ತಾಗುತ್ತೆ? ದೊಡ್ಡವ್ರು ತಿಳಿದು ದೊಡ್ಡವ್ರ ಹತ್ರ ಏನಾಗಿರ್ಬೇಕು? ವಾಸ ಮಾಡಿರ್ಬೇಕು, ಅಂತ್ಯವಾಸಿ. ಅಂತ್ಯವ ಹತ್ರ ಇದ್ದು ತಿಳ್ಕೊಂಡಾಗ ಏನಾಗುತ್ತೆ? ಕೆಲವು ಸೀಕ್ರೆಟ್ಸ್ ಎಲ್ಲ ಗೊತ್ತಾಗುತ್ತೆ, ಅದೆಲ್ಲ ತಿಳಿದವರು ಅಂತ ಅರ್ಥ. ತದನುಕ್ತ ಸಂಪ್ರದಾಯಗತ ಸ್ವ ಇತರ ಸ್ವಾಭಿನ್ನತೆಯ ಅಪಿ ಅಶೇಷ ಶಕ್ತಿ ವಿಶೇಷಾಭ್ಯಾಮ್ ಸ್ವ ಇತರ ಸ್ವಾಭಿನ್ನತೆಯ ಅಪಿ ಅಶೇಷ ಶಕ್ತಿ ವಿಶೇಷಾಭ್ಯಾಮ್. ಪರಮಾತ್ಮನ ಜೊತೆ ಯಾರಲ್ಲೂ ಇಲ್ಲ ಅಂತ ನೋಡಿ ದೇವರಲ್ಲಿದೆ. ಆದರೆ ದೇವರಲ್ಲಿ ಅಭಿನ್ನವಾಗಿದೆ ಸ್ವಾಭಿನ್ನತೆಯ. ಸ್ವಗತ ಭೇದ ವಿವರ್ಜಿತನಾಗಿ ಪರಮಾತ್ಮ ಇರೋದರಿಂದ ಇತರರಿಂದ ಭಿನ್ನವಾದ ಅನಂತಾನಂತ ಕಲ್ಯಾಣ ಗುಣಗಳನ್ನು ಹೊಂದಿದ್ದಾನೆ. ಗುಣಗಳಿಗೂ ಅವನಿಗೂ ಏನಿಲ್ಲ, ಭೇದ ಇಲ್ಲವೇ ಇಲ್ಲ, ಸ್ವಗತ ಭೇದ ವಿವರ್ಜಿತ. ಅದಕ್ಕೆ ಅಶೇಷ ಶಕ್ತಿ ವಿಶೇಷಾಭ್ಯಾಮ್ ಪೃಥಕ್ ಪೃಥಕ್ ವ್ಯವಹಾರ ವಿಷಯ ಸರ್ವಸಾಮರ್ಥ್ಯೋಪೇತ ಪೃಥಕ್ ಪೃಥಕ್ ವ್ಯವಹಾರ ವಿಷಯ. ಒಂದೊಂದಕ್ಕೊಂದೊಂದು ವ್ಯವಹಾರ ಮಾಡೋದು ಅಂದ್ರೇನು? ಅದರ ಯುಟಿಲೈಸ್ ಮಾಡೋ ಕೆಪಾಸಿಟಿ ಇದೆ. ಆಯಾ ಗುಣ ಉಪಾಸನೆಯಿಂದ ಏನೋ ಸ್ವಿಚ್ ಇದೆ. ಈಗ ಒಂದೊಂದಕ್ಕೊಂದೊಂದು ಸ್ವಿಚ್ ಇದೆ. ಈಗ ಗೊತ್ತಾಯ್ತಾ? ಆ ಸ್ವಿಚ್ ಯಾವುದೊಂದು ಗೊತ್ತಿಲ್ಲದೆ ಏನು ಮಾಡ್ತಾರೆ? ಹಾಕೋದು ಆರಿಸೋದು ಮಾಡ್ತಿರ್ತಾರೆ ಎಲ್ಲ ಕೊಡೋದು. ಗೊತ್ತಿರೋದಿಲ್ಲ ಹೊಸಬರಿಗೆ ಯಾವುದಾಗಬೇಕು ಆಗ್ತಾರೆ ಆನ್ ಮಾಡ್ತಿರ್ತಾರೆ. ತುಂಬ ದೊಡ್ಡ ಸಭೆಗಳಲ್ಲಿ ನೂರಾರು ಫ್ಯಾನ್ಗೆಲ್ಲ ಹಾಕಿಬಿಟ್ಟಾಗ ಒಂದು ಯಾವುದು ಹಾಕ್ಬೇಕಾದ್ರೆ ಬಲು ಕಷ್ಟ ಹುಡುಕ್ಬೇಕಾದ್ರೆ ಆಚಾರ್ಯ ಹೇಗೆ ಗೊತ್ತಿದೆ ಪೃಥಕ್ ಪೃಥಕ್ ಯಾವುದು ಬೇಕೋ ಅಂತ ತಕ್ಷಣ ಇದು ಮಾಡ್ತಾರೆ. ವಿಷಯ ಗೊತ್ತಿದ್ರು ಕೂಡ ಅಪ್ಲೈ ಮಾಡೋದು ಬರುತ್ತೆ ಅಂತೇನೇ ಇಲ್ಲ. ಅದು ವ್ಯವಹಾರ ವಿಷಯ ಸಾಮರ್ಥ್ಯೋಪೇತ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣ ಪರಿಪೂರ್ಣ ಅನಂತ ಗುಣೋಪಸಮರ್ತೃಣ. ದೇವರ ಅನಂತ ಗುಣಗಳು, ಅನಂತ ಗುಣ ಎರಡು ವಿಧ, ವೇದೋಕ್ತ ಅನಗುಣ ಅನಂತ ಗುಣಗಳು ಬೇರೆ, ಗೊತ್ತಾಯ್ತಾ? ವೇದ ಅನುಕ್ತ ಅನಂತ ಗುಣಗಳು ಬೇರೆ, ಗೊತ್ತಾಯ್ತಾ? ಇವರಿ ಮಹಾಲಕ್ಷ್ಮಿಗೆ ಎಷ್ಟು ಗೊತ್ತು? ಜಗದುದರಣ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನಾದಿ ಭಾರತ ನಿಗಮತತೆಗಳು ಅತಿಕ್ರಮಿಸಿ ವೇದಾದಿಗಳು ಹೇಳದೇ ಇರೋ ಗುಣಗಳು ಅವರಿಗೆ ಗೊತ್ತು. ಅವರಿಗೆ ಇವರಿಗೆ ವೇದಗಳ ಎಲ್ಲ ಗುಣಗಳು ಇವರಿಗೆ ಗೊತ್ತು. ಸೊ ಅನಂತ ಗುಣಗಳು ಒಂದು ಬ್ರಹ್ಮದೇವರಿಗೆ ಗೊತ್ತಿರೋದು, ರುಜುಗಳಿಗೆಲ್ಲ. ಇನ್ನು ಅವ್ರ ಮೇಲೆ ಮಹಾಲಕ್ಷ್ಮಿಗೆ ಅನಂತ ಗುಣ, ಅದ್ರ ಮೇಲೆ ದೇವರಿಗೆ ಗೊತ್ತು, ಅದು ದೇವರಿಗೊಂದೇ ಗೊತ್ತು, ಬೇರೆಯವರಿಗೆ ಗೊತ್ತಿಲ್ಲ. ಅನಂತದಲ್ಲಿ ಏನಿದೆ, ಅನಂತದಲ್ಲಿ ಕೂಡ ತಾರತಮ್ಯ ಇದೆ. ಅದಕ್ಕೆ ಅನಂತ ಅಂತ ಹೇಳಿದ ತಕ್ಷಣ ಅದು ದೇವರಿಗೂ ಅನಂತ ಅಂತ ಹೇಳ್ತೀರಿ, ಇವರು ತಿಳ್ಕೊಂಡಿರ್ತಾರೆ ಅಂತ ಹೇಳಿದರೆ ಸಾಮ್ಯ ಬಂತಲ್ಲ ಅಂದರೆ ಸಾಮ್ಯ ಬರೋದಿಲ್ಲ. ಅನಂತ ಅನವದ್ಯ, ದೇವರ ಗುಣಗಳ ವೈಶಿಷ್ಟ್ಯ ಏನು? ಅನಂತ ಅನವದ್ಯ, ಒಂದು ದೋಷ ಇಲ್ಲ ಗುಣಗಳಿಗೆ, ಎಲ್ಲ ಸರಿನೇ, ಸ್ವಲ್ಪ ದೋಷ ಇದೆ, ಇಲ್ಲ, ಯಾವ ದೋಷಗಳು ಇಲ್ಲ. ಅವದ್ಯ ಅಂದರೆ ದೋಷ, ಅನವದ್ಯ ಅಂದರೆ ಏನು? ನಿರ್ದೋಷ, ನಿರ್ದೋಷವಾದ ಕಲ್ಯಾಣ ಗುಣ ಪರಿಪೂರ್ಣ ಅನಂತ ಗುಣೋಪಸಂಹರ್ತೃಣ. ಅಂತ ಅನಂತ ಗುಣಗಳನ್ನು ಏನು ಮಾಡ್ತಾರೆ? ಉಪಸಂಹಾರ ಮಾಡೋ, ಉಪಸಂಹಾರ ಅಪ್ಲೈ ಮಾಡಿಕೊಳ್ಳೋ ಶಕ್ತಿ ಇದೆ. ತಿಳ್ಕೊಳ್ಳೋ ಶಕ್ತಿ ಒಂದು, ಅಪ್ಲೈ ಮಾಡೋ ಶಕ್ತಿ ಒಂದು, ಗೊತ್ತಾಯ್ತಾ? ತಿಳ್ಕೊಳ್ಳೋ ಶಕ್ತಿ ಇದು ಮಾತ್ರಕ್ಕೆ ರಿಪ್ಲೈ ಮಾಡೋ ಶಕ್ತಿ ಇರಬೇಕು ಅಂತಿಲ್ಲ. ಉದಾಹರಣೆಗೆ ಹಣ್ಣನ್ನು ಮುದುಕ, ಐ ಆಪರೇಷನ್ ಮಾಡಬೇಕೀಗ, ಕೈ ಶೇಖ ಏನು ಮಾಡೋಕ್ಕೆ ಬರೋದಿಲ್ಲ, ವಿಷಯ ಗೊತ್ತಿದೆ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ, ಅರ್ಥ ಆಯ್ತಾ? ಇನ್ನು ಕೆಲವು ಮರವು ಗೊತ್ತಿದ್ರೆ ಮರ್ತು ಹೋಗಿಬಿಡ್ಬೋದು. ಆಚಾರ್ಯಗೆ ಏನದು, ಎಲ್ಲ ಗುಣಗಳು ಗೊತ್ತು, ಎಲ್ಲ ಹೇಗೆ ಅಪ್ಲೈ ಮಾಡಬೇಕು ಗೊತ್ತು. ಇದು ಅರ್ಥ ಮಾಡಿಕೊಂಡ್ರೆ ಅವ್ರ ಮಹಿಮೆ ಹೇಗೆ ಮಾಡಬೇಕು ಗೊತ್ತು, ಯಾತಕ್ಕೆ ಮಾಡಬೇಕು ಗೊತ್ತು, ಎಲ್ಲ ಕಾಲಕ್ಕೂ ಗೊತ್ತಾದ್ರಿಂದ ಅವರಿಗೆ ಯಾವ ಕನ್ಫ್ಯೂಷನ್ ಹೆಸರು ಕೂಡ ಇಲ್ಲ. ಗುಣ ಅನಂತ ಇನ್ಫೈನೈಟ್, ಕಲ್ಯಾಣ ಒಳ್ಳೆಯದು, ಗೊತ್ತಾಯ್ತಾ? ಒಳ್ಳೆಯ ಗುಣಗಳು. ಅವರ ಅನವದ್ಯ ನಿರ್ದೋಷ ಗುಣಗಳು, ಅವದ್ಯ ಅನವದ್ಯ, ಕಲ್ಯಾಣ ಅನಂತ, ಅದಕ್ಕೆ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಹೇಳಬೇಕಾದ್ರೆ ಆ ರೀತಿ. ವೇದಗಳು ಹೇಳೋಕ್ಕಾಗದೇ ಇರೋ ಗುಣಗಳು ದೇವರಲ್ಲಿ ಉಂಟು. ಅವ್ರು ಅವ್ರು ಹೇಳಿದ್ರೆ ನಮ್ಗೆ ಹೇಳಿದಾಗ ಗೊತ್ತಾಗ, ನಮ್ಗೆ ಗೊತ್ತಾದಾಗತ್ತೆ ಅದು ಯಾವ ಅಂತ ಹೇಳಿದರೆ ಅದು ಹೇಳೋದಕ್ಕೆ ಆಗ ಸಾಧ್ಯ. ಅದು ವೇದೋಕ್ತ ಗುಣಗಳು ಯಾರಿಗೆ ಗೊತ್ತು? ಬಹಳಷ್ಟು ಗೊತ್ತಷ್ಟೇ, ಇರೋದು ನಿಜ, ಆದರೆ ನಮಗೆ ಗೊತ್ತಾಗಲ್ಲ. ಉದಾಹರಣೆಗೆ ನಮ್ಮ ಬ್ಯಾಂಕ್ ಅಕೌಂಟ್ ಅಡ್ರೆಸ್ ಯಾರಿಗೆ ಗೊತ್ತಿರುತ್ತೆ? ಗೊತ್ತಾಯ್ತಾ? ಕೆಲವೆಲ್ಲ ಹೊರಗೆ ನೋಡ್ಬಿಡ್ತೇವೆ, ಶ್ರೀಮಂತ ಅಂದ್ಬಿಡ್ತೀವಿ. ಎಷ್ಟು ಶ್ರೀಮಂತ ಅಂತ ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ಅವ್ರಿಗೆ ಗೊತ್ತಿಲ್ಲ. ಕೆಲವು ಸಲ ಎಲ್ಲ ಚೆಕ್ ಬರ್ತಾ ಹೋಗ್ಬಿಟ್ಟಿದ್ರೆ ಯಾವುದೋ ಹಳೆಯದು ಬರ್ತಾ ಹೋಗ್ಬಿಟ್ಟಿರುತ್ತೆ, ಅಯ್ಯೋ ಇಲ್ಲಿದೆಯಾ ಅಂತ ಗೊತ್ತಾಗುತ್ತೆ. ಅಂದರೆ ತಮ್ಮ ಅಕೌಂಟ್ ತನಗೇ ಗೊತ್ತಿಲ್ಲ, ಅದು ಕಡಿಮೆ ಗೊತ್ತಿದೆ, ಜಾಸ್ತಿ ಇದೆ ಅಂತ ಹೇಳಿ ಚೆಕ್ ಕೊಟ್ಬಿಟ್ಟಿರ್ತಾರೆ. ಅದು ಜಾಸ್ತಿ ಇಲ್ಲ ಅಂತ ಸಾಲ ಮಾಡಿರ್ತಾರೆ, ಆಮೇಲೆ ತನ್ನ ಹತ್ರ ಇರುತ್ತೆ. ಇವೆಲ್ಲ ಏನು ನಮ್ಮದೇ ನಮಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ಈಗ ಇನ್ನೂ ಕೆಲವು ಎಲ್ಲೆಲ್ಲೋ ಇದೆ, ಅಲ್ಲಿ ರಿಯಲ್ ಎಸ್ಟೇಟ್ ಬೇರೆ ಏನೆಲ್ಲೋ ಸೇರ್ಕೊಂಡ್ಬಿಟ್ಟಿದೆ, ಅದೆಲ್ಲ ಎಲ್ಲೇ ಆಗಿ ಒಂದು ಕಡೆ ಅಕೌಂಟ್ ಆಗಿರುತ್ತೆ ಎಲ್ಲ ಕೂಡ. ಆದ್ದರಿಂದ ಎಲ್ಲರಿಗೆ ಅದು ಗೊತ್ತಿರೋ ಸಂಭವ ಇಲ್ಲೇ ಇಲ್ಲ, ಅದೆಲ್ಲ ದೇವರಿಗೆ ಗೊತ್ತಿದೆ. ಉಪಯೋಗ ನಮ್ಮ ಉಪಯೋಗ ಕೇಳಿದ ದೇವರಿಗಿದೆ, ಅದು ನಮ್ಮ ದುಡ್ಡು ಯಾರು ಉಪಯೋಗಕ್ಕೆ ಇರುತ್ತೆ ಅದೆಲ್ಲ. ಲಕ್ಷ್ಮೀದೇವಿ ಗೊತ್ತು, ಇವರಿಗಿಂತ ಜಾಸ್ತಿ ಗೊತ್ತು. ಯಾರಿಗೆ? ಅದಕ್ಕಿಂತ ಜಾಸ್ತಿ ಯಾರಿಗೆ ಗೊತ್ತು? ಲಕ್ಷ್ಮೀದೇವಿ. ಅವರಿಗಿಂತ ದೇವರಿಗೆ ಜಾಸ್ತಿ ಗೊತ್ತು, ಅದು ಹಿರಿಮೆ. ಅದು ಗೊತ್ತಿಲ್ಲದ ಉಪಯೋಗ ಇಲ್ಲ. ಅದಕ್ಕೆ ನಮಗೇನು ಇನ್ನೊಬ್ರಿಗೆ ಗೊತ್ತಾದ್ರೆ ಸಂತೋಷ ಪಡೋದು ನಮ್ಮ ಸ್ವಭಾವ. ಅದು ಅರ್ಥ ಆಯ್ತಾ? ಈಗ ಯಾರು ಅಲಂಕಾರ ಯಾರು ನೋಡಲೇ ಇಲ್ಲ, ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾಕೆ ಯಾರು ನೋಡಲೇ ಇಲ್ಲ ಅದರಿಂದ ವೇಸ್ಟ್. ಅದು ಹಾಗಲ್ಲ, ಸ್ವರತ ದೇವ್ರ ಎಂಥವನು ಸ್ವರತನ, ಅದರಿಂದ ಇನ್ನೊಬ್ರು ನೋಡಿ ಸಂತೋಷ ಪಡಬೇಕಂತೇನು ಇಲ್ಲ. ಅದೇ ಅದಕ್ಕೆ ಸ್ವರತತ್ವ, ಅದು ಬಂತು ಆ ಗುಣ ಬರೋದೇ ಭಾಳ ಮುಖ್ಯ. ಸರಿಯಾಗಿದೆ, ಊಟ ಮಾಡ್ತಾ ಯಾರು ನೋಡ್ಬೇಕೇನ ಅದನ್ನ ಊಟ ಮಾಡಿ ತೃಪ್ತಿ ಯಾರಿಗೆ ಆಗ್ಬೇಕದು? ನಮಗೆ ಆಗ್ಬೇಕು. ಕಷ್ಟವರ್ತಿ ಯಾರೋ ನೋಡಿ ಯಾರು ಉಪಯೋಗ ನೋಡಬಾರ್ದು. ಅದು ಆ್ಯಕ್ಚುಲಿ ಊಟವಾಗಿ ಏನು ಮಾಡ್ಬೇಕಂತ ನೋಡಬಾರ್ದು ನಿಯಮ. ನಮಗೆ ನೋಡಿರೋ ಆತರ ಅಭ್ಯಾಸ ಆಗಿರೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ತೇವೆ, ಏನು ಬೇಕಾಗಿಲ್ಲ. ಅಮಂದ ಗುಣಸಾರೋಪಿ ಮಂದಹಾಸೇನ ವೀಕ್ಷಿತ ನಿತ್ಯ ವಿಂದಿರಯಾನಂದ ಸಾಂದ್ರೋಯೋ ನೌಮಿತಂ ಹರಿಂ. ಮಹಾಲಕ್ಷ್ಮಿ ನೋಡಿ ಸಂತೋಷ ಪಡ್ತಾರೆ, ಆದ್ರೆ ಅದರಿಂದ ದೇವರಿಗೇನು ಪ್ರಯೋಜನ ಇಲ್ಲ. ದೇವರು ಸ್ವರತರಾದ್ರಿಂದ ಯಾರು ನೋಡಿ ಸಂತೋಷ ಪಟ್ಟರು ಪ್ರಯೋಜನ ಇಲ್ಲ. ಆದರೆ ಉಳಿದವರಿಗೆ ಆ ರೀತಿ ಇದೆ, ಅದು ವ್ಯತ್ಯಾಸ ದೇವರಿಗೆ ನಮಗೆ ಇರೋದು. ತಥಾ ವೇದೋಕ್ತ ಸರ್ವಕ್ರಿಯೋಪಸಂಹರ್ತೃಣ. ಇನ್ನು ಸರ್ವ ಗುಣೋಪಸಂಹಾರ, ಸರ್ವ ಕ್ರಿಯೋಪಸಂಹಾರ. ಸೃಷ್ಟಿ ಹೇಗೆ ಮಾಡಿ ಬರ್ತು, ಸೃಷ್ಟಿ ಮಾಡ್ತಾರೆ ಹೇಗೆ ನಮಗೆ ಗೊತ್ತಿಲ್ಲ. ಅದು ಕಾರು ಡ್ರೈವ್ ಮಾಡ್ತಾನೆ, ಕಾರ್ ಹೇಗೆ ಹೋಗುತ್ತೆ ನಮಗೆ ಗೊತ್ತಿಲ್ಲ. ಹಾಗೆ ಓಡೋ ಕ್ರಮ ನಮಗೆ ಗೊತ್ತಿರಬೇಕು. ಅದು ಪರಮಾತ್ಮನ ಸೃಷ್ಟಿಕರ್ತೃತ್ವದ ರೀತಿ ಇದೆಯಲ್ಲ, ಅದು ದೇವರಿಗೆ ಗೊತ್ತು. ಅದು ಪೂರ್ಣ ಮತ್ತೆ ಅದಿಲ್ಲೇ ಇಲ್ಲ. ಆದರೂ ಬಿಡದವ್ರಿಗೆ ಯಾರಿಗೆ ಗೊತ್ತಿರೋ ಜಾಸ್ತಿ ಅವ್ರಿಗೆ ಗೊತ್ತಿದೆ. ತಥಾ ವೇದೋಕ್ತ ಕೆಲವು ಯಾವುದೋ ಇಂಪಾರ್ಟೆಂಟ್ ಯಾವುದೋ ಸಿಕ್ಬಿಟ್ಟಿರುತ್ತೆ, ವಾಚ್ ರಿಪೇರಿ ಮಾಡೋಕೆ ಹೋಗ್ತಾರೆ, ಹೇಗೆ ಓಪನ್ ಮಾಡೋಕ್ಕೂ ಭಾರಿ ಕಷ್ಟ. ಅದು ಯಾಕಂದ್ರೆ ಅವರ ಕಂಪ್ನಿ ಇದರಾಗಿರುತ್ತೆ, ಯಾವ ಕೆಲವು ಎಷ್ಟೇ ನಮ್ಗೆ ಓಪನ್ ಮಾಡೋಕ್ಕೆ ಬರಲ್ಲ ಹೇಳ್ಬಿಡ್ತಾರೆ. ನಮಗೆ ಹೊಸ್ತು ಇದು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ವಾಯುದೇವರಿಗೆ ಏನಾಗುತ್ತೆ, ಇದು ಎಲ್ಲ ಕ್ರಿಯೆಗಳನ್ನು ಅರ್ಥ ಮಾಡ್ಕೋತಾರೆ. ಪರಮಾತ್ಮ ಮಾಡಿದ ಪ್ರತಿಯೊಂದು ಕ್ರಿಯೆನೂ ಅರ್ಥ ಆಗುತ್ತೆ ಅವರಿಗೆ. ತಥಾ ವೇದೋಕ್ತ ಸರ್ವ ಕ್ರಿಯೋಪಸಂಹರ್ತೃಣ ಏವಂ ಅನಂತರೂಪ ಅವಯವ ಗುಣ ಕ್ರಿಯಾ ಜಾತಿ ಅವಸ್ಥಾ ವಿಶಿಷ್ಟ ಭಗವದ್ ಉಪಾಸಕಾನ. ಕೆಲವು ಯಾವುದೋ ಒಳ್ಳೆ ಹೊಸ ಅಡುಗೆ ಮಾಡಿರ್ತಾರೆ, ಚೆನ್ನಾಗಿರುತ್ತೆ ಕೇಳ್ತಾರೆ, ಹೇಗೆ ಮಾಡಿದ್ರೆ ಕೇಳ್ತಾರೆ ಅಂದ್ರೆ ಗೊತ್ತಾಗಿಲ್ಲ, ಮಾಡೋದು ಗೊತ್ತಾಗಿಲ್ಲ ಇವರಿಗೆ, ಕ್ರಿಯೋಪಸಂಹಾರ ಗೊತ್ತಿಲ್ಲ, ಅದು ಸಾಮಾನ್ಯ ಕಾರಣ ಗೊತ್ತಿದ್ದು ಗೊತ್ತಿಲ್ಲ. ಅದೇ ಅದಕ್ಕೇನಂತ ಕರೀತಾರೆ, ಅದಕ್ಕೆ ಮಾಡುವ ರೀತಿಯನ್ನು ಅನ್ವಯ ಮಾಡಿಕೊಳ್ಳೋ ಸಾಮರ್ಥ್ಯ ಇದ್ದರೆ ಕ್ರಿಯೋಪಸಂಹಾರ ಅಂತ ಕರೀತಾರೆ. ಮಾಡಿರೋದು ಗೊತ್ತು, ಕೆಲವು ಅವನು ನಾಲಿಗೆ ಸರಿ ರುಚಿ ಕೂಡ ಗೊತ್ತಾಗಲ್ಲ ಅವರಿಗೆ, ರೋಗ ಇದೆ ಆ ರುಚಿ ಕೂಡ ಗೊತ್ತಾಗಲ್ಲ ಕೆಲವರಿಗೆ. ಆ ಸಾಮಾನ್ಯವಾಗಿ ರುಚಿ ಗೊತ್ತಾಗುತ್ತೆ, ಸ್ಪೆಷಲ್ ವೆರೈಟಿ ಗೊತ್ತಾಗಲ್ಲ, ಯಾಕಂದರೆ ಮಾಡೋ ಕ್ರಮ ಗೊತ್ತಿರೋದಿಲ್ಲ. ಅದು ಎಲ್ಲ ಗೊತ್ತಿದ್ದರೆ ಏನಾಯ್ತದೋ, ಜ್ಞಾನದ ಮಹಿಮೆ ಅದೆಲ್ಲ ವಾಯುದೇವರಿಗೆ ಅದು ಗೊತ್ತಿದೆ. ಮಹಾ ಇವರಿಗೂ ಕೂಡ ಸರಸ್ವತಿ ಭಾರತೀಯರಿಗೂ ಕೂಡ ಕ್ರಿಯೋಪಸಂಹಾರದಲ್ಲಿ ಏನಾಗುತ್ತೆ, ತಾರತಮ್ಯ ಇದೆ. ಮತ್ತೆ ಅಷ್ಟು ಉಪಸಂಹಾರ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ, ಅದೇ ತಾರತಮ್ಯ. ರುದ್ರಾದಿ ದೇವತೆಗಳಿಂದ ಭಾರಿ ಜಾಸ್ತಿ ಇದ್ರು ಕೂಡ ಅವರಿಗಿರಷ್ಟಿಲ್ಲ, ವಾಯುದೇವರಿಗಿರಷ್ಟಿಲ್ಲ. ತಥಾ ವೇದೋಕ್ತ ಸರ್ವಕ್ರಿಯೋಪಸಂಹರ್ತೃಣ, ವೇದೋಕ್ತ ಎಲ್ಲ ಕ್ರಿಯೆಗಳನ್ನು ಉಪಸಂಹಾರವನ್ನು ಮಾಡ್ತಾರೆ. ಏವಂ ಅನಂತರೂಪ ಅವಯವ ಗುಣ ಕ್ರಿಯಾ ಜಾತಿ ಅವಸ್ಥಾ ವಿಶಿಷ್ಟ ಭಗವದ್ ಉಪಾಸಕಾನಾಂ, ದೇವರನ್ನ ಅನಂತರೂಪದಿಂದ ಕೂಡಿದವನು, ಅನಂತ ಅವಯವಗಳು, ಅನಂತ ಗುಣಗಳು, ಅನಂತ ಕ್ರಿಯೆಗಳು, ಅನಂತ ಜಾತಿ ಅಂದರೆ ವೆರೈಟಿ, ಅವೆಲ್ಲ ಅವಸ್ಥಾ ವಿಶಿಷ್ಟ ಭಗವದ್ ಉಪಾಸಕಾನಾಂ, ಯಾವ್ಯಾವ ಅವಸ್ಥೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಪರಮಾತ್ಮ ತನ್ನ ಗುಣಗಳನ್ನು ಅಭಿವ್ಯಕ್ತಿಗೊಳಿಸ್ತಾನೆ ಅದೆಲ್ಲ ಗೊತ್ತು ವಾಯುದೇವರಿಗೆ. ಉದಾಹರಣೆ ಕೃಷ್ಣರೂಪ ಚಿಂತನೆ ಮಾಡ್ತಾನೆ, ಅದು ಬರೋದೇ ಕಷ್ಟ ಫಸ್ಟು. ಕೃಷ್ಣರೂಪ ಒಂದು ಚಿಂತನೆ ಮಾಡಬೇಕಾದ್ರೆ ಅದು ಬಿಟ್ಟು ಬೇರೆ ಬರಲಿಕ್ಕೆ ಶುರುವಾಗಿರುತ್ತೆ, ರಾಮಂದ್ರಿಗೆ ಮತ್ತೊಂದು ಬರ್ತಾ ಇರುತ್ತೆ. ಆಚೆ ಏಕಕಾಲಕ್ಕೆ ಏನು ಮಾಡ್ತಾರೋ ಅವರು, ಅಷ್ಟನ್ನು ವಿಜುಯಲೈಸ್ ಮಾಡ್ಕೊಳ್ಳೋ ಸಾಮರ್ಥ್ಯ ಅವರಿಗಿದೆ. ಅನಂತ ರೂಪೋಪಸಂಹಾರ, ಅನಂತ ಗುಣ ಸಂಹಾರ. ಸೃಷ್ಟಿ ಗುಣ ಸಂಹಾರ ಅನುಸಂಧಾನ ಮಾಡೋಕ್ಕೆ ಹೊರಟಾಗ ಲಯದ್ ಬರದೇ ಇರಬಹುದು, ಲಯದ್ ಮಾಡೋಕ್ಕೆ ಹೊರಟಾಗ ನಿಯಮದ ಬರದೇ ಇರಬಹುದು. ಅವರು ಎಲ್ಲ ಕ್ರಿಯೆಗಳನ್ನು ಅನುಸಂಧಾನ ಮಾಡ್ತಾರೆ, ಎಲ್ಲ ಗುಣಗಳನ್ನು ಮಾಡ್ತಾರೆ, ಅದು ಗುಣದವರಿಗಿಂತ ಹೆಚ್ಚು ಮಾಡ್ತಾರೆ ಎಂಬುದೇ ಅವರ ವಿಶೇಷ. ಬ್ರಹ್ಮಣಾತು ಅಖಿಲೈರ್ ಗುಣೈ ಅಣುಭಾಷ್ಯ ಯಥಾಕ್ರಮಂ ಬಹುಗುಣೈ ಬ್ರಹ್ಮಣಾತು ಅಖಿಲೈರ್ ಗುಣೈ. ಅದನ್ನ ಅರ್ಥ ಮಾಡ್ಕೊಂಡು ಇದಿಷ್ಟು ಎಕ್ಸ್ಪ್ಲನೇಷನ್, ಅದಿಷ್ಟು ಅಣುಭಾಷ್ಯಕ್ಕೂ ಕೂಡ ಇದು ಟಿಪ್ಪಣಿ ಅಂತ ಹಾಕಿ. ಏಕರೂಪದಲ್ಲಿ ಚಿಂತನೆ, ಅನಂತ ರೂಪದ ಚಿಂತನೆ, ಎರಡು ರೀತಿ ಮಾಡೋಕ್ಕೂ ಬರೋದು. ಸಾಲಾಗಿ ಚಿಂತನೆ, ಒಂದರಲ್ಲೇ ಚಿಂತನೆ, ಒಂದು ಅವಯವದಲ್ಲೇ ಅನಂತ ರೂಪ ಚಿಂತನೆ. ಮತ್ತೆ ದೇವರಿಗೆ ಅವಯವಗಳಿಗೆ ಯಾವ ವ್ಯತ್ಯಾಸ ಇಲ್ಲ ಅಂತಂದಾಗಿನೇ, ಒಂದು ಕೃಷ್ಣ ರೂಪ, ಒಂದು ಕೃಷ್ಣ ಕೇಶ, ಅದರಲ್ಲಿ ಕೃಷ್ಣರೂಪ ಚಿಂತನೆ ಅಷ್ಟೇ, ಎಲ್ಲ ರೂಪಗಳಿಗೆ ಅದರಲ್ಲಿ ಮಾಡೋದು. ಮತ್ತೆ ದೇವರ ಮಹಿಮೆ ಅದು ಅರ್ಥ ಮಾಡಿಕೊಂಡ್ರೆ ಅದೆಲ್ಲ ವಾಯುದೇವ ಥಿಯರಿಟಿಕಲಿ ಹೇಳೋದು ಬೇರೆ, ಪ್ರಾಕ್ಟಿಕಲಿ ಕಾಣೋದು ಬೇರೆ ಅಂತ ತೋರಿಸ್ತಾರೆ. ವಿಶಿಷ್ಟ ಭಗವದ್ ಉಪಾಸಕಾನಾಂ ಪರಮದಯಾಳೂನಾಂ, ಇಂಥ ಮೇಲೆ ಹೋದಾಗ ಏನಾಗುತ್ತೆ, ಕಾರುಣ್ಯ ಅಂಬ ಕೆಳಿನವ್ರ ಬಗ್ಗೆ ಅಸಡ್ಡೆ ಬರ್ಬೋದು. ಇಲ್ಲ, ಪರಮದಯಾಳೂನಾಂ, ಪರಮ ದಯಾಳುಗಳು ತಮ್ಮ ಭಕ್ತರ ಮೇಲೆ, ಶಿಷ್ಯರ ಮೇಲೆ. ಕ್ಷಮಾ ಸಮುದ್ರಾಣಾಂ, ದಯಾಳುತ್ವದ ವಿವರ, ಕ್ಷಮಾ ಸಮುದ್ರ ಹರಿ, ಅದಕ್ಕೆ ಕ್ಷಮಾ ಸಮುದ್ರ, ಪರಮ ದಯಾಳುಗಳಾಗಿರೋದ್ರಿಂದ ಕ್ಷಮಿಸ್ತಕ್ಕಂಥ ಗುಣ ಹೊಂದಿದ್ದಾರೆ. ಭಕ್ತ ವತ್ಸಲಾನಾಂ, ಭಕ್ತರಲ್ಲಿ ವತ್ಸಲ, ವತ್ಸವತ್ ವತ್ಸ ಭಕ್ತಾನ್ ವತ್ಸವತ್ ಲಾತೀತಿ ಭಕ್ತ ವತ್ಸಲಹ ಅಂತ ಹೆಸರು. ಭಕ್ತರನ್ನ ವತ್ಸರಂತೆ, ತಮ್ಮ ಸ್ವಂತ ಮಕ್ಕಳಂತೆ ನೋಡತಕ್ಕಂಥವ್ರಿಗೇನಂತ ಹೆಸರು, ಭಕ್ತ ವತ್ಸಲರು ಅಂತ ಹೆಸರು. ಭಕ್ತ ವತ್ಸಲಾನಾಂ ನಾ ಭಕ್ತಾಪರಾಧ ಸಹಿಷ್ಣೂನಾಂ, ಭಕ್ತಾಪರಾಧಗಳನ್ನ ಸಹಿಸ್ತಕ್ಕಂಥವ್ರು. ಸ್ವಭಕ್ತಾನ್ ದುರ್ಮಾರ್ಗ ದುಧೃತ್ಯ ಸನ್ಮಾರ್ಗ ಸ್ಥಾಪಕಾನಾಂ, ಸ್ವಭಕ್ತಾನ್ ದುರ್ಮಾರ್ಗ ದುಧೃತ್ಯ ಸನ್ಮಾರ್ಗ ಸ್ಥಾಪಕಾನಾಂ, ತಮ್ಮ ಭಕ್ತರನ್ನ ದುರ್ಮಾರ್ಗದಿಂದ ಮೇಲೆತ್ತಿ ಸನ್ಮಾರ್ಗದಲ್ಲಿ ಹಾಕತಕ್ಕಂಥವರು. ಅದು ಇಂಪಾರ್ಟೆಂಟ್. ಏನಾಹಮಿಹ ದುರ್ಮಾರ್ಗ ದುಧೃತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ನಮಾಮಿತಂ. ಏನು ಯಾರಿಗೆ ಎರಡು ಮತ್ತೇನು ಹೇಳ್ತಾರಾಗ, ಪರಮದಯಾಳು ಅಂತ ಹೇಳಿದಾಗ ಮೂಲ ರೂಪಕ್ಕೆ ಕೆಲವು, ಅವತಾರ ರೂಪಕ್ಕೆ ಕೆಲವು, ಮತ್ತು ಎಲ್ಲ ಹಂತದಲ್ಲೇ ಕೆಲವು, ರಿಪಿಟೇಷನ್ ಅಲ್ಲ ಅದು, ಗೊತ್ತಾಯ್ತು. ಕೆಲವು ರಿಪಿಟೇಷನ್, ಕೆಲವು ತಾತ್ಪರ್ಯ ಏನು, ಪುನರುಕ್ತಿಗೆ ತಾತ್ಪರ್ಯ ಸ್ಟ್ರೆಸ್ ಮಾಡೋದು, ದಾರ್ಢ್ಯಕ್ಕೋಸ್ಕರ ಹೇಳೋದು, ಕೆಲವು ಸ್ಪೆಸಿಫೈ ಮಾಡೋದಕ್ಕೋಸ್ಕರ ಹೇಳೋದು, ಅದರಿಂದ ದೋಷ ಅಲ್ಲ. ಪರಮದಯಾಳು ನಾಮ ಭಕ್ತಾಪರಾಧ ಸಹಿಷ್ಣು, ನಮ್ಮೊಂದು ಮಾತಿದೆ, ಪ್ರಾರ್ಥನೆಯ ಪೌನರುಕ್ತಿಯಂ ಅಂತ ನಿಯಮ ಋಗ್ಭಾಷೆಯಲ್ಲಿ ಆಚಾರ ಹೇಳ್ತಾರೆ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನು ದೋಷ ಅಲ್ಲ, ಪೌನರುಕ್ತಿ ದೋಷ ಅಲ್ಲ. ಪ್ರತಿ ಸಂತ ಹೇಳ್ಬೇಕಾದ್ರೆ ನಮಃ ನಮಃ ಅಂತ ಹೇಳುತ್ತೆ. ಶುಭತಮ ಕಥಾಶಯ ಪರಮಸದೋದಿತ ಜಗದೇಕ ಕಾರಣ ರಾಮರ ಪ್ರತಿ ಇದರಳು ಬರುತ್ತೆ, ಪಲ್ಲವಿ ಪ್ರತಿಯೊಂದರಲ್ಲೂ ಬರುತ್ತೆ. ಪುನರುಕ್ತಿ ಯಾವುದಕ್ಕದು, ತಾತ್ಪರ್ಯ ತಿಳ್ಕೋತಕ್ಕಾದ್ರಿಂದ ದೋಷ ಅಲ್ಲ. ಇದು ಪಲ್ಲವಿ ಇದ್ದಾಗ ಆಚಾರ್ಯ ಬಗ್ಗೆ ಏನು ತಿಳ್ಕೊಬೇಕು, ಯಾವಾಗಲೂ ಕೂಡ ಪರಮ ದಯಾಳುಗಳು, ಕ್ಷಮಾ ಸಹೋದರರು, ಭಕ್ತವತ್ಸಲರು, ಭಕ್ತಾಪಾತ ಸಹಿಷ್ಣುಗಳು, ಕೆಲವು ಹೇಳಿಲ್ಲ, ಕೆಲವನ್ನು ಹೇಳಿದ್ದಾರೆ, ಅದು ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಅಂತ. ಭಕ್ತಾಪರಾಧ ಸಹಿಷ್ಣು ನಾಂ ಸ್ವಭಕ್ತಾನ್ ದುರ್ಮಾರ್ಗ ದುಧೃತ್ಯ ಸನ್ಮಾರ್ಗ ಸ್ಥಾಪಕ ನಾಂ. ನಾವೇನು ಮಾಡ್ತೇವೆ, ನಮಗೆ ಯಾತಕ್ಕೆ ಬಿಡಿ ಅಂತ ಯಾರು ಮಾಡ್ತಿದ್ರೆ, ನಮಗೆ ಯಾತಕ್ಕೆ ನಾವು ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿ ಬಯಸ್ಕೋಬೇಕು. ಅದು ಬೇರೆ, ಅದೆಲ್ಲ ಯಾತಕ್ಕೆ, ನಮ್ಮ ಮಾತು ಕೇಳ್ತಾರೋ ಬಿಡ್ತಾರೋ, 108 ಹಾಗೆಲ್ಲ ಏನು ಮಾಡ್ತಾರೆ ಆಲಿ ಇವರೆಲ್ಲ ಏನು ಮಾಡಿದ್ರು ಕಪಿಗಳೆಲ್ಲ, ಇನ್ನು ಸೀತಾನ್ವೇಷಣೆ ಸಾಕೇ ಸಾಕು. ತುಡುಕರೂ ಸಿಗಲಿಲ್ಲ. ಒಂದು ತಿಂಗಳು ಆಗೋಯ್ತು. ವಾಪಸ್ ಹೋದ್ರೆ ಕೊಂದ ಹಾಕ್ಬಿಡ್ತಾನೆ ಸುಗ್ರೀವ. ಅಲ್ಲಿ ಹೋಗಿ ಸಾಯೋದಕ್ಕಿಂತ ಇಲ್ಲಿ ಬದುಕೋದು ಆಸೆ ಐಡಿಯಾ ಡ್ರಾಪ್ ಮಾಡಕ್ಕೆ ಹೋಗ್ತಾರೆ. ಅವ್ರೇನು ಮಾಡ್ತಾರೆ, ಬಲೇನಾಭಿ ಹಿಕಾರ ಮಾಡ್ತಿರೋ ನಿಮ್ಮನ್ನು ಹೊಡೆದು ಮಾಡಿಸ್ಬೇಕು ಅಂತ ಕೇಳ್ತಾರೆ. ಸುಗ್ರೀವ ದಾರಿ ತಪ್ಪಿರ್ತಾನೆ. ಮತ್ತೆ ಸನ್ಮಾರ್ಗ ಸ್ಥಾಪಕ ನಾಮ ಧರ್ಮರಾಜ ಯುದ್ಧ ಬೇಡ ಅಂತ ಕೂತಿರ್ತಾನೆ ಜೀವನಾಡಿದ ಮೇಲೆ. ಆಮೇಲೆ ಇವರು ಹೇಳಿದ ಯುದ್ಧ ಮಾಡಲೇಬೇಕು ಅಂತ ಹೇಳ್ತಾರೆ. ಇವೆಲ್ಲ ಏನು ತೋರಿಸುತ್ತಿದೋ, ಸನ್ಮಾರ್ಗ ಸ್ಥಾಪಕ ನಾಮ್. ಇದು ಅರ್ಥ ಮಾಡಿಕೊಂಡ್ರೆ ದುರ್ಮಾರ್ಗ ಅದು ಇವತ್ತೇನಾದ್ರೂ ಸನ್ಮಾರ್ಗದಲ್ಲಿ ಇದ್ದೇವೆ ಅಂದರೆ ವಾಯ್ದರ ಅನುಗ್ರಹ ಅಂತ ಅರ್ಥ ಅಲ್ಲ, ಸಂತ ಬುದ್ಧಿಯಿಂದಿದೆ ಅಂತ ಅರ್ಥ ಅಲ್ಲ. ಆ ರೀತಿ ಅನುಗ್ರಹ ಮಾಡಿದ್ದಕ್ಕೋಸ್ಕರ ಇಲ್ಲ ಸಾಧ್ಯ ಆಗಿದೆ, ಹೊರತು ಇಲ್ಲದೆ ಹೋದರೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ದುರ್ಮಾರ್ಗಕ್ಕೆ ಹೋಗೋದು ಸಹಜ. ಅದು ಪ್ರತಿ ಕ್ಷಣದಲ್ಲಿ ಏನು ಮಾಡಬೇಕು, ಕಡೆ ಕಾರ್ ಹೋಗ್ತಿದ್ರೆ ಡ್ರೈವರ್ ಸರಿ ಮಾಡ್ತಿದ್ದಾನೆ ಅಂತ ಅರ್ಥ. ಕಾರು ವೆಹಿಕಲ್ ಮುಂದೆ ಸರಿಯಾಗಿ ಹೋಗ್ತಿದೆ ಅಂದರೆ ಡ್ರೈವರಿಗೆ ಕ್ರೆಡಿಟ್ ಹೋಗುತ್ತೆ. ಅಥವಾ ಸರಿ ಅವ್ನು ನಿದ್ದೆ ಮಾಡಿಬಿಟ್ಟು ಕತೆ ಮುಗಿದು ಹೋಗ್ತಿತ್ತು, ಸ್ವಲ್ಪ ಆ ಕಡೆ ತಿರುಗಿಸಿದ್ರೆ ಮುಗಿದು ಹೋಗ್ತಿತ್ತು. ಅದು ಆ ಗುರುತು ಅದು. ಪ್ರತಿ ಸಮಯದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಹೇಗೆ ಅವನು ವೆಹಿಕಲ್ ದಾರಿ ಬಿಟ್ಟು ಹೋಗುದಂತ ನೋಡ್ಕೋತಾನೋ, ತಮ್ಮ ಭಕ್ತರು ಸನ್ಮಾರ್ಗದಲ್ಲೇ ಇರಬೇಕು, ದುರ್ಮಾರ್ಗದಲ್ಲಿ ಹೋಗಬಾರದು. ಹಾಗೆ ವ್ಯವಸ್ಥೆ ಮಾಡ್ತಾರೆ ವಾಯುದೇವರು. ಸ್ವಭಕ್ತಂ ಮಾಂ ಉದ್ದಿಶ್ಯ ಭಗವತಃ ಪುರಃ ಪರಮದಯಾಲು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ತದಧೀನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರಾಯಿತಿ ವಿಜ್ಞಾಪನ ಕರ್ತೃಣಾಂ. ಇದು ಮುಂದೆ ಪ್ರತಿ ಕ್ಷಣದಲ್ಲಿ ಏನು ಮಾಡ್ತಾರಂತೆ, ಸ್ವಭಕ್ತಂ ಮಾಮುದ್ದಿಶ್ಯ. ನಾವೆಲ್ಲ ಅನುಸಂಧಾನ ಮಾಡ್ಕೋಬೇಕು. ಅವರ ಭಕ್ತರಾದ ನಮ್ಮನ್ನು ದೇವ್ರ ಮುಂದೆ ಕರ್ಕೊಂಡೋಗಿ ಬೇಡ್ಕೋತಾರಂತೆ ವಾಯುದೇವರು. ಇವರು ಸೀಟ್ ಕೊಡಿ, ಇವನಿಗೆ ಅನುಗ್ರಹ ಮಾಡಿದ್ದು ಕೇಳ ಹಾಗೆ ದೇವ್ರ ಮುಂದೆ ಕೇಳ್ಕೋತಾರಂತೆ. ಅವರೇ ಬಂದು ಜೊತೆಗೆ ಸ್ವಭಕ್ತಂ ಮಾಮುದ್ದಿಶ್ಯ, ಇದಕ್ಕೆ ಎರಡರ್ಥ. ರಾಯರ ಬಗ್ಗೆ ವಿಶೇಷ ಮಾಡ್ತಾರೆ ಅಂತ ಅರ್ಥ, ಭಾರಿ ಪ್ರಿಯರಾದ್ರಿಂದ. ಉಳಿದವ್ರ ಬಗ್ಗೆ ಯಥೋಚಿತವಾಗಿ ಮಾಮುದ್ದಿಶ್ಯ, ಡೈರೆಕ್ಟ್ ದೇವ್ರನ್ನ ಅಪ್ರೋಚ್ ಮಾಡೋಕ್ಕಾಗೋದಿಲ್ಲ, ಡೈರೆಕ್ಟಾಗಿ ದೇವ್ರನ್ನ ಕಾಣಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡ್ತಾರೆ, ವಾಯುದೇವರ ಮೂಲಕನೇ ಹೋಗಬೇಕು. ಸ್ವಭಕ್ತರಾದ ತಮ್ಮನ್ನ ನಮ್ಮನ್ನ ಕುರಿತು ಭಗವತಃ ಪುರಃ ದೇವ್ರ ಮುಂದೆ ಕೂಡಿಸಿ ಪರಮದಯಾಲೋ ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು. ನಮಗೆ ಸ್ತೋತ್ರ ಮಾಡಿ ಸುಮ್ಮನೆ ಇದ್ದಿರ್ತೀವಿ ಹೋಗಿ ದೇವ್ರ ಮುಂದೆ. ಅವಾಗ ಎಷ್ಟು ಸೀಟ್ ಕೇಳಕ್ಕೆ ಸುಮ್ಮನೆ ಇದ್ದಿರ್ತಾರೆ, ಬಂದು ಇವನು ಪರ ಕೇಳ್ತೀವಿ ಇವನು ಕೊಡ್ರಿ ಅಂತ ಹೇಳ್ತಾರೆ. ಅವ್ರು ಸುಮ್ಮನೆ ಹೋಗಿ ತಲೆ ಹಾಕ್ತಾ ಕೂತಿರ್ತಾರೆ ಅಷ್ಟೇ ಹೊರತು ಏನು ಮಾಡೋಗಿಲ್ಲ. ವಾಯುದೇವರು ದೇವ್ರ ಮುಂದೆ ಆ ರೀತಿ ಮಾಡಿಸ್ತಾರೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ. ಏನಮ್ಮ ಇವನೇನು ಗೊತ್ತಾಗೋದಿಲ್ಲ ಇವನಿಗೆ. ಅಲ್ಲಲ್ಲ, ಅಲ್ಲಿ ಎಲ್ಲರೂ ಅನುಸಂಧಾನ ಮಾಡಬೇಕು ಹೇಗೆ ಅಂತ ಹೇಳ್ತಾರೆ. ಹಾಂ, ನಾವೆಲ್ಲ ಹೇಳಬೇಕಾದ ಸ್ತೋತ್ರ ಅವರೇ ಯಾರು ಬರಿತಾ ಇದ್ದಿಲ್ಲ, ಅವರಿಗೆ ಬೇಕಾಗಿದ್ದು ಬರಲಿಕ್ಕೆ ಹೋಗ್ತಿದ್ದಿಲ್ಲ. ಅವರು ಉಳಿದವರು ಹೇಳಬೇಕು ಅಂತ ಹೇಳೋದಕ್ಕೆ ಹೋಗಿ ಹೀಗೆ ಹೇಳು ಅಂತ ಹೇಳ್ತಾರಲ್ಲ, ಹಾಗೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ಬೇಕಾದ್ರೆ ಇವ್ರು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿ ನೀನು ಹೇಳು ಅಂತ ಹೇಳ್ತಾರೆ. ಅದಕ್ಕೆ ನಾನು ತಪ್ಪು ಮಾಡಿದೆ ಅಂತ ಹೇಗೆ ಇವ್ರು ಹೇಳಿಸ್ತಾರೋ ಆ ರೀತಿ ನನ್ನನ್ನು ಈ ಉದ್ಧಾರ ಮಾಡಿದ್ರೆ ತಿಳ್ಕೋಬೇಕು ನಾವು. ಪರಮದಯಾಲು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣೋ ತ್ವದಧೀನಂ ದೀನಂ ದೂನಂ ಅನಾಥಂ ಶರಣಾಗತಂ. ಇಂಡೈರೆಕ್ಟಿವ್ ಇಷ್ಟಮ್ ಗುಣ ಇರಬೇಕು ಇವೆಲ್ಲ ಕೂಡ. ಏನಾಗಿರ್ಬೇಕು ನಾವು, ತ್ವದಧೀನಂ, ಸದಾಕಾಲ ಆಧೀನ ಚಿಂತನೆ ಮಾಡಬೇಕು. ಅದಕ್ಕೇನೆ ಸ್ವಾಮಿತ್ವ ಚಿಂತನೆ ಅಂತ ಕರೆಯೋದು. ತ್ವದಧೀನಂ ದೀನಂ, ದೀನನಾಗಿರತಕ್ಕಂಥ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಅಂತ ಕನಕದ ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ. ದೀನತ್ತು ಉಪಾಸನೆ ಬೇಕು. ಏನಂತ ಅದು ಗಲಾಟೆ ವಿಷಯ ಬೇಡ ನಮಗೆ ಇಲ್ಲಿ ನೋಡಿ. ಅದು ಆ ವಿಷಯ ಬೇಡ, ಈ ಬೇಡ ಬೇಡ, ಅದು ಬೇಡ ಬೇಡ. ರಾಯರು ಪ್ರಾರ್ಥನೆ ಅಲ್ಲ, ರಾಯರು ಹೇಳ್ತಿರೋದೇನೀಗ, ಪ್ರತಿಯೊಬ್ಬರಿಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ರಾಯರು. ಅಷ್ಟೇ, ಬೇರೆ ಪ್ರಸಕ್ತಿ ಇಲ್ಲೇ ಇಲ್ಲ ಅದರೊಳಗೆ. ದೂನಂ ಅನಾಥಂ ಶರಣಾಗತಂ ಅನಾಥಂ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಮತ್ತೆ ಶರಣಾಗತಂ, ಇಷ್ಟೆಲ್ಲ ಅದು ಶರಣಾಗತನಾಗದವ್ರು ಉಪಯೋಗ ಇಲ್ಲ. ವಿಭೀಷಣ ಉದ್ಧಾರ ಆಗಿದ್ದೆ ಯಾವಾಗ, ಯದ್ಯಪಿ ಒಳ್ಳೆಯವನೆಲ್ಲ ಆಗಿದ್ದ ಕರೆಕ್ಟು, ರಾವಣನ ಬಿಟ್ಟು ಬಂದಮೇಲಷ್ಟೇ ರಾಮದೇವರು ಸ್ವೀಕಾರ ಮಾಡಿದ್ದು. ಶರಣಾಗತಿ ಬಂದಮೇಲೆ ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಶರಣಾಗತರಾಗದೆ ಹೋದರೆ ಅದು ನಮಗಿಲ್ಲ, ಏನೇ ಒಂದು ಅಪ್ಲಿಕೇಶನ್ನೇ ಇಲ್ಲ, ಏನು ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾರೆ. ಏನಾದ್ರು ಬಂದಾಗ ಏನು ಮಾಡಬೇಕು, ಫಾರ್ಮಲ್ ಆಗಿ ಒಂದು ಅಪ್ಲಿಕೇಶನ್ ಇರಬೇಕಲ್ಲಿ. ಅದಕ್ಕೋಸ್ಕರ ದೀನ ದೂನ ಎರಡು ಒಂದೇನೆ, ನೊಂದಂತಹ ದೂನ ದೀನ ಎರಡು ಪರ್ಯಾಯ ಪದಗಳು. ಸ್ಟ್ರೆಸ್ ಕೊಡೋಕ್ಕೆ ಹಾಗೆ ಮಾಡಿದ್ದಾರೆ ಅಷ್ಟೇ. ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧಾರ, ಶರಣಾಗತನಾಗಿ ಬಂದಿದ್ದಾನೆ. ಬೆಸ್ಟ್ ಎಕ್ಸಾಂಪಲ್ ವಿಭೀಷಣನ ಮುಂದೆ ವಿಭೀಷಣ ನಿಲ್ಲಿಸಿಬಿಟ್ಟಿತ್ತು. ವಿಭೀಷಣ ನಿಂತ್ಕೊಂಡಿದ್ದಾನೆ, ಬರಬೇಕು ಕೂಡ ಯೋಚನೆ ಮಾಡ್ತಿದ್ದಾರೆ. ಉಳಿದವ್ರು ಬೇಡ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ. ಹನುಮಂತ ಒಬ್ರು ಉಳಿದವರೆಲ್ಲ ಬೇಡ ಅಂತ ಹೇಳಿದವರೇನೆ. ಅಷ್ಟಣಕ್ಕಿಲ್ಲ, ಬರಬೇಕು ಅಂತ ನಿಲ್ಲಿಸಿದಾಗ ವಿಭೀಷಣ ಬಂದು ನಮಸ್ಕಾರ ಮಾಡ್ತಾನೆ, ಅವ್ರು ಹೇಳ್ತಾರೆ, ಅವಾಗ ಉದ್ಧಾರ ಆಗ್ತಾರೆ. ಅದು ಒಳ್ಳೆ ಎಕ್ಸಾಂಪಲ್ ಇದೆ. ಅದು ಸುಗ್ರೀವನ ಹಾಗೇನೆ, ಏ ನಂಗೆ ಹೋಗಲಿಕ್ಕಾಗಲ್ಲ ಅಂತ ಹೇಳಿ ಸುಗ್ರೀವ, ಎಷ್ಟು ಹೇಳಿಲ್ಲ ನನ್ನ ಕೈಲಾಗಲ್ಲ, ನೀನೇ ಹೋಗಿ ನನ್ನ ಪರ ಕೇಳ್ಕೊಂಡು ಅಂತ ಹೇಳ್ತಾರೆ. ಎಲ್ಲ ಪ್ರಾಕ್ಟಿಕಲ್ ಅನ್ನೋದಿದ್ದ ಸುಗ್ರೀವನಿಗೆ ಬರೀ ಕೊಡಿಸಿಲ್ಲ, ರಾಜ್ಯನೇ ಕೊಡಿಸ್ಬಿಟ್ಟು. ವಿಭೀಷಣನಿಗೆ ರಾಜ್ಯನೇ ಕೊಡಿಸ್ಬಿಟ್ಟು. ಈಗ ನೇರವಾಗಿ ಅಪ್ರೋಚ್ ಮಾಡೋ ಶಕ್ತಿ ಅವರಿಗಿಲ್ಲ ಉಳಿದವರಿಗೆ. ದೀನಂ ದೂನಂ ಅನಾಥಂ, ಅದಕ್ಕೆ ಸಯೇನಾನ್ ಬ್ರಹ್ಮಗಮಯತಿ ಉಪನಿಷತ್ತಿನ ಮಾತು. ಸಹ ಈ ವಾಯುದೇವರು ಏನಾನ್ ಈ ಸುಜೀವಿಗಳನ್ನು ಬ್ರಹ್ಮ ಗಮಯತಿ ದೇವರತ್ರ ಹೋಗಿ ನಿಲ್ಲಿಸ್ತಾರೆ ಅಂತ ಅರ್ಥ. ಗಮಯತಿ ಎಂಬುದಕ್ಕೆ ಮೊದಲು ಜ್ಞಾನವನ್ನು ಕೊಡ್ತಾರೆ, ಆಮೇಲೆ ಕರ್ಕೊಂಡು ಹೋಗ್ತಾರೆ. ಎರಡೆರಡು ಅರ್ಥ ವ್ಯತ್ಯರ್ಥಕ. ಆದ್ದರಿಂದ ಮೊದಲು ಜ್ಞಾನವನ್ನು ಬ್ರಹ್ಮಜ್ಞಾನ ಕೊಡಿಸೋದು ಅವರೇ, ದೇವರ ಹತ್ರ ಕರ್ಕೊಂಡು ಹೋಗೋದು ಅವರೇ, ಪ್ರಾರ್ಥನೆ ಮಾಡಿಸೋದು ಅವರೇ, ಮೋಕ್ಷ ಕೊಡಿಸೋದು ಅವರೇ. ಅದಕ್ಕೆ ವಿಷ್ಣು ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞ. ವಾಯುದೇವರು ಮೋಕ್ಷ ಕೊಡೋದಿಲ್ಲ. ಏನು ಮಾಡ್ತಾರೆ ಅವರು? ಮೋಕ್ಷ ಕೊಡಿಸ್ತಾರೆ. ಅದು ಇಂಪಾರ್ಟೆಂಟ್. ತದಧೀನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ ಸರ್ವಜ್ಞ ಶಿರೋಮಣಿ ನಾಂ. ನೆಕ್ಸ್ಟ್ ವಾಯುದೇವರು ಇನ್ನೆಂಥವರು? ಸರ್ವಜ್ಞ ಶಿರೋಮಣಿಗಳು. ಸರ್ವಜ್ಞ ಶಿರೋಮಣಿಗಳು ಸರ್ವಜ್ಞರು ವ್ಯತ್ಯಾಸ ಏನು ಬಂತು ಅಂತ ಪ್ರಶ್ನೆ ಆಗಲ್ಲ. ಸರ್ವಜ್ಞರಿರೋದೇ ಇವರು, ಇನ್ಯಾರು ಸರ್ವಜ್ಞರೇ ಇಲ್ಲ ಅಂದಮೇಲೆ ಶಿರೋಮಣಿ ಆತಕ್ಕೆ ಅಂತ ಪ್ರಶ್ನೆ ಬರಬಹುದು. ಸರ್ವಜ್ಞ ಶಬ್ದಕ್ಕೆ ಎರಡು ಅರ್ಥ. ಆಚಾರ್ಯರು ಹೇಳ್ತಾ ಹೇಳ್ತಾ ಅಪರೋಕ್ಷ ಜ್ಞಾನ ಬಂದವ್ರಲ್ಲ ಏನಂತ ಕರೀತಾರೆ? ಸರ್ವಜ್ಞರು ಅಂತ ಕರೆದು ಬಿಡ್ತಾರೆ. ಅಪರೋಕ್ಷ ಜ್ಞಾನ ಬಂದ ಗ್ರಾಜ್ಯುಯೇಟ್ ಅಂದರೆ ಏನರ್ಥ? ಡಿಗ್ರಿ ಹೋಲ್ಡರ್. ಎಲ್ಲ ಎಷ್ಟು ಮಾಡಿದ್ರು ಗ್ರಾಜ್ಯುಯೇಟ್ ಅಷ್ಟೇ ಅವರು ಆ ಸಬ್ಜೆಕ್ಟಲ್ಲಿ. ಅವ್ರು ಗ್ರಾಜ್ಯುಯೇಟ್ ಅಂತ ಹೆಸರು ಯಾಕೆ ಬರುತ್ತೋ? ಅಪರೋಕ್ಷ ಜ್ಞಾನ ಬಂದವರು ಏನು ಹೆಸರಿದೆ? ಸರ್ವಜ್ಞರು. ಅವರ ಶಿರೋಮಣಿಗಳು ಅಂದರೆ ಏನೀಗ? ಅಪರೋಕ್ಷ ಜ್ಞಾನಗಳೇ ಶ್ರೇಷ್ಠರು. ನಿರ್ಣಯದಲ್ಲಿ ಬರೀಬೇಕಾದ್ರೆ ಆಚಾರ್ಯರು ಯಾರು ಒಳ್ಳೆಯವ್ರ ಬಗ್ಗೆ ಬರೀಬೇಕಾದ್ರೂ ಕೂಡ ಸರ್ವವಿತ್ತಮ ವಾಪ ಅಂದ್ಬಿಡ್ತಾರೆ. ಬರೀ ಏನು ಹೊಂದಿದೆ? ಸರ್ವಜ್ಞತ್ವ ಹೊಂದಿಬಿಟ್ರು ಅಂತ. ಸರ್ವಜ್ಞತ್ವ ಹೊಂದೋದು ಅಂದರೆ ಏನರ್ಥ? ದೇವ್ರನ್ನ ತಿಳಿಯೋರು. ಅದು ಹೇಗೆ ಅಂತ ಕೇಳಿದರೆ, ಸರ್ವ ಅಂತ ದೇವ್ರ ಹೆಸರು. ಸರ್ವ ಶರ್ವ ಶಿವಸ್ಥಾಣು. ಸರ್ವಜ್ಞ ಅಂದ್ರೆ ಏನು? ದೇವ್ರ ಅಪರೋಕ್ಷ ಜ್ಞಾನಿ ಅಂತ ಅಷ್ಟೇ ಅರ್ಥ. ಸರ್ವಜ್ಞ ಶಿರೋಮಣಿಗಳು ಅಂದ್ರೆ ಏನಾಗ? ಈ ರೀತಿ ಅದ ಇನ್ನೊಂದು ಅರ್ಥ. ಸರ್ವಜ್ಞ ಅನ್ನೋದು ರುಜುಗಳು, ಗೊತ್ತಾಯ್ತಾ? ಸರ್ವಜ್ಞ ಶಿರೋಮಣಿಗಳು ಅಂದ್ರೆ ಏನು? ರುಜುಪುಂಗವಶ್ಯ ಪರಿಜಾನದ ಸ್ವಯಂ. ರುಜುಪುಂಗವರು ಅಂತಲ್ಲ ಆ ಥರ. ಅವರಲ್ಲಿ ಯಾತಕ್ಕೆ ಶ್ರೇಷ್ಠರು ಅಂದ್ರೆ ನಮಗೆ ರೀಚ್ ಅಪ್ರೋಚ್ ಮಾಡಕ್ಕೆ ಅನುಕೂಲ ಇದೆ, ಉಳಿದವರು ಅಪ್ರೋಚ್ ಮಾಡಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ಅದಕ್ಕೋಸ್ಕರ ವಾಯುದೇವರು ಏನಾಗಿದ್ದಾರೆ? ಸರ್ವಜ್ಞ ಶಿರೋಮಣಿಗಳಾಗಿದ್ದಾರೆ. ಸರ್ವಜ್ಞ ಶಿರೋಮಣೀನಾಂ ಅಶೇಷ ಗುರುವಂತರ್ಯಾಮಿಣಾಂ. ಒಬ್ಬರು ಗುರು ಇರಬಹುದು, ಆದರೆ ಎಲ್ಲ ಗುರುಗಳಿಗೂ ಕಾಮನ್ ಆಗಿ ಯಾರಿದ್ದಾರೆ? ಇವರೀಗ ವಾಯುದೇವರಿದ್ದಾರೆ. ಅಶೇಷ ಗುರುವಂತರ್ಯಾಮಿಣಾಂ ಶೇಷ ಅಶೇಷ ಎಲ್ಲ ಗುರುಗಳ ಅಂತರ್ಯಾಮಿಯಾಗಿರತಕ್ಕಂತಹ ಸದಾ ಭಗವತ್ಪರಾಣಾಂ. ಅವರ ವೈಶಿಷ್ಟ್ಯ ಸದಾ ಭಗವತ್ಪರ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಗೋದರಹ. ಸದಾಕಾರ. ಒಮ್ಮೊಮ್ಮೆ ಭಗವತ್ಪರರಾಗೋದೇ ಕಷ್ಟ ಅಂತ ಸದಾ ಭಗವತ್ಪರರು ಅಂತ ಹೇಳಿದ್ರೆ, ಸದಾ ಕಾಯೇನ ವಾಚ ಮನಸ್ಸ ಆ ಅರ್ಥದಲ್ಲೂ ಕೂಡ ಸದಾ. ಭಗವತೋ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗರಹಿತಾನಾಂ. ಭಗವತಃ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗರಹಿತಾನಾಂ. ಭಗವತಃ ಅನ್ಯತ್ರ ತದಲಂ ಬಹುಲೋಕ ವಿಚಿಂತನಯ. ದೇವರ ವಿಷಯ ಬಿಟ್ಟುಬಿಟ್ರೆ ಬೇರೆ ವಿಷಯದ ಕೊಡೆಗೆ ಏನಿಲ್ಲ ಅವರಿಗೆ, ಮನಸ್ಸಂಗ ಇಲ್ಲವೇ ಇಲ್ಲ. ಅದು ಭಾರಿ ವಿಷಯ. ಯುದ್ಧ ಮಾಡಬೇಕಾದ್ರೂ ಕೂಡ ಮನಸ್ಸೇನಿದೆ ಅವರಿಗೀಗ? ಅದಕ್ಕೆ ದುಶಾಸನ ಎದೆ ಸೀಡ್ತಾ ರಕ್ತಪಾನ ಮಾಡಿದಾಗ ಮಾಡ್ತಾ ಮಣ್ಣು ಸೂಕ್ತಂ ದದರ್ಶ. ಅದನ್ನ ಅರ್ಥ ಮಾಡಿಕೊಂಡ್ರೆ ಮನಸ್ಸಂಗರಹಿತಾನಾಂ. ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರೇರಕ ಸರ್ವಪ್ರವರ್ತಕ ಸರ್ವನಿವರ್ತಕ ಯಥಾಯೋಗ್ಯಂ. ಎಷ್ಟು ಹೇಳ್ತಾರೆ ದೇವ್ರ ಬಗ್ಗೆ. ಬರೀ ಸರ್ವತ್ರ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ, ಸರ್ವತ್ರ ಸರ್ವದಾ. ಸರ್ವತ್ರ ಅಂದ್ರೇನು? ಎಲ್ಲ ಕಡೆ. ಸರ್ವದಾ ಅಂದ್ರೇನು? ಎಲ್ಲ ಕಾಲ. ದಾ ಅಂತ ಬಂದರೆ ಟೈಮ್ ಹೇಳುತ್ತೆ, ತ್ರ ಅಂತ ಬಂದರೆ ಪ್ಲೇಸ್ ಹೇಳುತ್ತೆ, ಗೊತ್ತಾಯ್ತಾ? ಸರ್ವತ್ರ ಎಲ್ಲ ಸ್ಥಳಗಳಲ್ಲಿ, ಸರ್ವದಾ ಎಲ್ಲ ಕಾಲಕ್ಕೂ ಕೂಡ. ಸರ್ವಾಕಾರ ಸರ್ವಾಧಾರ ಸರ್ವಾಕಾರ. ಪರಮಾತ್ಮನಿಗೆ ಸರ್ವ ಆಕಾರಗಳು ಇದೆ. ಇಲ್ಲೋದ್ರೆ ಮೀನುಗೀನು ಬರಬೇಕಾದ್ರೆ ದೇವರಿಗೆ ಆಕಾರದಲ್ಲಿ ಬರೋದಿಲ್ಲ, ಅದು ಬಿಂಬಕ್ಕೆ ಆ ರೂಪದಲ್ಲಿ ಪ್ರತಿಬಿಂಬ ಬರೋದಿಲ್ಲ. ಅದರಿಂದಾಗೇನೆ ಸರ್ವಾಕಾರ ಸರ್ವಾಧಾರ ಎಲ್ಲರಿಗೂ ಆಶ್ರಯ, ಸರ್ವಾಶ್ರಯ ಸರ್ವರಿಗೂ ಆಶ್ರಯ, ಆಧಾರ ಆಶ್ರಯ. ಆಧಾರ ಅಂದರೆ ಉದಾಹರಣೆ ಇದೆ, ಆಧಾರ ಅಷ್ಟೇ ಇದೆ, ಆಶ್ರಯ ಅಲ್ಲ. ತೆಗೆದು ಅದು ಬಿದ್ದು ಹೋಗಿಬಿಡುತ್ತೆ. ಆ ಪರಮಾತ್ಮಗಳು ಆಶ್ರಯನೂ ಆಧಾರ ಎರಡೂ ಆಗಿದ್ದ, ಗೊತ್ತಾಯ್ತಾ? ಬರೀ ಸಪೋರ್ಟ್ ಕೊಟ್ಬಿಟ್ರೆ ಸಾಕು. ಆಶ್ರಯವಾಗಿದ್ದಾಗ ಇನ್ನೊಬ್ಬರಿಗೆ ಇನ್ನೊಬ್ಬರನ್ನ ಆಶ್ರಯ ಪಡೆದ ತಾನೊಬ್ಬನೇ ಆಗಿಬಿಟ್ಟಾಗ ಆಶ್ರಯ ಕೊಡ್ತಕ್ಕಂಥ ಸಾಮರ್ಥ್ಯ ಇರೋರು. ಸರ್ವೋತ್ಪಾದಕ ಎಲ್ಲರಿಗೂ ಸೃಷ್ಟಿಕರ್ತ, ಸರ್ವಪಾಲಕ ಎಲ್ಲರಿಗೂ ಪಾಲನಕರ್ತ, ಸರ್ವ ಸಂಹಾರಕ ಎಲ್ಲರೂ ಸಂಹಾರ ಮಾಡ್ತಕ್ಕಂಥವನು, ಸರ್ವ ನಿಯಾಮಕ ಎಲ್ಲರೂ ನಿಯಮನ ಮಾಡ್ತಾರೆ. ನೋಡಿ ಈಗ ಸೊಳ್ಳೆಗೆ ಬೇರೆ ಔಷಧಿ, ಹೆಗ್ಣಕ್ಕೆ ಬೇರೆ, ಇಲಿಗಳಿಗೆ ಬೇರೆ ಔಷಧಿಗಳು. ದೇವರು ಒಬ್ಬರೇ ಸರ್ವ ಸಂಹಾರಕ. ಕೆಲವು ಎಲ್ಲ ರೋಗಕ್ಕೆ ಒಂದೇ ಔಷಧಿ ಆಗಿದ್ದರೆ ಡಾಕ್ಟರ್ ತಗೊಳ್ಳೇ ಬೇಕಾಗಿದ್ದೀನಿ ಅಂತ. ಒಂದೊಂದಕ್ಕೆ ಒಂದು ಸ್ಪೆಷಲ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗೋವಿಂದ ಅದು ವಿಷ ಆಗಿಬಿಡುತ್ತೆ. ಅದು ಔಷಧಿ ಹಾಕಲು ಏನಾದರೂ ವಿಷ ಆಗುತ್ತೆ. ದೇವರು ಎಂಥವನು? ಸರ್ವ ಸಂಹಾರಕ. ಅದಕ್ಕೆ ಯಾವ ಔಷಧಿ ಗೊತ್ತಿಲ್ಲ ಹೋದಲ್ಲೋ, ಅಚ್ಯುತಾರಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಅದು ಅರ್ಥ ಮಾಡಿಕೊಂಡ್ರೆ ಸರ್ವ ವಸ್ತುಷು ಸರ್ವ ಸರ್ವ ಸಂಹಾರಕ, ಸರ್ವ ನಿಯಾಮಕ ಎಲ್ಲರಿಗೂ ನಿಯಾಮಕನಾಗಿದ್ದಾನೆ. ಕೆಲವು ಮಕ್ಕಳ ನಿಯಮನ ಮಾಡೋಕ್ಕಾಗಲ್ಲ ಮನೆಯೊಳಗೆ, ಮೇಷ್ಟ್ರುಗಳಿಗೆ ಸ್ಟೂಡೆಂಟ್ ಇವರು ಕ್ಲಾಸ್ ಬಿಟ್ಟು ಹೋಗಿಬಿಡ್ತಾರೆ, ಸಿಟ್ಟು ಬಂದುಬಿಟ್ಟು. ಕೊನೆಗೆ ಏನು ಮಾಡ್ತಾರೆ? ನೋ ಐ ಡೋಂಟ್ ಟೇಕ್ ಯುವರ್ ಕ್ಲಾಸ್ ಅಂತ ಹೋಗಿಬಿಡ್ತಾರೆ. ಅದಕ್ಕೆ ಒದರಾಡ್ತಿರ್ತಾರೆ ಹುಡುಗರುಗಳು, ನೀವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅದೇ ಅವಾಗ ಗೊತ್ತಾಗುತ್ತೆ ಸರ್ವ ನಿಯಾಮಕ ಎಲ್ಲರೂ ಟಕ್ ಅಂದರೆ ಟಕ್. ಅದಕ್ಕೆ ಗ್ರಾಹಕ ನಿರ್ಮಾಣ ಮಾಡೋಕ್ಕೋಸ್ಕರ ಗುರುವನ್ನು ಏನು ಮಾಡ್ತಾರೆ? ಕೃಷ್ಣ 12 ಸಾಸಿಗೆ ಒಂದೇ ದಿವಸ ತಿರುಗಿಸಿಬಿಡ್ತಾರೆ, 12 ವರ್ಷ ಮಾಡಾಕ್ಬಿಡ್ತಾರೆ. ಸರ್ವ ನಿಯಾಮಕ ಅದೇ ರೀತಿ ಸರ್ವ ಪ್ರೇರಕ, ಸರ್ವ ಪ್ರವರ್ತಕ, ಸರ್ವರಿಗೂ ಪ್ರೇರಕನಾಗಿದ್ದಾನೆ, ಸರ್ವರಿಗೂ ಪ್ರವರ್ತಕನಾಗಿದ್ದಾನೆ. ಪ್ರೇರಕ ಅಂಬುದು ಒಳಗಿನಿಂದ, ಪ್ರವರ್ತಕದ ಹೊರಗಿನಿಂದ. ಸರ್ವ ನಿವರ್ತಕ, ಮಾಡೋರು ನಿಲ್ಲಿಸ್ತಾನೆ ಬೇಕಾದ್ರೆ, ಮಾಡೋರು ನಿಲ್ಲಿಸ್ತಾನೆ, ಮಾಡೋರು ಮಾಡಿಸ್ತಾನೆ ಬೇಕಾದ್ರೆ. ಸರ್ವ ನಿವರ್ತಕ, ಎತ್ತಿದ ಕೈ ಹಾಗೆ ಇರಬೇಕು. ಯಥಾಯೋಗ್ಯಂ ಸರ್ವ ಜ್ಞಾನ ಅಜ್ಞಾನ ಬಂಧ ಮೋಕ್ಷಪ್ರದ. ಯಥಾಯೋಗ್ಯವಾಗಿ ಅಂತ ಹೇಳಿದರೆ ತಾರತಮ್ಯ ಇದೆ ಮಾಡೋದರಲ್ಲಿ. ಸರ್ವಜ್ಞಾನ, ಸರ್ವ ಅಜ್ಞಾನ, ಸರ್ವಬಂಧ, ಸರ್ವ ಮೋಕ್ಷಪ್ರದ. ಎಲ್ಲರಿಗೂ ಜ್ಞಾನ ಕೊಡೋನು, ಎಲ್ಲರಿಗೂ ಅಜ್ಞಾನ ಕೊಡೋದು ಮತ್ತೆ ದೇವರೇ. ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ. ಮತ್ತೆ ಬಂಧ, ಎಲ್ಲರಿಗೂ ಬಂಧ ಕೊಡೋದು ಅವನೇ. ಬಂಧ ಯಥಾಯೋಗ್ಯಂ ಅಂತ ಹೇಳಿದ್ರಿಂದ ಅಯೋಗ್ಯರಿಗೆ ಬಂಧ. ಯಥಾಯೋಗ್ಯಂ ಅಂದರೆ ಸರ್ವ ಮೋಕ್ಷಪ್ರದ ಅಂದರೆ ಎಲ್ಲರಿಗೂ ಮೋಕ್ಷ ಕೊಡ್ತಾನೆ ಅಲ್ಲ, ಯೋಗ್ಯರಿಗೆ ಮೋಕ್ಷ ಕೊಡ್ತಾನೆ. ಸರ್ವ ಅಂತ ಯಾತಕ್ಕೆ ಹೇಳಿದರು ಅಂದರೆ ಬ್ರಹ್ಮದೇವರಿದ್ದಾರೆ. ಈ ಕಲ್ಪದಲ್ಲಿರೋರು ಮಾತ್ರ ಸೃಷ್ಟಿಕರ್ತರು, ಬೇರೆ ಕಲ್ಪಕ್ಕಲ್ಲ ಅವರು. ಪರಮಾತ್ಮ ಆಗಲ್ಲ, ಸರ್ವ ಕಲ್ಪದಲ್ಲಿರೋ ಮೋಕ್ಷ ಕೊಡೋ ಪರಮಾತ್ಮನೇ. ಮತ್ತೆ ಇದು ಅರ್ಥ ಮಾಡಿಕೊಂಡ್ರೆ ವಾಯುದೇವರಿದ್ದಾರೆ, ಈ ಕಲ್ಪದವರಿಗೆಲ್ಲ ಮೋಕ್ಷ ಕೊಡಿಸ್ತಾರೆ. ಮುಂದಿನ ಕಲ್ಪ ಬೇರೆಯವರಿದ್ದಾರೆ, ಮತ್ತೆ ಮುಂದಿನ ಕಲ್ಪ ಹಿಂದಾದರೆ ಬೇರೆ ಇದ್ದಾರೆ. ಪರಮಾತ್ಮ ಆಗಲ್ಲ, ಎಲ್ಲರಿಗೂ ಏನು ಮಾಡ್ತಾನೆ, ಮೋಕ್ಷ ಕೊಡೋನು ಒಬ್ಬನೇ. ಸರ್ವ ಬಂಧ ಪ್ರವ, ಸರ್ವ ಮೋಕ್ಷಪ್ರದ, ಸರ್ವ ಸತ್ತಾಪ್ರದ. ಬರೀ ಜಸ್ಟ್ ಇರಬೇಕು ಅಂದರೂ ದೇವರು ಬೇಕಾದಕ್ಕೆ, ಬರೀ ಇರೋದಕ್ಕೆ ಆಗಬೇಕು ಅಂತ ಕೇಳಾಗಿಲ್ಲ, ಸುಮ್ಮನೆ ಇದ್ದಾನೆ ದೇವರ ಅನುಗ್ರಹ ಅಂತ ಅರ್ಥ. ಸರ್ವ ಸತ್ತಾಪ್ರದ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಹುಟ್ಟಿ ಬರೋದು ದೇವರ ಅನುಗ್ರಹ ಅಷ್ಟೇ ಅಲ್ಲ, ಬದುಕಲಕ್ಕೆ ಕೂಡ ದೇವರ ಅನುಗ್ರಹ ಬೇಕು. ಎಷ್ಟೋ ಜನ ಅಣ್ಣನ ಮುದುಕರಾಗಿರ್ತಾರೆ, ಸಾಯಾಗಿಲ್ಲ, ತಾವು ಸತ್ತೋಗ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಆತ್ಮಹತ್ಯೆ. ಇನ್ನೊಬ್ಬರು ಕೊಲ್ಲಿ ಎಂಬಾಗಿಲ್ಲ, ಅವ್ರಿಗೆ ಪಾಪ ಕೊಲೆ ಮಾಡಿಬಿಡ್ತಾರೆ. ಕೊನೆ ದೇವ್ರ ಕೊಂದ ಮಾತ್ರ ಸಾವು ಅಂತ ಹೇಳಿ. ಅದು ಎಲ್ಲರೂ ಕೊಲ್ಲೋ ಶಕ್ತಿ ಇರೋದು ಯಾರಿಗೆ? ದೇವರಿಗಷ್ಟೇ. ಇಲ್ಲ, ಎಲ್ಲ ಸಾಯೋ ಶಕ್ತಿ ಇದ್ದಿದ್ದರೆ ಕೂತಲ್ಲೇ ಸತ್ತೆ ಹೋಗಿ, ಎಲ್ಲರೂ ಹೋಗ್ಬಿಡುವುದಾಗಿತ್ತು. ಬೇಕಾದ್ರೆ ಹೋಗ್ಲಿಕ್ಕೆ ಬರೋದಿಲ್ಲ ಯಾರಿದೆ. ರಿಟೈರ್ಮೆಂಟ್ ಕೂಡ ಸುಮ್ಮನೆ ತಗೊಳಕ್ ಬರಲ್ಲ, ನಾಳೆಯಿಂದ ಬರಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು. ಅದು ಪದ್ಧತಿ ಇದು, ಕೂಡ ಅಪ್ರೂವಲ್ ಬೇಕಾದ ಮೊದಲು ಅಪ್ರೂವಲ್ ತಗೊಳ್ಬಿಟ್ರೆ ಅನಾಥರ ಎರಡು ಆಪ್ಷನ್ಸ್ ಆದಾಗ ಹೇಳ್ತಿಲ್ಲ. ನೀವು ಕೂಡ ಸುಮ್ಮನೆ ತಗೊಳಕ್ ಬರಲ್ಲ, ನೀವು ಕೂಡ ಮದ್ದು ಏನಾಗಿರ್ಬೇಕಾದಕ್ಕೆ ಪ್ರೇಯರ್ ಪರ್ಮಿಷನ್ ಬೇಕಾದಕ್ಕೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರ ಅನುಗ್ರಹ ಇಲ್ಲದೆ ಹೋದರೆ ಯಾರಿಗೂ ಸಾವು ಬರಲಕ್ಕೂ ಸಾಧ್ಯ ಇಲ್ಲ. ಸರ್ವ ಸತ್ತಾಪ್ರದ ಸರ್ವ ಶಬ್ದವಾಚ್ಯ. ಮುಂದೆ ಸರ್ವ ಶಬ್ದವಾಚ್ಯ, ಎಲ್ಲ ಶಬ್ದಗಳಿಂದ ವಚನಾದವನು. ಹಿಂದೆ ಹೇಳಿದ್ದಾರೆ ಲೌಕಿಕ ವರ್ಣಿಕ ಅಂತ ಹೇಳಿರೋದ್ರಿಂದ ಅಲ್ಲಿ ನೋಡಿ ರಿಪೀಟೇಷನ್ ಕಂಡ ಕಾಣುತ್ತೆ ಅಲ್ಲ. ಸರ್ವ ಶಬ್ದಗಳನ್ನು ಹೊಂದಿರತಕ್ಕಂಥ ಪ್ರಣವೋಪಾಸಕ ಅಲ್ಲಿಗೆ ಅನ್ವಯ, ಪ್ರಣವದ ಕೆಪಾಸಿಟಿ ಅಲ್ಲಿ ಹೇಳಿದ್ದಾರೆ. ಇಲ್ಲೇನು ಹೇಳ್ತಾರೆ ದೇವರು ಸರ್ವ ಶಬ್ದವಾಚ್ಯ ಅಂತ ಇಲ್ಲಿ ಹೇಳ್ತಾರೆ. ಆದ್ದರಿಂದ ನೋಡೋದಕ್ಕೆ ಏನಿಸುತ್ತೆ ಎರಡು ಕೂಡ ಲೌಕಿಕವಾಗಿ ಎರಡು ಹೇಳಿಬಿಟ್ರಲ್ಲ ಅಂತ ಹೇಳ್ತಾರೆ. ಅದು ಓಂಕಾರದ ಕೆಪಾಸಿಟಿ, ಅದು ಓಂಕಾರ ಶೈಲಿ ಎಲ್ಲದರೂ ವಚನ ಆದರೂ ಪರಮಾತ್ಮ ಆಗ ಅದು ಕಡಿಮೆ ಆಗಿಬಿಡುತ್ತೆ. ಓಂಕಾರಕ್ಕಿಂತ ಇದು ಪ್ರತಿಪಾದ್ಯ ಅಂತ ಜಾಸ್ತಿ ಆಗುತ್ತೆ. ಸರ್ವ ಶಬ್ದವಾಚ್ಯ, ಸರ್ವ ಶಬ್ದವಾಚ್ಯ ಅಂತ ಹೇಳಿದಾಗ ಸರ್ವೈಶ್ಚ ವೈದಿಕ ಪದೈ ಅಪಿ ಲೋಕ ಶಬ್ದೈ ಮೇಘಾಗ್ನಿ ವಾರಿದಿ ತಲಾದಿ ರವೈಶ್ಚ ಸರ್ವೈ ಏಕೋಭಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣ ಮಮ ಸದೈವ ಸುತುಷ್ಟಿಮೇತು. ಐತರೇಯ ಭಾಷ್ಯದ ಕೊನೆಯ ಶ್ಲೋಕ. ಸರ್ವ ಶಬ್ದಗಳಿಂದನೂ ವಾಚ್ಯನಾಗಿದ್ದಾರೆ. ವರ್ಣಾತ್ಮಕ, ಧ್ವನ್ಯಾತ್ಮಕ, ಅದು ಇದು ಎಲ್ಲ ವೆರೈಟಿ ಶಬ್ದ, ಎಲ್ಲ ಭಾಷೆಯ ಶಬ್ದ, ಪ್ರತಿಯೊಂದು ಸ್ವರ ವರ್ಣ ಎಲ್ಲದರಿಂದ ವಾಚ್ಯನಾಗಿದ್ದಾರೆ. ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ, ಸರ್ವಶಬ್ದಕ್ಕೂ ಪ್ರವೃತ್ತಿ ನಿಮಿತ್ತ ಅವನಲ್ಲಿದೆ. ಅದು ಇಂಪಾರ್ಟೆಂಟ್. ಯಾರು ಹೆಸರಿಟ್ಟಿರ್ತಾರೆ ಪ್ರವೃತ್ತಿ ನಿಮಿತ್ತ ಇವರಲ್ಲೇ ಇಲ್ಲ, ಗೊತ್ತಾಯ್ತಾ? ಬೃಹಸ್ಪತಿ ಅಂತ ಹೆಸರಿಟ್ಟಿದ್ದಾರೆ, ಭಯಂಕರ ದಡ್ಡ ಬೃಹಸ್ಪತಿ ಅಂತ ಹೆಸರು, ಪ್ರವೃತ್ತಿ ನಿಮಿತ್ತನೇ ಇಲ್ಲ. ಮಹಾವೀರ ಅಂತ ಹೆಸರಿಟ್ಟಿರ್ತಾರೆ, ಪಾಪ ಜಿರಳೆ ಕಂಡ್ರು ಹೆದರ್ತಾನು ಮಹಾವೀರ. ಏನು ಪ್ರವೃತ್ತಿ ನಿಮಿತ್ತ ಇಲ್ಲ. ಪ್ರವೃತ್ತಿ ನಿಮಿತ್ತ ಅಂದ್ರೆ ಏನೀಗ ಆ ಹೆಸರಿರ್ತಕ್ಕಂಥ ಗುಣ ಅಲ್ಲಿರಬೇಕು. ಶ್ರೀಮಂತ ಅಂತ ಕರೆದ್ರೆ ಕೋಟ್ಯಧೀಶ ಅದು ಶ್ರೀಮಂತ, ಬಡವ ಅವ್ರು ಇಟ್ಟರೆ ಏನಾಗುತ್ತೆ? ಹೆಸರಿಗೆ ಅದು ಸಂಬಂಧ ಇಲ್ಲ. ಪ್ರವೃತ್ತಿಗೆ ನಿಮಿತ್ತ ಇರಬೇಕು ಅಂದರೆ ಅರ್ಥ ಹೆಸರು ಕರಲಿಕ್ಕೆ ಏನು ಬೇಕು ಅಂದು ಕಾರಣ ಇರಬೇಕು. ಅದಕ್ಕೆ ನಿಮಿತ್ತ ಪ್ರವೃತ್ತಿಗೆ ನಿಮಿತ್ತ, ಶಬ್ದ ಪ್ರವೃತ್ತಿಗೆ ನಿಮಿತ್ತ ಇದೆ. ದೇವರಲ್ಲಿ ಏನು ಶಬ್ದ ಬೇಕಾದ್ರೂ ಉಪಯೋಗಿಸಿ ಒಳ್ಳೆಯದನ್ನು. ದೇವರಲ್ಲಿ ಏನಿದೆ ಆಗ ಗುಣ ಇದೆ, ಅದು ಎಷ್ಟಿದೆ ಅಂದರೆ ಶಬ್ದ ಹೇಳಕ್ಕಾರದ ಜಾಸ್ತಿ ಇದೆ. ಅರ್ಥ ಆಯ್ತಿಲ್ಲ, ಶಬ್ದಕ್ಕೂ ಸೋತ್ಬಿಡುತ್ತೆ ಕೊನೆಗೆ. ಪರಮಾತ್ಮನ ಜ್ಞಾನವರ್ಣನೆ ಮಾಡೋಕ್ಕೆ ಹೋದ ಶಬ್ದ ಎಷ್ಟೋ ಹೇಳೋದಕ್ಕಾಗದೆ ಸುಮ್ಮನೆ ಆಗಿಬಿಡುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದಕ್ಕೋಸ್ಕರ ಸರ್ವಶಬ್ದ ವಾಚ್ಯ, ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ. ಇದರಿಂದ ನಮಗೇನಾಯಿತು, ಯಾವುದು ದೇವ್ರ ಸ್ತೋತ್ರ ಮಾಡೋಕ್ಕೆ ಏನೋ ಬರಲಿಲ್ಲ, ಏನೋ ಪದ ಅಂದ, ಅದು ದೇವ್ರು ಹೇಳುತ್ತೆ. ಮತ್ತೆ ಅದೇನಾಯ್ತು, ಈಗ ಅಯ್ಯೋ ದುಃಖಪಟ್ಟು ಕೂತ್ಕೊಂಡ, ಅದು ಯಾರನ್ನ ಹೇಳುತ್ತೆ? ದೇವ್ರನ್ನ ಹೇಳುತ್ತೆ. ಮತ್ತೆ ಅನುಸಂಧಾನ ಇದ್ದು ಬಿಟ್ರೆ ಬೇರೆ ಮಾತು ಉಪಯೋಗಿಸಿದ್ರೆ ಅಂತ ಅನಿಸೋದೇ ಇಲ್ಲ. ಗೊತ್ತಾಯ್ತು, ಯಾವಾಗ ಅದು ಬರ್ಲಿಕ್ಕೆ ಇದೆಲ್ಲ ಓದ್ಬೇಕಂತ ಇದ್ರೆ ಒಂದು ಜನರ ಬಂದ್ಬಿಡ್ತಿತ್ತು. ಬರ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿರ್ಬೇಕು ನೋಡಿ, ಸ್ವಿಚ್ ಆಗಿ ಇಷ್ಟು ಬಂದ್ಬಿಡುತ್ತೆ ತಕ್ಷಣನೇ. ಎಷ್ಟು ಕಷ್ಟ ಆಗಿದೆ, ಒಳಗಡೆ ವೈರಿಂಗ್ ಮಾಡಬೇಕು, ಇದು ಮಾಡಬೇಕು, ಅವ್ನು ಬರಬೇಕು, ಪರ್ಮಿಷನ್ ಬೇಕು, ಲಾಂಗ್ ಪ್ರೊಸೀಜರ್ ಅದು. ಆಮೇಲೆ ಕೊನೆ ದಿವಸದಲ್ಲಿ ಇಷ್ಟೇ, ಅದು ಬಂದ ಮೇಲೆ ಅಷ್ಟು ಪಾಂಡಿತ್ಯ ಎಲ್ಲ ಬಂದ ಮೇಲೆ ಸುಲಭ ಅನುಸಂಧಾನ ಮಾಡಲಿಕ್ಕೆ, ಮೊದಲು ಬರೋದಿಲ್ಲ. ಅದು ಬರಲಿಕ್ಕೋಸ್ಕರ ಪ್ರಯತ್ನ ಪಡಬೇಕು. ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವಗುಣಾದಿ ಪರಿಪೂರ್ಣ ತಮ, ಸರ್ವಗುಣಗಳಿಂದ ಪೂರ್ಣ ಪರಿಪೂರ್ಣ ಪರಿಪೂರ್ಣ ತಮ. ಎಷ್ಟು ಅಂಚೆ ಇದು ಸೂಪರ್ ಆಗ್ತಾಗಾಯ್ತು. ಪೂರ್ಣ ಪೂರ್ಣತಮ ಪರಿಪೂರ್ಣತಮ ಸರ್ವ ಗುಣ, ಪ್ರತಿಯೊಂದು ಗುಣಗಳಿಂದ ಅತಿ ಪರಿಪೂರ್ಣ, ಮತ್ತೆ ಅತಿ ಪರಿಪೂರ್ಣತಮ, ಸರ್ವಗುಣ ಅತಿ ಪರಿಪೂರ್ಣತಮನಾದವನು. ಸರ್ವ ದೋಷ ಯಾರೋ ಭಾರಿ ಶ್ರೀಮಂತಿರ್ತಾ ಆಶ್ಚರ್ಯ ಪಡ್ಕೊಂಡ್ಬಿಡ್ತೀವಿ ಅಲ್ಲಿಗೆ ನಾವು. ತಕ್ಷಣ ಯೋಚನೆ ಮಾಡಿ, ದೇವರು ಶ್ರೀಮಂತಿಗೆ ಬಂದು ಮುಂದೆ ಯಾವ ಲೆಕ್ಕಕ್ಕೆ ಬರುತ್ತೆ ಹೌದಲ್ಲ, ಅವಾಗ ಏನಾಗುತ್ತೆ ಅಲ್ಲಿಗೆ? ಆಶ್ಚರ್ಯ ಆಗ ದೇವ್ರ ಬಗ್ಗೆ ಈ ಕಡೆ ಭಕ್ತಿ ಎಲ್ಲ ಅಲ್ಲಿ ಚೇಂಜ್ ಆಗೋಗ್ಬಿಡುತ್ತೆ. ನಾವೇನು ಮಾಡಿ ದೇವ್ರಿಗೆ ಇಲ್ಲಿಡಿಸ್ಬಿಡ್ತೇವೆ, ಕೊನೆಗೆ ದೇವ್ರ ಭವಿಷ್ಯ ಇಷ್ಟಿರ್ಲಿಕ್ಕಿಲ್ಲ ಭವಿಷ್ಯ ಬಂದುಬಿಟ್ರೆ ಪರಿಚಯ ಆಗುತ್ತೆ. ಯಾವುದನ್ನು ಕಂಡ್ರೂ ಕೂಡ ದೇವ್ರ ವೈಭವದ ಬಂದು ಏನು ಬರಲ್ಲ, ಯಾರು ಹೆಲಿಕಾಪ್ಟರ್ ಓನ್ ಹೆಲಿಕಾಪ್ಟರ್ ಓನ್ಸ್ ಹೆಲಿಕಾಪ್ಟರ್ ಅಂದ್ಬಿಡ್ತಾರೆ. ಆ್ಯಕ್ಚುಲಿ ಅದರಲ್ಲೇ ಹೋಗಿಬಿಡ್ತಾರೆ ಕೊನೆ ಫೈಂಡೇ. ಯಾಕಂದ್ರೆ ದೇವರಾಗಲ್ಲ, ಅಂತ ದೇವ ಗರ್ಡನಂಥ ಹೆಲಿಕಾಪ್ಟರೇ ಇಲ್ಲ, ಗರ್ಡನಂಥ ವೆಹಿಕಲ್ಲೇ ಇಲ್ಲ ಅಂತ. ಅದು ನಿಜವಾಗ್ಲೂ ಕೂಡ ಇನ್ನೂ 126 ವರ್ಷ ಆದಮೇಲೆ ಕೃಷ್ಣ ಗರುಡ ವಾಹನ ಅನ್ನೋದು 20th ಶತಮಾನ ಮೇಲೆ ಯಾರೋ ಸೃಷ್ಟಿ ಮಾಡಿರ್ಬೇಕು ಅನ್ಕೊಂಡ್ಬಿಡ್ತಾರೆ. ಯಾಕೆ ಮೊದಲವೆಲ್ಲ ಎಲ್ಲಿತ್ತು, ಇದರಿಂದ ಬಂತು ತಿಳ್ಕೊಂಡ್ಬಿಡ್ತಾರೆ. ಫಸ್ಟ್ ಗರುಡ ವಾಹನ ಕಾನ್ಸೆಪ್ಟ್ ಮೇಲೆ ಇವೆಲ್ಲ ಇವಾಲ್ವ್ ಆಗ್ತಾ ಬಂದಿ. ಬೇಸಿಕಲಿ ಅವೆಲ್ಲ ದೇವರ ಮಹಿಮೆಗಳು ಅವೆಲ್ಲ ಕೂಡ. ಅದು ಅರ್ಥ ಮಾಡಿಕೊಂಡ್ರೆ ಸರ್ವ ಗುಣ ಅತಿ ಪರಿಪೂರ್ಣತಮ, ಸರ್ವ ದೋಷಾತಿ ದೂರ, ಸರ್ವ ದೋಷಗಳಿಗೆ ದೂರ, ಅತಿ ದೂರ. ಶುದ್ಧಾನಂದೋರು ಸಂವಿದ್ಯುತ ಬಲ ಬಹುಲ ಔದಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪ ಲೇಪೋದ್ಭವ ಪ್ರತಿ ಮುಖರಾಶೇಷ ದೋಷಾತಿ ದೂರಂ. ತತ್ವಪ್ರಕಾಶಿಕ ವಾಕ್ಯ ಹಾಗೆ ಹೇಳ್ತಾರೆ, ದೋಷಾತಿ ದೂರಂ, ದೋಷ ದೂರ, ದೋಷ ಅತಿ ದೂರ, ದೋಷಾತಿ ದೂರ. ಒಂದೆರಡು ಪದಾರ್ಥ ಎರಡು ಮುಟ್ಟಿಲ್ಲ, ಮೇಲಿಗೆ ಆಗಲಿಲ್ಲ, ದೂರ ಇದ್ರೆ ಯೋಚನೆ ಕೂಡ ಇಲ್ಲ. ಸ್ವಲ್ಪ ಹತ್ತಿರದಿಂದ ಸ್ವಲ್ಪ ನೋಡ್ಬೇಕು, ಬಗ್ಗೆ ಬಗ್ಗೆ ನೋಡ್ಬೇಕಾಗುತ್ತೆ. ಅಕಸ್ಮಾತ್ ಟಚ್ ಆಗಿದೆ ಅಂತೇಳಿ, ತುಂಬ ದೂರ ಇದ್ರೆ ನೋ ಡೌಟ್ ಅಟ್ ಆಲ್. ದೇವರಿಗೂ ದೋಷಗಳಿಗೆ ಎಷ್ಟು ದೂರ ಅಂತ ಕೇಳಿದ್ರೆ ಅತಿ ದೂರ, ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ ಅಷ್ಟು ದೂರ ಇದ್ದಾನೆ. ಸರ್ವ ದೋಷಾತಿ ದೂರ, ಸರ್ವಾಚಿಂತ್ಯ, ಎಲ್ಲರಿಂದಲೂ ಅಚಿಂತ್ಯನಾದವನು, ಎಲ್ಲರಿಂದಲೂ ಅಚಿಂತ್ಯನಾದವನು, ಚಿಂತನೆಗೆ ಮೀರಿದವನು ಅಂತ ಅರ್ಥ. ಸರ್ವೋತ್ತಮ, ಸರ್ವೇಶ್ವರ, ಸರ್ವ ಅತ್ಯಂತ ವಿಲಕ್ಷಣ, ಸರ್ವರಿಗಿಂತ ಉತ್ತಮ, ಸರ್ವರಿಗೂ ಸ್ವಾಮಿಯಾದವನು, ಸರ್ವರಿಂದ ಅತ್ಯಂತ ವಿಲಕ್ಷಣನಾದವನು. ಇದು ಇಂಪಾರ್ಟೆಂಟ್. ಈಗೆಲ್ಲ ದೇವರಿದ್ದಾನೆ ಅಂತ ಹೇಳ್ತೀರಿ, ಬೇರೆ ಎಲ್ಲೂ ಕಂಡ ಇಲ್ಲ, ಒಪ್ಪೋದಿಲ್ಲ ಅಂತ ಕೇಳಿದರೆ ಬೇರೆ ಎಲ್ಲ ಸಾಧ್ಯನೇ ಇಲ್ಲ. ಯಾಕೆ ದೇವರ ದರ್ಶನ ಇರ್ತಾರೆ, ದೇವರ ಸೂರ್ಯನಂತ ಇನ್ನೊಂದು ದೂಸರ ಎಲ್ಲಿದ್ದಾನೆ, ಆ ಸಮುದ್ರ ಇನ್ನೊಂದು ಸಮುದ್ರ ಎಲ್ಲಿದೆ, ಅದೇ ರೀತಿಯಲ್ಲಿ ದೇವರಂತ ಇನ್ನೊಬ್ಬ ವ್ಯಕ್ತಿ ಇಲ್ಲ, ಸರ್ವರಿಂದ ಅತ್ಯಂತ ವಿಲಕ್ಷಣರಾಗಿದ್ದಾನೆ. ಸ್ವಗತ ಭೇದ ವಿವರ್ಜಿತತ್ವಾದಿನ ಭಗವದ್ರಷ್ಟೂಣ, ಇಷ್ಟೆಲ್ಲ ಇಟ್ಟುಕೊಂಡು ದೇವರು ನೋಡ್ತಾರೆ ಅಂತ ಹೇಳ್ತಾರೆ. ಪ್ರತಿ ಕ್ಷಣದಲ್ಲೂ ಅವ್ರ ಮನಸ್ಸಲ್ಲಿ ಏನು ಬರುತ್ತೆ, ಇಷ್ಟು ಅನುಸಂಧಾನ ಬರುತ್ತೆ ಅಂತ. ಪ್ರತಿ ಕ್ಷಣದಲ್ಲೂ ಕೂಡ ಸರ್ವ ದೋಷಾತಿ ದೂರ, ಸರ್ವಾಚಿಂತ್ಯ, ಸರ್ವೋತ್ತಮ, ಸರ್ವೇಶ್ವರ, ಸರ್ವಾತ್ಯಂತ ವಿಲಕ್ಷಣ, ಸ್ವಗತ ಭೇದ ವಿವರ್ಜಿತತ್ವಾದಿನ ಭಗವದ್ರಷ್ಟೂಣಾಂ, ದೇವರನ್ನ ಈ ರೀತಿ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಹಿರಿಮೆ ಇದೆ. ಅಭಿಮಾನಾದಿ ಸರ್ವ ದೋಷ ದೂರಾಣ, ಎಲ್ಲ ದೋಷಕ್ಕೂ ಮೂಲ ದೋಷ ಯಾವುದು, ಅಭಿಮಾನ. ಅಲ್ಲಿಂದ ಶುರು, ಯಾವ ದೋಷಗಳು ಅವರಿಗಿಲ್ಲ. ಅವ್ರು ಹೇಳ್ತಾರೆ ಸೃಷ್ಟಿ ಮಾಡಬೇಕಾದ್ರೆ ಪರಮಾತ್ಮ ಅಭಿಮಾನ ತೆಗೆದಾಕಿಬಿಡು, ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಾರೆ. ನಿಮಗೆಂದು ಅಭಿಮಾನದ ಹೆಸರೇ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ಎಲ್ಲ ದೋಷಗಳ ಮೂಲ ಅಹಂಕಾರ ಮಮಕಾರ. ಅಭಿಮಾನ ಅಂದ್ರೆ ಒಂದೇ, ಮಮಕಾರ ಅಂದ್ರೆ ಒಂದೇ, ಅವ್ರು ಎಂದೂ ಇಲ್ಲ. ಅವ್ರಿಗೆ ಘಟೋತ್ಕಚ ಮಗ ಸಾಯ್ತಾನೆ, ಏನಾದ್ರು ಯೋಚನೆ ಮಾಡಿದ್ರ ಏನೂ ಇಲ್ಲ. ದೇವರಿಗೆ ಇದು ಅಲ್ಲ, ಆಚಾರ್ಯರಿಗೆ ಇದಿಷ್ಟು ಕೂಡ ಅಭಿಮಾನ ಸರ್ವದೋಷ ದೂರಾಣ. ಮುಂದಿನ ಆಚಾರ್ಯ ಮುಗಿಸಿಲ್ಲ, ಇನ್ನು ಮುಂದೆ ಬರುತ್ತದೆ. ಆಚಾರ್ಯ ಸ್ಟಾಪ್ ಮಾಡ್ತಾರೆ, ಅಲ್ಲಿವರೆಗೂ ಬಿಟ್ಟಿಲ್ಲ. ಹಿಂದೇಳಿದ್ದೆಲ್ಲ ದೇವರಿಗೆ, ಆ ರೀತಿ ಭಗವದ್ರಷ್ಟೋಣ ಇವ್ರಿ ಮತ್ತೆ ಇವರಿ ಮತ್ತೆ ವಾಯುದೇವರಿಗೆ ಅಭಿಮಾನ ಆದ ಸರ್ವದೋಷ ದೂರಾಣ. ಅಸೂಯ ಈರ್ಷ್ಯಾದಿ ಅಶೇಷ ಮನೋದೋಷ ನಿವರ್ತಕಾನ, ದೋಷ ದೂರರವರು. ನಮಗೇನು ಬಂತು ಅಂದರೆ ನಮ್ಮ ದೋಷ ನಿವಾರಣೆ ಮಾಡ್ತಾರೆ. ಜನ್ಮಾದಿ ವ್ಯಾಧ್ಯುಪಾದಿ, ಆ ಶ್ಲೋಕದ ಅರ್ಥ ಇದೆ. ಅಶೇಷ ಅಸೂಯ ಈರ್ಷ್ಯಾದಿ ಅಶೇಷ ಮನೋದೋಷ ನಿವರ್ತಕಾನ, ಅಸೂಯ ಈರ್ಷ್ಯ ಮೊದಲಾದಂತಹ ಎಲ್ಲ ಮನೋದೋಷಗಳನ್ನು ಪರಿಹಾರ ಮಾಡ್ತಾರೆ. ಆದಿವ್ಯಾಧಿ, ಆದಿ ಅಂದ್ರೇನು ಮನೋದೋಷ, ವ್ಯಾಧಿ ಅಂದರೆ ದೇಹದೋಷ, ಎಲ್ಲವನ್ನೂ ನಿವಾರಣೆ ಮಾಡ್ತಕ್ಕಂತಹ. ಅಸೂಯ ಈರ್ಷ್ಯಾದಿ ಅಶೇಷ ಮನೋದೋಷ ನಿವರ್ತಕಾನ, ನಿತ್ಯಾಪರೋಕ್ಷೀಕೃತ. ಅರ್ಜುನಿಗೆ ಬಂದುಬಿಡ್ತದ, ಯಾವಾಗ ಕರ್ಣ ಭಾರಿ ತೋರಿಸಿಬಿಟ್ಟ ಯುದ್ಧಕ್ಕೆ ಕರೀತಾನೆ, ತಷ್ಟು ಸ್ಟಾಪ್ ಮಾಡ್ತಾರೆ. ಯುದ್ಧ ಕರಿಬಾರ್ದು, ಅಂತಾರೆ, ಅವಸರ ಪಡ್ಕೊಳ್ಳೋಕೆ ಹೋಗಬೇಡ, ಅದು ಕ್ಷತ್ರಿಯ ಅಲ್ಲ ಆತ, ಯುದ್ಧ ಕರಿಬಾರ್ದು ಅಂತೇಳಿ. ಅರ್ಜುನ ಆ ದೋಷ ಬಂದಿತ್ತಾಗ ತೆಗೆದುಹಾಕಿದ್ರು ತಕ್ಷಣ ಹೊಟ್ಟೆಗಿಚ್ಚು. ಅಸೂಯ ಮತ್ತು ಇದ್ದಾಗ ಸೂರ್ಯನ ಮಿತ್ರ ಇದ್ದ ಹಾಗೆ ಎರಡು ಕೂಡ ಸಿನಾನಿಯಂಸೆ, ಸ್ವಲ್ಪ ವ್ಯತ್ಯಾಸ ಅಷ್ಟೆ. ಅಸೂಯ ಈರ್ಷ್ಯಾದಿ ಅಶೇಷ ಮನೋದೋಷ ನಿವರ್ತಕಾನ, ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ ರೂಪಾಣ, ನಿತ್ಯದಲ್ಲೂ ಕೂಡ ಎಲ್ಲ ಭಗವದ್ ರೂಪಗಳನ್ನು ಲಕ್ಷ್ಮೀ ಸಮೇತ ಸಾಕ್ಷಾತ್ಕಾರ ಮಾಡ್ಕೋತಾರೆ. ಲಕ್ಷ್ಮೀನಾರಾಯಣರು ಒಟ್ಟಿಗೆ ವಾಯುದೇವ ಏನು ಮಾಡ್ತಾರೆ, ವಾಯುದೇವರು ಎಲ್ಲ ರೂಪಗಳನ್ನು ನಿತ್ಯದಲ್ಲೂ ನೋಡ್ತಾರೆ. ನಿತ್ಯ ಶಬ್ದಕ್ಕೆ ಎರಡರ್ಥ, ಪ್ರತಿನಿತ್ಯ ಅಷ್ಟೇ ಅಲ್ಲ, ಪ್ರತಿ ಕ್ಷಣ, ಪ್ರತಿ ಕ್ಷಣದಲ್ಲೂ ಕೂಡ ರಮಾ ಸಮೇತವಾಗಿ ಎಲ್ಲ ಭಗವದ್ ರೂಪಗಳನ್ನು ದರ್ಶನ ಮಾಡ್ತಕ್ಕಂಥವರು. ಯಾವ ವಾಯುದೇವರಿಗೆ ಅಭಿಮಾನದ ಯಾವ ದೋಷಗಳು ಅವರಿಗಿಲ್ಲ. ಮತ್ತು ಉಪಾಸನೆ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ, ಪರಿಹಾರ ಮಾಡ್ತಾರೆ. ಉಪಾಸನೆ ಮಾಡೋರಿಗೆ ಪರಿಹಾರ ಮಾಡ್ತಾರೆ, ಅದು ಪವನ. ಅವ್ರು ಮುಟ್ಟಿದ್ದೆಲ್ಲ ಪಾವನ, ಅವರು ಪವಿತ್ರ, ಅವ್ರು ಅವ್ರು ಬಂದ ತಕ್ಷಣ ಏನಾಗುತ್ತೆ, ಅಲ್ಲಿಗೆ ಪಾವಿತ್ರ ಬಂದ್ಬಿಡುತ್ತೆ. ನೀವೇ ಓದ್ಕೊಳ್ಳಿ, ಸರಿಯಾಗಿ ಗೊತ್ತಾಗುತ್ತೆ. ಹಾಂ, ಇಲ್ಲಿಂದ ಇಲ್ಲಿ ಎಂಡ್ ಆಗುತ್ತಲ್ಲ, ಗುರುತಿಟ್ಕೋಬೇಕಲ್ಲ. ಇಬ್ಬ ಆಚಾರ್ಯ ಹೇಳಬೇಕು, ಬಹುವಚನ ಹೇಳಿದ್ದೆಲ್ಲ ಆಚಾರ್ಯಗೆ ಅಪ್ಲೈ ಅದು, ಗೊತ್ತಾಯ್ತಾ? ಮುಂದೆ ಏನಂತ ದೇವ್ರ ಬಗ್ಗೆ ಮುಂದೆ ಹೇಳ್ತಾರೆ. ಇನ್ನು ದೇವ್ರ ಬಗ್ಗೆ ಶುರು ಮಾಡಿಲ್ಲ ಅವ್ರು ಇನ್ನೂ ಕೂಡ. ಈ ರೀತಿ ಇವರು ದೇವರು ನೋಡ್ತಾರೆ ಅಂತ ಅಷ್ಟೇ ಹೇಳ್ತಾರೆ. ಅವನು ಆಚಾರ್ಯ ದೇವರು ಹೀಗೆ ನೋಡ್ತಿದ್ದಾರೆ, ದೇವ್ರು ಹೇಗಿದ್ದಾರೆ ಮುಂದೆ ಹೇಳ್ತಾರೆ. ಅದೆಲ್ಲ ದೇವರು ಹಾಗಿದ್ದಾನೆ ಅಂತ ಉಪಾಸನೆ ಮಾಡ್ತಾರೆ, ಗೊತ್ತಾಯ್ತಾ? ಯಾರಿಗೂ ಯಾರೇ ಅಬ್ಜೆಕ್ಟಿವ್ ಅದು? ಇವರಿಗೆ ದೇವ್ರು ಹಾಗಿದ್ದಾರೆ ಅಂತ ಇವರು ಉಪಾಸನೆ ಮಾಡ್ತಾರೆ ಅಂತ ಹೇಳಿದಾಗ ಇದೆಲ್ಲ ಯಾರ ಗುಣ ಇದು? ಇವ್ರ ಗುಣ. ದೇವರಿಗೆ ಆ ಗುಣ ಇದೆ, ಇವರಿಗೆ ತಿಳ್ಕೊಳ್ಳೋದು ಇವ್ರ ಗುಣ ಇದೆ. ಅದನ್ನು ಹೇಳ್ತಿದ್ದಾರೆ. ಅಭಿಮತ್ ಭಗವದ್ ರೂಪಾಣಾಂ ಅತಏವ ವಿಲೀನ ಅಶೇಷ ಪ್ರಕೃತಿ ಬಂಧಾನಾಂ. ದೇವರು ಒಮ್ಮೆ ನೋಡ್ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಪ್ರಕೃತಿ ಬಂಧ ಗ್ಯಾರಂಟಿ ಹೋಗುತ್ತೆ. ಎಲ್ಲ ಕಾಲಕ್ಕೆ ನೋಡ್ತಿದ್ದಾರೆ, ಆದ್ದರಿಂದ ಏನಿಲ್ಲ ಅವರಿಗೆ ಪ್ರಕೃತಿ ಬಂಧ ಹೆಸರು ಕೂಡ ಇಲ್ಲ. ಅದಕ್ಕೆ ವಿಲೀನ ಪ್ರಕೃತಿ ತಯ ಅಂತ ಕರೆದಿದ್ದಾರೆ. ಪ್ರಕೃತಿ ಅವ್ರ ಬಂಧ ಇದ್ದು ಕೂಡ ಅವ್ರ ಅಟ್ಯಾಚ್ಮೆಂಟ್ ಅವರಿಗಿಲ್ಲ. ವಿಲೀನ ಅಶೇಷ ಪ್ರಕೃತಿ ಬಂಧಾನಾಂ ಅತಏವ ದೂರೋತ್ಸಾರಿತ ಅಶೇಷ ಅನಿಷ್ಠಾನಾಂ. ಯಾವ ಪ್ರಕೃತಿ ಬಂಧದಿಂದಾಗಿ ಅನಿಷ್ಟ ನಮಗೆ ಬರೋದು? ಅನಿಷ್ಟ ಅಂದ್ರೇನು? ಇಷ್ಟವಲ್ಲದ್ದು ಬರೋದು ಪ್ರಕೃತಿ ಬಂಧದಿಂದಾಗಿ. ಅವರಿಗೆ ಅದು ವಿಲೀನ ಪ್ರಕೃತಿ ಇದೆ, ಆದ್ದರಿಂದ ಅವ್ರಿಗೇನಿಲ್ಲ, ಅನಿಷ್ಟದ ಹೆಸರೇ ಇಲ್ಲ ವಾಯುದೇವರಿಗೆ. ಅತಏವ ದೂರೋತ್ಸಾರಿತ ಅಶೇಷ ಅನಿಷ್ಠಾನಾಂ, ಎಲ್ಲ ಅನಿಷ್ಟಗಳನ್ನು ಕೂಡ ದೂರ ಮಾಡಿಕೊಂಡಿರತಕ್ಕಂತಹ ಮುಂದೆ ಎಲ್ಲೋಯ್ತು. ಅತಏವ ಅಶೇಷ ಭಕ್ತ ಅಶೇಷ ಅನಿಷ್ಟ ನಿವರ್ತಕಾನಾಂ. ಅವ್ರಿಗೆ ಎಷ್ಟೋ ಅನಿಷ್ಟ ಇಲ್ಲಾದ್ರಿಂದಾಗಿನೇ ಅವ್ರು ಭಕ್ತಾರ, ಎಲ್ಲ ಅನಿಷ್ಟನೂ ಪರಿಹಾರ ಮಾಡ್ತಾರೆ. ಅವರಿಗೆ ಅನಿಷ್ಟ ಇದ್ರೆ ಇವ್ರು ಏನು ಮಾಡ್ತಾರೆ, ತಲೆ ಹೋಗುಂತ ಹೋದ ನನಗೆ ತಲೆ ಹೋಗುವಂತ ಹೇಳಿದ್ರು. ಅವರು ಇಬ್ಬರು ಇನ್ನೊಬ್ಬರು ಹತ್ರ ಹೋಗಬೇಕಾಗುತ್ತೆ, ಆ ಪ್ರಸಂಗ ಇಲ್ಲ. ಅವ್ರು ಎಂದೂ ಅನಿಷ್ಟಗಳೇ ಇಲ್ಲಾದ್ರಿಂದಾಗಿನೇ ಭಕ್ತರ ಅನಿಷ್ಟ ನಿವಾರಣೆ ಮಾಡಿ ಇವೆಲ್ಲ ತಿಳ್ಕೊಂಡ್ರೆ ಏನಾಗುತ್ತಾಗ ವಾಯು ನಂಬಿಕೆ ಬರೋದ್ರಿಂದ ಮನುಷ್ಯಕ್ಕೆ ಆಗೋದಿಲ್ಲ. ವಾಯು ಸ್ತುತಿ ಹೇಳಿದ್ವಿ, ಆಗ್ತದೋ ಇಲ್ಲೋ ಇನ್ನೊಂದು ಟ್ರೈ ಮಾಡೋಣ, ತಾರು ಯೋಚನೆ ಮಾಡಬೇಕಾಗಿಲ್ಲ. ಯಾರೇ ಮಾಡ್ತಾ ಇರೋದು ವಿಶ್ವಾಸ ಬರಲಿಕ್ಕೆ ಅದು ಬೇಕು. ಅಷ್ಟೇ ಇವತ್ತು ರಾಯರು ಆ್ಯಕ್ಚುಲಿ ಪ್ರಾಕ್ಟಿಕಲಿ ತೋರಿಸ್ತಿದ್ದಾರೆ. ಈಗ ಗೊತ್ತಾನೆ ಇದೆಲ್ಲ ಏನು ಹೇಳ್ತಾರೆ ವಾಯುದುರುಪಾಯ ಆಗುತ್ತೆ ಅಂತೇಳಿ ಅವರಲ್ಲಿ ಕಾಣ್ತಾ ಇದೆ. ಈಗ ಅಲ್ಲಿ ಉಪಾಸನೆ ಮಾಡಿ ತೋರಿಸಿರೋದು ಫಲ ಅಶೇಷ ಅನಿಷ್ಟ ನಿವರ್ತಕಾನಾಂ ಪ್ರಣವೋಪಾಸಕಾನಾಂ ಅಸ್ಮದಾದಿ ಗುರು. ಪ್ರಣವ ಇಲ್ಲಿ ಪ್ರಣವೋಪಾಸಕ ಅಂದ್ರೆ ಯಾತಕ್ಕೆ ಅಂದರೆ ಯತಿಗಳು ಅಂತ ಅರ್ಥ. ಇಲ್ಲಿ ಅಲ್ಲಿ ಪ್ರಣವೋಪಾಸಕರು ಅಂತ ಹೇಳಿದರೆ ಮೂರು ರೂಪಾಯಿಷ್ಟು ವೈಭವ ಅಂತ ಹೇಳಿದರು. ಇಲ್ಲಿ ಹೇಳಬೇಕಾದ್ರೆ ಯತಿಗಳ ಯತಿರೂಪದ ಅಸ್ಮದಾದಿ ಗುರುಣಾಂ, ನಮ್ಮೆಲ್ಲರಿಗೂ ಕೂಡ ಆದಿಗುರುಗಳಾದಂತಹ ಶ್ರೀಪದ ಆನಂದ ತೀರ್ಥ ದೇವಚರಣಾನ. ಇಲ್ಲಿಗೆ ಅವ್ರ ವಿಷಯ ಮುಗಿತು. ಇದಿಷ್ಟು ವಾಯುದೇವರ ವಿಚಾರ. ಇದಿಷ್ಟು ಯಾರಿಗೆ ಅಜೆಕ್ಟಿವ್? ಈಗ ಇಲ್ಲಿಂದ ಸ್ಪರ್ಧೆಯಿಂದ ಶುರು ಮಾಡಬೇಕು. ಪ್ರಣವೋಪಾಸಕಾನಾಂ ಶ್ರೀಪದ ಆನಂದ ತೀರ್ಥ ಶಿವಚರಣಾನಾಂ ಭುವ್ಯೋತೀರ್ಣಾನಾಂ ಶ್ರೀಪದ ಆನಂದ ತೀರ್ಥ ಶಿವಚರಣಾನಾಂ ಸಮಗ್ರ ಗುರುಲಕ್ಷಣೋಪೇತಾನಾಂ ಶ್ರೀಪದ ಆನಂದ ತೀರ್ಥ ಶಿವಚರಣಾನಾಂ. ಅದಿಷ್ಟು ಪಲ್ಲವಿ ಇದ್ದಾಗ ಇಲ್ಲಿಗೆ ಮುಗಿತು ಆಚಾರ್ಯರ ಬಗ್ಗೆ. ಅಸ್ಮದಾದಿ ಗುರು, ನಮ್ಮೆಲ್ಲರಿಗೂ ಕೂಡ ಏನಾಗಿದ್ದಾರೆ ಆಚಾರ್ಯರು? ಆದಿಗುರುಗಳಾಗಿದ್ದಾರೆ. ಅಂಥ ಶ್ರೀಪದ ಆನಂದ ತೀರ್ಥ ಶ್ರೀಮಚ್ಚರಣಾನಾಂ, ಶ್ರೀಪದ ಆನಂದ ತೀರ್ಥರು ಅಂತಕ್ಕಂಥ ಶ್ರೀಮಚ್ಚರಣರ ಇಷ್ಟಾಗಿ ಅಂತರ್ಯಾಮಿನ್. ಈಗ ದೇವರಿಗೆ ಶುರು ಮಾಡಿ. ಇಲ್ಲಿಂದ ಇಂಥ ಆಚಾರ್ಯಗೆ ಅಂತರ್ಯಾಮಿ ದೇವರೇ ಆಗಿರ್ಬೇಕು. ಅಂಥ ದೊಡ್ಡ ಮನೆ ಇಟ್ಕೊಂಡು ಒಳಗೆ ಓನರ್ ಆಗಿರ್ಬೋದು ಆಚಾರ್ಯ. ಮನೆ ವೈಭವ ಮಾಡಿ ಮಂಡ ಮಾಡಿ ವಾಯುದೇವರು ಪರಮಾತ್ಮನಿಗೆ ಮನೆ ಅಂತ ಹೇಳಿದರು. ಪರಮಾತ್ಮನ ವಾಯುದೇವನ ಏನಂತ ಕರೀತಾರೆ? ಪರಮಾತ್ಮನ ಮನೆಯವರು ತಿಳಿತಾ. ಕಲ್ಯಾಣ ಗುಣೈಕ ಇನ್ನೊಂದು ಅರ್ಥ ಅದಕ್ಕೆ. ಕಲ್ಯಾಣ ಗುಣ ಹೊಂದಿರ್ತ ವಾಯುದೇವರನ್ನೇ ಮನೆಯಾಗಿ ಹೊಂದಿರತಕ್ಕಂಥ. ಮನೆ ಅಂದರೆ ಪ್ರತೀಕ, ಮುಖ್ಯ ಪ್ರತೀಕ ಯಾರು? ಪರಮಾತ್ಮನಿಗೆ ವಾಯುದೇವರು. ಪ್ರತೀಕನೇ ಹಾಗಿದ್ದರೆ ದೇವರೇ ಆಗಿರ್ಬೋದು, ಗೊತ್ತಾಯ್ತಾ? ಪ್ರತೀಕ ಹಾಗಿದ್ದಾಗ ದೇವರು ಹೇಗಿರ್ಬೋದು ಅಂತ ಯೋಚನೆ ಮಾಡೋಕ್ಕೆ ನಿಯಮ ಇದು ವಿಶೇಷ. ಹೌದು, ಅದಕ್ಕೆ ಆಚಾರ ಸ್ತೋತ್ರ ಮಾಡ್ಬೇಕಾದ್ರೆ ಇದೆಲ್ಲ ಯೋಚನೆ ಮನಸ್ಸಲ್ಲಿ ಬಂದರೆ ಕರೆಕ್ಟು. ಇದು ಎಷ್ಟು ಜನ ವಜ್ವಾಚಾರದ ಯಾರಂತ ಕೇಳಿದ್ರೆ ಏನೋ ಹೇಳ್ಕೊಟ್ಟಿದ್ದಾರೆ ಹೇಳ್ತೀನಿ ಅಂತ ಬೇಕು ಅಷ್ಟೇ ಹೊರತು ಏನು ಗೊತ್ತಿರೋದಿಲ್ಲ ಅವ್ರ ಬಗ್ಗೆ. ಅದೇನು ಫಲ ಸಿಗುತ್ತಾಗ? ಶ್ರೀಮದ್ ಆನಂದ ತೀರ್ಥ ಶ್ರೀಮಚ್ಚರಣಾನಾಂ ಅಂತರ್ಯಾಮಿನ್ ಅಂತ ಆಚಾರ್ಯರ ಅಂತರ್ಯಾಮಿಯಾದವನೇ ದೇವರು ಡೈರೆಕ್ಟ್ ಸಂಬೋಧನೆ. ಈಗ ಇಂಥ ದೇವರೇ ಗುರುಮುಖೇನ ದೇವರು ನೋಡಬೇಕಾದ್ರಿಂದ ಮೂಲ ಗುರುಗಳ ವಿಷಯ ಹೇಳಿ ಅವರ ಅಂತರ್ಯಾಮಿ ಪರಮಾತ್ಮ ಹೀಗಿದ್ದಾನೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾತ್ಮಕ ಶ್ರೀಮಧ್ವವಲ್ಲಭ. ದೇವ್ರ ಬಗ್ಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಲ್ಲ ರೂಪ ಚಿಂತನೆ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ನಾಲ್ಕು ರೂಪ ಬಿಡಬಾರದು ಎಂಥ ಪ್ರಸಂಗ ಬಂದರೂ ಕೂಡ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಮೊದಲೇದು ನಾರಾಯಣ. ಅದಕ್ಕೆ ಪಂಚರೂಪಾತ್ಮಕ ದೇವ್ರ ಉಪಾಸನೆ ಅಷ್ಟಾರು ಮಾಡಬೇಕು. ಊಟಕ್ಕೂತ ಎಲ್ಲ ಬರಲಿಲ್ಲ ಕೊನೆಗೆ. ವಾಸುದೇವನು ಅನ್ನದೋಳು ನಾನಾ ಸುಭಷ್ಟಗಳು ಸಂಕರ್ಷಣನು ಇದೇ ತೀರ ಶಾರ್ಟೆಸ್ಟ್ ಮಾಡೋದಕ್ಕೆ. ಶ್ರೀಮದ್ ಆನಂದ ಶ್ರೀಮಧ್ವವಲ್ಲಭ ವಾಸುದೇವಾತ್ಮಕ ಶ್ರೀಮಧ್ವವಲ್ಲಭ ಲಕ್ಷ್ಮೀ ವೇದವ್ಯಾಸಾತ್ಮಕ ಅಂಡಸ್ಥಿತ. ಅಲ್ಲಿ ದೇವರ ಸಂಬೋಧನೆ ವಿಷ್ಣು ಗುಣ ಲಕ್ಷ್ಮೀ ವೇದವ್ಯಾಸಾತ್ಮಕನೇ ಅಥವಾ ಒಟ್ಟಿಗೆ ಮಾಡಿಕೊಂಡು ಮುಂದೆ ಕನ್ವೆ ಮಾಡೋಕ್ಕೂ ಬರುತ್ತೆ. ಅಂಡಸ್ಥಿತ ಬ್ರಹ್ಮಾಂಡಸ್ಥಿತ ಅಂತ ಅರ್ಥ. ಅನಂತ ರೂಪ ಅವಯವ ಗುಣ ಕ್ರಿಯಾ ಜಾತಿ ಅವಸ್ಥಾ ವಿಶಿಷ್ಟ ರಮಾಯುಕ್ತ ಕ್ಷೀರಾಬ್ಧಿ ಶೇಷಶಾಯಿ ಶ್ರೀ ಪದ್ಮನಾಭಾತ್ಮಕ ಅಂಡಾದ್ಬಹಿಃ ಅಭಿವ್ಯಕ್ತ ಶುದ್ಧ ಸೃಷ್ಟಿತ್ವೇನ ಅಭಿಮತ ಶ್ರೀ ಚತುರ್ಮುಖ ಉಚ್ಚಪ್ರಾಣೋಪಾಸ್ಯತ್ವಾದಿ ಅನೇಕ ಪ್ರಯೋಜನಕ ಅನಂತಾನಂತರೂಪ ಮೂಲಭೂತ ತಥಾಶೇಷ ಜಗತ್ಪಾಲನ ಪ್ರಯೋಜನಕ ಶಾಂತಿಪತಿ ಅನಿರುದ್ಧ ಮೂಲಭೂತ ಜಗತ್ಸೃಷ್ಟಿ ಪ್ರಯೋಜನಕ ಕೃತಿಪತಿ ಪ್ರದ್ಯುಮ್ನ ಮೂಲಭೂತ ಜಗತ್ಸಂಹಾರ ಪ್ರಯೋಜಕ ಜಯಾಪತಿ ಸಂಕರ್ಷಣ ಮೂಲಭೂತ ತಥಾ ಸಮಗ್ರ ಯೋಗ್ಯತಾಭಿಜ್ಞ ಪರಮಾನುಗ್ರಹಶೀಲ ಭಗವತ್ಪ್ರೇರಿತ ಚತುರ್ಮುಖಾದಿ ಸದ್ಗುರುಪದಿಷ್ಟ ಸ್ವಸ್ವಯೋಗ್ಯ ಭಗವದ್ರೂಪಗುಣೋಪಾಸನೆಯ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷದರ್ಶನ ಭೋಗಾಭ್ಯಾಂ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧಲಕ್ಷಣ ಅಶೇಷಕರ್ಮಣಾಂ ಸ್ವಸ್ವಯೋಗ್ಯ ಅಂತ ಯೋಗ್ಯತಾನುಸಾರೇಣ ಸಂಪೂರ್ಣ ಸಾಧನಾನಾಂ. ದೇವರ ಬಗ್ಗೆ ಹೇಳ್ತಾ ಮೊದಲನೇದಾಗಿ ವಾಸುದೇವ ಸಂಕರ್ಷ ಅನ್ನೋದು ಹೇಳಿಬಿಟ್ರು. ಯಾವ ರೂಪ ಏನು ಮಾಡುತ್ತೆ ಅಂತ ಹೇಳ್ತಾರೆ. ಆ ರೂಪದ ಕಾರ್ಯಗಳು ಚಿಂತನೆ ಮಾಡಬೇಕು. ಸಂಕರ್ಷ ರೂಪದಿಂದ ಏನು ಮಾಡ್ತಾನೆ, ಏನು ಮಾಡ್ತಾರೆ, ಸಂಕರ್ಷ ರೂಪದಿಂದ ಸಂಹಾರ, ವಾಸುದೇವ ರೂಪದಿಂದ ಮೋಕ್ಷ ಪ್ರದಾತರು, ಅನಿರುದ್ಧ ರೂಪದಿಂದ ಸ್ಥಿತಿ, ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ, ಅದೆಲ್ಲ ಚಿಂತನೆ ಮಾಡಲಿಕ್ಕೆ ಹೇಳ್ತಾನೆ. ಆ ರೂಪದ ಪತ್ನಿ ರೂಪ ಯಾವುದು ಅದಕ್ಕೆ ಹೇಳ್ತಾರೆ, ಮಾಯಾ ಜಯ ಕೃತಿ ಶಾಂತಿ. ಅದು ಅನುಸಂಧಾನ ಬರಲಿಕ್ಕೋಸ್ಕರ ವಿಸ್ತಾರ ಮಾಡ್ತಾ ಇದ್ದಾರೆ. ಅಂಡಸ್ಥಿತ ಅನಂತಾನಂತ ರೂಪ ಅವಯವ ಗುಣ ಕ್ರಿಯಾ ಜಾತಿ ಅವಸ್ಥಾ ವಿಶಿಷ್ಟ ರಮಾಯುಕ್ತ ಕ್ಷೀರಾಬ್ಧಿ ಶೇಷಶಾಯಿ ಶ್ರೀ ಪದ್ಮನಾಭಾತ್ಮಕ ಅಂಡಾದ್ಬಹಿಃ ಅಭಿವ್ಯಕ್ತ ಶುದ್ಧ ಸೃಷ್ಟಿತ್ವೇನ. ಶುದ್ಧ ಸೃಷ್ಟಿ ಮಿಶ್ರ ಸೃಷ್ಟಿ ಅಂತ ಹೆಸರು. ಶುದ್ಧ ಸೃಷ್ಟಿ ಅಂದರೆ ಇವೆಲ್ಲ ಕೂಡ. ಅಭಿಮತ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸ್ಯತ್ವಾದಿ ಅನೇಕ ಪ್ರಯೋಜನಕ ಅನಂತಾನಂತ ರೂಪ ಮೂಲಭೂತ ತಥಾಶೇಷ ಜಗತ್ಪಾಲನ ಪ್ರಯೋಜನಕ ಶಾಂತಿಪತ್ಯ ಅನಿರುದ್ಧ. ಜಗತ್ಪಾಲನ ಪ್ರಯೋಜನಕ ಅಂದ್ರೇನೋ ಸ್ಥಿತಿ ಕಾರಣವಾದ ಅನಿರುದ್ಧ ರೂಪ. ಪತ್ನಿ ರೂಪ ಶಾಂತಿ, ಶಾಂತಿಪತಿ ಅನಿರುದ್ಧ ರೂಪ ಅಂದರೂ ಒಂದೇ ಶಾಂತಿ ಎನ್ನ ಶಾಂತಿಪತಿ ಆದ ಅನಿರುದ್ಧನೇ. ಮೂಲಭೂತ ಜಗತ್ಸೃಷ್ಟಿ ಪ್ರಯೋಜನಕ ಕೃತಿಪತಿ ಪ್ರದ್ಯುಮ್ನ. ಸೃಷ್ಟಿ ಮಾಡಬೇಕಾದ್ರೆ ಯಾವ ರೂಪ ಬೇಕು? ಪ್ರದ್ಯುಮ್ನ. ಮೂಲಭೂತ ಜಗತ್ ಸಂಹಾರ ಪ್ರಯೋಜನಕ ಜಯಾಪತಿ, ಸಂಹಾರ ಮಾಡಲಿಕ್ಕೆ ಸಂಕರ್ಷಣ, ಜಯಾಪತಿ ಸಂಕರ್ಷಣ ಮೂಲಭೂತ. ತಥಾ ಸ್ವಸ್ವ ಸಮಗ್ರ ಯೋಗ್ಯತಾಭಿಜ್ಞ ಪರಮಾನುಗ್ರಹಶೀಲ ಭಗವತ್ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ ಸಂಜಾತ ಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣಾಂ. ಇನ್ನು ಮುಕ್ತಿ ಕೊಡ್ತಾನೆ ಅಂತ ಹೇಳ್ತಾರೆ. ಯಾರಿಗೆ ಮುಕ್ತಿ ಕೊಡ್ತಾನೆ ಅಂದರೆ, ಇವರಿಗೆ ಮುಕ್ತಿ ಕೊಡೋದು ಯಾರ್ಯಾರಿಗೆ? ಮೊದಲನೇದಾಗಿ ಸ್ವಸ್ವಯೋಗ್ಯತಾನುಸಾರೇಣ ಸಂಪೂರ್ಣ ಸಾಧನಾನಾಂ. ಯಾರ್ಯಾರಿಗೆ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಪೂರ್ಣ ಸಾಧನೆ ಆಗಿರುತ್ತೋ ಅವರಿಗೆ ಕಾನ್ವೊಕೇಶನ್ ಮಾಡೋಕ್ಕಿದ್ದು ಏನಾಗಿರ್ಬೇಕು? ಕಾನ್ವೊಕೇಶನ್ ಮಾಡ್ಬೇಕಾದ್ರೆ ಒಂದು ಸಬ್ಜೆಕ್ಟ್ ಬ್ಯಾಕ್ ಇದ್ರೂ ಕಾನ್ವೊಕೇಶನ್ ಆಗೋದಿಲ್ಲ, ಎಲ್ಲ ಮುಗಿದಿದ್ರೆ ಮಾತ್ರ ಕಾನ್ವೊಕೇಶನ್ ಹೇಗೋ. ಇದು ಕೊನೆಗೆ ಹಾಗೆ ಸಂಪೂರ್ಣ ಸಾಧನಾನಾಂ. ಸಂಪೂರ್ಣ ಸಾಧನೆ ಯಾರಿಗೆ ಮಾಡೋಕ್ಕಾಗುತ್ತೆ ಅಂದರೆ, ಸ್ವಸ್ವ ಯೋಗ್ಯತಾನುಸಾರೇಣ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂಥ ಸಾಧನ ಪೂರ್ತಿ ಆಗಬೇಕಾಗುತ್ತೆ. ಆಮೇಲೆ ಅದು ಆದಾಗ ಏನಾಗಿರುತ್ತೆ ಗುರುತೇನು ಅಂತ ಕೇಳಿದ್ರೆ, ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣ. ಅವ್ರಿಗೆ ಕರ್ಮ ಕ್ಷಯ ಆಗಿರುತ್ತೆ. ಎಂಥ ಕರ್ಮಕ್ಷಯ? ಸಂಚಿತವಾದ್ದು ಸುಟ್ಟೋಗಿರುತ್ತೆ, ಆಗಾಮಿಗೆ ಲೇಪ ಇರೋದಿಲ್ಲ, ಪ್ರಾರಬ್ಧ ಅನುಭವಿಸಿರಬೇಕು ಅಷ್ಟಾಯಿತು. ಅದೇ ಅದಕ್ಕೆ ಸಂಜಾತ ಸ್ವಸ್ವಯೋಗ್ಯ ಭಗವದ್ ರೂಪ ವಿಶೇಷ ದರ್ಶನ ಭೋಗಾಭ್ಯಾಮ್, ಪ್ರಾರಬ್ಧ ಭೋಗದಿಂದ ಇವೆರಡೂ ವಿನಷ್ಟ. ಅಂಥವ್ರು ಅದು ಮಾಡೋಕ್ಕೇನಾಗಿರ್ಬೇಕು? ಉಪಾಸನೆ ಮಾಡಿರ್ಬೇಕು. ಉಪಾಸನೆ ಮಾಡಲಿಕ್ಕೆ ಏನಾಗಿರಬೇಕು? ಸ್ವಸ್ವ ಗುರುಪದಿಷ್ಠ ಮಾರ್ಗೇಣ, ಗುರುಗಳು ಹೇಳಿರ್ಬೇಕು, ಅಲ್ಲಿ ವಾಪಸ್ ಹೋಗು ಪೂರ್ತಿ. ಅಲ್ಲಿಂದ ಬಂದು ಕೊನೆಗೆ ಈ ಸ್ಥಿತಿ ತಲುಪಿದಂತಹ ಪೂರ್ವಕಲ್ಪೇ ಬ್ರಹ್ಮಣಾ ಸಹ ವಿರಜಾನದಿ ಸ್ನಾನೇನ ತಕ್ತಲಿಂಗಾನಾಂ. ಹಿಂದಿನ ಕಲ್ಪದೊಳಗೆ ವಿರಜಾ ಸ್ನಾನವನ್ನು ಮಾಡಿ ತಕ್ತಲಿಂಗಾನಾಂ, ಮುಕ್ತರೆಲ್ಲ ಇದ್ದಾರೆ ಈಗ, ತಕ್ತಲಿಂಗ ಶರೀರವರೆಲ್ಲ ಕೂಡ. ತಥಾ ವಿನಷ್ಟ ಅವಶಿಷ್ಟ ಇಷ್ಟ ಅಶೇಷ ಪ್ರಾರಬ್ಧ ಕರ್ಮಣಾಂ. ವಿನಷ್ಟ ಅವಶಿಷ್ಟ ಇಷ್ಟ ಅಶೇಷ ಪ್ರಾರಬ್ಧ ಕರ್ಮಣಾಂ. ನಮಗೆ ಇಷ್ಟವಾದದ್ದು ಬಿಟ್ಟು ಉಳಿದೆಲ್ಲ ನಾಶ, ಎಲ್ಲ ನಾಶ ಆಗಬಾರ್ದು. ಇಷ್ಟವಾದ್ದು ಇರಬೇಕು, ಉಳಿದೆಲ್ಲ ಹೋಗಿಬಿಡಬೇಕು. ಪ್ರಳಯಕ ಯಾರು ಅಲ್ಲಲ್ಲ ಹೇಳ್ತಾ, ಅಲ್ಲಲ್ಲ ಮುಕ್ತರಿಗೆ ಅನ್ವಯ ಅಂತ ಅಂಥಲ್ಲಿ ಕರ್ಕೊಂಡೋಗ್ತಾರೆ ಅಂತ ಹೇಳ್ತಾ, ಅಂತ ಮುಕ್ತಿರೋ ಜಾಗ ಕರ್ಕೊಂಡೋಗ್ತಾ ಇದ್ದಾನೆ. ಪ್ರಳಯಕಾಲೇ ಭಗವದುದರೇ ವಸತಾಂ. ಪ್ರಳಯಕಾಲದಲ್ಲಿ ಎಲ್ಲಿರ್ತಾರೋ ಅವರೆಲ್ಲ ಮುಕ್ತರು, ಅದೆಲ್ಲ ಅವರಿಗೆ ಅನ್ವಯ. ಮುಕ್ತಿಯೆಲ್ಲ ಪ್ರಳಯಕಾದರೆ ಪರಮಾತ್ಮ ಉದರದಲ್ಲಿರ್ತಾರೆ. ಆನಂದ ಮಾತ್ರ ಬುಭುಷಾಂ, ಇದೆಲ್ಲ ನಿರ್ಣಯದ ವಾಕ್ಯಗಳು. ಆನಂದ ಮಾತ್ರ ಬುಭುಷಃ ಶ್ರುತಿ ವಿಪ್ರ ಮುಕ್ತಾನ್. ಆನಂದ ಮಾತ್ರ ಬುಭುಷಾಂ, ಮುಕ್ತರ ಸ್ಥೈರ್ಯ ಹೇಗಿರುತ್ತೆ ಬರೀ ಜ್ಞಾನಾನಂದಮಯ ದೇಹ, ತದನುಭವ ರಹಿತಾನಾಂ. ಆದರೆ ಅನುಭವ ಇರೋದಿಲ್ಲ, ನಿದ್ರಾವಸ್ಥೆ ಇದ್ದಾಗಿರುತ್ತೆ. ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ಧ್ಯಾನರತಾನಾಂ, ಪ್ರತಿ ಧ್ಯಾನಂಗತಾನ್ ಅಂಬುದಕ್ಕೆ ಅರ್ಥ. ಸ್ವಸ್ವಯೋಗ್ಯ ಭಗವದ್ ರೂಪ ವಿಶೇಷ ಧ್ಯಾನರತಾನ ಅವ್ರು ಹೇಗಿರ್ತಾರೆ ಅಂತ ಕೇಳಿದರೆ, ತಮ್ಮ ತಮ್ಮ ಯೋಗ್ಯವಾದಂಥ ಬಿಂಬರೂಪ ಇರ್ತದಲ್ಲ, ಸ್ವಸ್ವಯೋಗ್ಯ ಭಗವದ್ ರೂಪ ಅಂದರೆ ಒಂದೇ, ಬಿಂಬರೂಪ ಅಂದರೆ ಒಂದೇ. ಬಿಂಬರೂಪ ಧ್ಯಾನ ಮಾಡ್ಕೊಂಡಿರ್ತಾರಂತೆ. ಪ್ರಳಯ ಕಾಲದಲ್ಲೂ ಕೂಡ ಹೇಗಿರ್ತಾರೆ ಮುಕ್ತರು, ಬಿಂಬರೂಪ ಧ್ಯಾನ ಮಾಡ್ಕೊಂಡಿರ್ತಾರೆ. ಸೃಷ್ಟಿಕಾಲೇ ಭಗವದಾಜ್ಞೆಯ ಭಗವದ್ದರ ಬಹಿರ್ಗತ ನಾಮ್, ಸೃಷ್ಟಿಕಾಲದೊಳಗೆ ಮತ್ತೆ ಮುಕ್ತರಲ್ಲಿ ಏನು ಮಾಡ್ತಾರೆ, ಬೇಕಾದ್ರೆ ಹೊಡೆದಿರ್ಬೋದು ಹೊಡೆದಿರ್ಬೋದು ಅವರು ಫ್ರೀ. ಶ್ರೀ ಶ್ವೇತದ್ವೀಪ ದರ್ಶನಂ ನಿಮಿತ್ತೀಕೃತ್ಯ ಪ್ರಧಾನ ಆಭರಣಭೂತ ಸ್ವೇಚ್ಛಾ ಅಪಸರಣೇನ ಸ್ವಸ್ವಯೋಗ್ಯ ಆನಂದ ಆವಿರ್ಭಾವ ಲಕ್ಷಣ ಮುಕ್ತಿ ಪ್ರಧಾನ ಪ್ರಯೋಜನಕ ಮಾಯಾಪತಿ ಶ್ರೀ ವಾಸುದೇವಾತ್ಮಕ. ಇಷ್ಟೆಲ್ಲ ಮುಕ್ತಿಗೋಸ್ಕರ ತಂದರು. ಸೃಷ್ಟಿನ ಬೇಗ ಹೇಳಿಬಿಟ್ರು, ಸ್ಥಿತಿ ಬೇರೆ ಮಾಡಿದ್ರು, ಅಂದ್ರೆ ಬೇಗ ಮಾಡಿದ್ರು. ಇದನ್ನು ಮಾತ್ರ ವಿಸ್ತಾರವಾಗಿ ಹೇಳ್ತಾ ಮೋಕ್ಷದ ಬಗ್ಗೆ ಹೇಳ್ತಾ, ಮೋಕ್ಷ ಯಾರಿಗೆ ಕೊಡ್ತಾರೆ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಅಬ್ಜೆಕ್ಟಿವ್ಸ್ ಹಾಕಿ ಮೋಕ್ಷ ಕೊಡ್ತಾರೆ ಅಂಥೇಳಿ. ಬ್ಯಾಂಕಲ್ಲಿ ದುಡ್ಡು ಕೊಡ್ತಾರೆ ಅಂತ ಎಲ್ಲರೂ ನಿಂತ್ಕೊಂಡ್ಬಿಟ್ರೆ ಕೊಡೋದಿಲ್ಲ, ಯಾರಿಗೆ ಕೊಡ್ತಾರೆ? ಅಕೌಂಟ್ ಇದ್ದವ್ರಿಗೆ ಕೊಡ್ತಾರೆ. ಅದು ಈ ಥರ ಅಕೌಂಟ್ ಓಪನ್ ಆಗಿರಬೇಕು ಅವರು, ಅವರಿಗೆ ಕೊಡ್ತಾ ಇದ್ದಾನೆ ಅಂತ. ಪರಮಾತ್ಮ ವಾಸುದೇವಾತ್ಮಕ, ಲಕ್ಷ್ಮ್ಯಾತ್ಮಕ, ಪ್ರಳಯಾಬ್ಧಿಸ್ತ, ಶ್ರೀ ವಟಪತ್ರಶಾಯಿ, ಅಶೇಷ ಜಗದುದರ, ಅಶೇಷ ಮುಕ್ತ ನಾಭಿ ದೇಶ ಊರ್ಧ್ವಭಾಗ, ಕುಕ್ಷಾಖ್ಯ ದೇಶ ತ್ರಿವಿಧಾಶೇಷ ಸಂಸಾರಿ ನಾಭಿದೇಶ, ಅಶೇಷ ತಮಃಪತಿತ ನಾಭ್ಯದೋ ಭಾಗ ದೇಶ, ಶ್ರೀ ಭೂಮ್ಯಾಲಿಂಗಿತ ಕಾಲಾದಿಚೇಷ್ಟಕ ಪರಮಾಣ್ವಾದಿ ಅಶೇಷ ಕಾಲಾವಯವ ಸೃಷ್ಟ್ಯಾದಿ ಕರ್ತೃ ಶೇಷನಾಮಕ ಪರಮಪುರುಷನಾಮಕ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸಿತ ಚರಣ ಅನಿರುದ್ಧಾದಿ ಚತುರೂಪಾತ್ಮಕ ಗಾಯತ್ರಿ ನಾಮಕ ಸವಿತ್ರೂ ನಾಮಕ ರೂಪ ವಿಶೇಷಾತ್ಮಕ. ಇದಿಷ್ಟು ಅಲ್ಲಿಗೆ ಅನ್ವಯ. ಮತ್ತೆ ಹಿಂದಕ್ಕೆ ಹೋದರೆ ಪ್ರಧಾರಾವರಣಭೂತ ಸ್ವೇಚ್ಛಾ ಅಪಸರಣೇನ ಎರಡಿದೆ. ಆಗ ಪರಮಾಚ್ಛಾದಿಕ ಸ್ವರೂಪಾಚ್ಛಾದಿಕ ಅಂತ ಎರಡುಂಟು, ಜೀವಾಚ್ಛಾದಿಕ ಅದೆಲ್ಲ ಹೋಗಿರ್ಬೇಕಾಗ, ಇಲ್ಲವರು ಮುಕ್ತಿ ಇಲ್ಲ. ಸ್ವಸ್ವಯೋಗ್ಯ ಆನಂದಾವಿರ್ಭಾವ ಲಕ್ಷಣ ಪರಮಾತ್ಮ ಇದನ್ನೇನು ಮಾಡ್ತಾನೆ, ಜೀವಾಚ್ಛಾದಿಕವನ್ನು ಏನು ಮಾಡಿಬಿಡ್ತಾನೆ, ನಾಶ ಮಾಡಿಬಿಡ್ತಾನೆ. ಆದರೆ ತನ್ನ ಪರಮಾಚ್ಛಾದಿಕನ ಏನು ಮಾಡ್ತಾನೆ, ಸರಿಸ್ತಾನಷ್ಟೇ ವ್ಯಾಘುಟ್ಯ. ಆವಿ ಲಕ್ಷಣ ಮುಕ್ತಿ ಪ್ರಧಾನ ಪ್ರಯೋಜನಕ ಆ ರೀತಿ ಮಾಡ್ತಕ್ಕಂಥ ರೂಪವೇ ಮಾಯಾಪತಿ ಶ್ರೀ ವಾಸುದೇವಾತ್ಮಕ, ಲಕ್ಷ್ಮ್ಯಾತ್ಮಕ, ಪ್ರಳಯಾಬ್ಧಿಸ್ಥ. ಪ್ರಳಯೋದಕ್ಕೆಲ್ಲ ಯಾರ ಸ್ವರೂಪ ಅದು? ಲಕ್ಷ್ಮ್ಯಾತ್ಮಕ. ಲಕ್ಷ್ಮೀ ಈ ನೀರಲ್ಲ, ಪ್ರಳಯಕಾಲದ ಉದಕ ಅಂದರೆ ಯಾವುದದು? ಲಕ್ಷ್ಮೀ ಸ್ವರೂಪ. ಲಕ್ಷ್ಮ್ಯಾತ್ಮಕ ಪ್ರಳಯಾಬ್ಧಿಸ್ಥ ಶ್ರೀ ವಟಪತ್ರಶಾಹಿ ಅದು ಲಕ್ಷ್ಮ್ಯಾತ್ಮಕ. ಮತ್ತೆ ಪ್ರಳಯೋದಕ ಲಕ್ಷ್ಮ್ಯಾತ್ಮಕ, ವಟಪತ್ರ ಲಕ್ಷ್ಮ್ಯಾತ್ಮಕ. ಅಲ್ಲಿ ಪರಮಾತ್ಮ ಶೇಷ್ಯಾಗಿ ಮಲಗಿದ್ದಾನೆ. ಅಶೇಷ ಜಗದುದರ, ಅಶೇಷ ಮುಕ್ತನಾಭಿದೇಶ. ಸ್ವಾರಸ್ಯ, ಬೇರೆ ಬೇರೆ ಪ್ರಳಯಗಳಾದಾಗ ಪರಮಾತ್ಮ ಶೇಷ್ಯಾಗಿರ್ತಾನೆ. ಪ್ರಳಯಕಾಲದ ಶೇಷ್ಯಾಗಿರೋದಿಲ್ಲ. ಯಾತಕ್ಕೆ? ಶೇಷ್ಯರೇ ಇರೋದಿಲ್ಲ ಆಗ, ಗೊತ್ತಾಯ್ತಾ? ಅವ ಯಾರಾಗ? ವಟಪತ್ರ ಅಷ್ಟೇ. ಆಗ ವಟಪತ್ರ ಶಾಹಿ ದೇವರು ಕರೆದಾಗ ಮಹಾಪ್ರಳಯ ಅಂತ ಅರ್ಥ. ತಿಳಿದಿಲ್ಲ, ಶೇಷ್ಯಾಯಿ ಅಂತ ಕರೆದಾಗ ಮಹಾಪ್ರಳಯ ಅಲ್ಲ, ಮನ್ವಂತರ ಪ್ರಳಯಾದಿಗಳಲ್ಲಿ ಪರಮಾತ್ಮ ಮಾಡಿರ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ವಟಪತ್ರ ಶಾಹಿ ಕಾಲಾದಿ ಚೇಷ್ಟಕ. ಆ ದೇವರು ಎಲ್ಲೆಲ್ಲಿ ಯಾರನ್ನು ಇಟ್ಕೊಂಡಿದ್ದಾರೆ ಹೇಳ್ತಾರೆ ಈಗ. ಜಗದುದರ, ಜಗದುದರ ತಿಮ್ಮಲ್ಲಿ ಪರಮಾತ್ಮ ಹೊಟ್ಟೆಯೊಳಿ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ, ಬಟ್ ಕಂಪಾರ್ಟ್ಮೆಂಟ್ ಬೇರೆ ಮಾಡ್ಕೊಂಡಿದ್ದಾರೆ ಪರಮಾತ್ಮ. ಹೊಟ್ಟೆಯೊಳಿ ಇಟ್ಕೊಂಡ್ರು ಕೂಡ ಏನೇನು ಮಾಡಿದ್ದಾನೆ ಅಂದರೆ, ಅಶೇಷ ಮುಕ್ತನಾಭಿದೇಶ ಊರ್ಧ್ವಭಾಗ ಕುಕ್ಷಾಖ್ಯ ದೇಶ ತ್ರಿವಿಧ ಅಶೇಷ ಸಂಸಾರಿ ನಾಭಿದೇಶ. ನಾಭಿ ಮೇಲೆ, ನಾಭಿ ನಾಭಿ ಕೆಳಗೆ ಮೂರು ಭಾಗ ಉದರದೊಳಗೆ. ನಾಭಿ ಮೇಲೆ ಯಾರಿದ್ದಾರೆ ಅಲ್ಲ? ಮುಕ್ತರಿದ್ದಾರೆ. ನಾಲ್ಲ ಮುಕ್ತರಿದ್ದಾರೆ. ನಾಭಿ ಮಧ್ಯದಲ್ಲಿ ಯಾರಿದ್ದಾರೆ? ಸಂಸಾರಿಗಳು. ನಾಭಿ ಕೆಳಗೆ ಯಾರಿದ್ದಾರೆ? ತಮಸ್ಗೋದವರಿದ್ದಾರೆ. ಪರಮಾತ್ಮ ವಿಭಾಗ ಮಾಡಿದ್ದಾರೆ. ಸಂಸಾರಿ ನಾಭಿದೇಶ ಅಶೇಷ ತಮಃಪತಿತ ನಾಭ್ಯದೋಭಾಗ ದೇಶ ಶ್ರೀಭೂಮಿ ಆಲಿಂಗಿತ ಕಾಲಾದಿಚೇಷ್ಟಕ. ಪರ ಶ್ರೀಭೂ ರೂಪಗಳಿಂದ ಪರಮಾತ್ಮ ಆಲಿಂಗಿತನಾಗಿದ್ದಾನಾಗ, ಕಾಲಾದಿಚೇಷ್ಟಕವಾದ ರೂಪ. ಪರಮಾಣ್ವಾದಿ ಅಶೇಷ ಕಾಲಾವಯವ ಸೃಷ್ಟ್ಯಾದಿ ಕರ್ತೃ ಶೇಷನಾಮಕ ಪರಮಪುರುಷನಾಮಕ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸಿತ ಚರಣ. ಮುಖ್ಯ ಪ್ರಾಣರ ಉಪಾಸಿತ ಚರಣನಾಗಿದ್ದಾನೆ. ಅನಿರುದ್ಧಾದಿ ಚತುರೂಪಾತ್ಮಕ ಗಾಯತ್ರಿ ನಾಮಕ ಸವಿತೃನಾಮಕ ರೂಪ ವಿಶೇಷಾತ್ಮಕ. ಅನಿರುದ್ಧಾದಿ ನಾಲ್ಕು ರೂಪಗಳು. ಗಾಯತ್ರಿ ದೇವರ ಹೆಸರು, ಗಾಯತ್ರಿ ಛಂದಸ್ಸು, ಗಾಯತ್ರಿ ಮಂತ್ರ, ಮುಖ್ಯವಾಗಿ ಗಾಯತ್ರಿ ದೇವರ ಹೆಸರು. ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ಇತಿ ತತಸ್ಮೃತಃ ಅಂತ ಹೇಳಬೇಕಾದ್ರೆ, ತನ್ನ ಭಕ್ತರನ್ನು ಗಾಯನ ಮಾಡುವವರನ್ನು ರಕ್ಷಣೆ ಮಾಡೋದರಿಂದ ಗಾಯತ್ರಿ ಅಂತ ಹೆಸರು. ನಾಮಕ ರೂಪಕ ವಿಶೇಷಾತ್ಮಕ ವ್ಯಾಪ್ತ ರೂಪ, ಬೃಹತ್ ಶರೀರ, ಶೂನ್ಯಾಭಿಧ, ಕಾಲಾಭಿಧ, ಕೇವಲಾಭಿಧ, ಬ್ರಹ್ಮಾಭಿಧ, ಅನಂತಾಭಿಧ, ರೂಪ ವಿಶೇಷಾತ್ಮಕ. ದೇವರಿಗೆ ಶೂನ್ಯ ಅಂತ ಹೆಸರಿದೆ, ಕಾಲ ಅಂತ ಹೆಸರಿದೆ, ಕೇವಲ ಅಂತ ಹೆಸರಿದೆ, ಬ್ರಹ್ಮ ಅಂತ ಹೆಸರಿದೆ, ಅನಂತ ಅಂತ ಹೆಸರಿದೆ ಅಂತ. ಆ ಕಾಲಕ್ಕೆ ಎಲ್ಲ ಕಾಲ ಎಲ್ಲ ಹೆಸರು ಇದೆ, ವಿಶೇಷವಾಗಿ ಹೆಸರುಗಳು. ರೂಪ ವಿಶೇಷಾತ್ಮಕ, ನಿರುಪಚರಿತ ಮೂಲರೂಪ, ನಿರುಪಚರಿತ ವ್ಯಾಪ್ತ ಪ್ರತಿಪಾದ್ಯ ಅನಂತ ತೇಜಃ ಪುಂಜ ತಾದೃಶ ರಮಾಯುಕ್ತ ರೂಪ ವಿಶೇಷಾತ್ಮಕ ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ. ಇದೆಲ್ಲ ಆಚಾರ್ಯರು ಚಾಂದೋಗ್ಯ ಬೃಹದಾರಣದಲ್ಲಿ ಹೇಳ್ತಾರೆ. ಷಡ್ವಿಧ ಗಾಯತ್ರಿ ಅಂತ ಹೇಳ್ತಾರೆ. ಒಂದು ಗಾಯತ್ರಿಗೆ ಪ್ರಾಬ್ಲಮ್ ಇದೆ, ಆರು ಗಾಯತ್ರಿ ಮಂತ್ರ ಜಪ ಅಂತ, ಮತ್ತೆ ಇನ್ನು ಶತಾಕ್ಷರ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ ಭಾಗವತದೊಳಗೆ. ಎಂಥ ರೂಪಗಳು ಅಂದರೆ ನಿರುಪಚರಿತ ಮೂಲ ರೂಪ, ನಿರುಪಚರಿತ ವ್ಯಾಪ್ತ ಪ್ರತಿಪಾದ್ಯ, ಅನಂತ ತೇಜಃಪುಂಜ, ತಾದೃಶ ರಮಾಯುಕ್ತ ರೂಪ ವಿಶೇಷಾತ್ಮಕ. ಪರಮ ಎಲ್ಲ ರೂಪಗಳು ನಿರುಪಚರಿತ, ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಅರ್ಥ ಮಾಡ್ಕೋಬೇಕು, ರಿಲೇಟಿವ್ ಅಲ್ಲ. ವ್ಯಾಪ್ತ ಅಂದರೆ ಅಬ್ಸಲ್ಯೂಟ್ಲಿ ವ್ಯಾಪ್ತ ಅಂತಲೇ ಅರ್ಥ. ಅಂಥ ರೂಪಗಳು ರಶ್ಮಿ ಸಮೇತ ಇರತಕ್ಕಂಥ ರೂಪಗಳು. ಲಕ್ಷ್ಮೀದೇವಿಗೂ ಏನಿದೆ? ವ್ಯಾಪ್ತಿ ಇದೆ. ರೂಪ ವಿಶೇಷಾತ್ಮಕ ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ, ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ. ಗಾಯತ್ರಿ ಭೂತ ಗಾಯತ್ರಿ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ ಲೋಕ ವೇದ ಸಮೀರ ರಮಾಂತರ್ಗತ. ಲೋಕಾಂತರ್ಗತ, ವೇದಾಂತರ್ಗತ, ಸಮೀರಾಂತರ್ಗತ, ರಮಾಂತರ್ಗತ. ಅಥ ಲೋಕಾತ್ಮಕ ಸಮೀರಾಂತರ್ಗತ, ವೇದಾತ್ಮಕ ರಮಾಂತರ್ಗತ. ಯಾರಿಗೆ ಎಲ್ಲಿದೆ ಭೂತ? ಭೂತ ಗಾಯತ್ರಿ, ಭೂತ ವಾಕ್ ಪೃಥಿವಿ ಶರೀರ ಹೃದಯ. ಭೂತ ಅಂತೇಳಿ ಪಂಚಭೂತಗಳು, ಪಂಚಭೂತಗಳು ವಾಸನ ಸ್ಥಿತ ಮುಂದೆ ಹೇಳ್ತಾರೆ. ರಮಾದಿಗತ ಅಂತರ್ಗತ ಪ್ರಣವಾಖ್ಯ ತುರೀಯ ಪಾದೋಪೇತ ಗಾಯತ್ರಿ ಪಾದ ಚತುಷ್ಟಯ ಪ್ರತಿಪಾದ್ಯ. ಓಂ ಭೂಹು ಭುವ ಸ್ವಹ, ಗಾಯತ್ರಿ ನಾಲ್ಕು ಪಾದ ಆಗುತ್ತೆ. ಭೂಹು ಭುವ ಸ್ವ ಇಟ್ಕೊಂಡ್ಬಿಟ್ಟಾಗ ಮೂರಾದರೆ, ಪ್ರಣವ ಸೇರಿಬಿಟ್ಟಾಗ ಎಷ್ಟಾಯ್ತಾಗ ನಾಲ್ಕು ಆಯ್ತಾಗ. ಅದಕ್ಕೋಸ್ಕರ ತುರೀಯ ಪಾದೋಪೇತ ಗಾಯತ್ರಿ ಪಾದ ಚತುಷ್ಟಯ ಪ್ರತಿಪಾದ್ಯ ವೈಕುಂಠಸ್ಥಿತ ಅನಂತಾಸನ ಸ್ಥಿತ ಶ್ವೇತದ್ವೀಪಸ್ಥಿತ ಸರ್ವಜೀವಸ್ಥಿತ ರೂಪಭೇದೇನ ಚತುರೂಪಾತ್ಮಕ. ನಾಲ್ಕು ವಿಧ ರೂಪಗಳು. ಮೊದಲೇದಾಗಿ ವೈಕುಂಠಗತ, ಅನಂತಾತನಗತ, ಶ್ವೇತದ್ವೀಪಗತ, ಸರ್ವಜೀವಸ್ಥಿತ ರೂಪಭೇದೇನ ಚತುರೂಪಾತ್ಮಕ. ದೇಹವ್ಯಾಪ್ತ ದೇಹಾಂತರ್ಯಾಮಿ, ಜೀವವ್ಯಾಪ್ತ ಜೀವಾಂತರ್ಯಾಮಿ. ದೇಹದಲ್ಲಿ ಪರಮಾತ್ಮ ಇದ್ದಾನೆ, ಅಂತರ್ಯಾಮಿ ಆಗಿದ್ದ. ಜೀವರೊಳಗಿದ್ದಾನೆ, ಜೀವಾಂತರ್ಯಾಮಿ ರೂಪ. ದೇಹಾಂತರ್ಯಾಮಿ ರೂಪ, ಜೀವಾಂತರ್ಯಾಮಿ ರೂಪ. ಆಮೇಲೆ ರೂಪಭೇದೇನ ಅಭಿಮನ್ಯಮಾನ ಚತುರೂಪಾತ್ಮಕ ನಿರುಪಚರಿತ ಸರ್ವಭಾಗರ್ಥ ಪ್ರತಿಪಾದಕ ಶ್ರೀದೇವಿಯಾದಿ ರಮಾರೂಪ ಅಷ್ಟಕ ಅಭಿಮನ್ಯಮಾನ ಚಕ್ರ ಶಂಖ ವರ ಅಭಯ ಯುಕ್ತ ಹಸ್ತ ಚತುಷ್ಟಯೋಪೇತ ಪ್ರದೀಪವರ್ಣ ಸರ್ವಾಭರಣ ಭೂಷಿತ ವಿಶ್ವಾದಿ ಭಗವದ್ರೂಪ ಅಷ್ಟಕ ಪ್ರತಿಪಾದಕ ಅಕಾರಾದಿ ಅಷ್ಟಾಕ್ಷರಾತ್ಮಕ ಶ್ರೀಮತ್ ಪ್ರಣವಾದಿ ಅಷ್ಟಮಹಾಮಂತ್ರ ಪ್ರತಿಪಾದ್ಯ ಅಷ್ಟರೂಪಾತ್ಮಕ ಮಂತ್ರಾಧ್ಯಾಯೋಕ್ತ ಭೂವರಾಹಾದಿ ಅಶೇಷ ವೈಷ್ಣವಮಂತ್ರ ಪ್ರತಿಪಾದ್ಯ ಭೂವರಾಹಾದಿ ಅಶೇಷ ರೂಪ ವಿಶೇಷಾತ್ಮಕ ರಮಾದಿ ಮಂತ್ರ ಪ್ರತಿಪಾದ್ಯ ರಮಾದಿನಿಷ್ಠ ರಮಾದಿನಾಮಕ ರೂಪ ವಿಶೇಷಾತ್ಮಕ ಶ್ರೀ ಲಕ್ಷ್ಮೀ ನೃಸಿಂಹಾತ್ಮಕ ಪರಮದಯಾಲೋ ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣೋ ದೇಶಕಾಲಾಧಿಪತೆ ದೇಹೇಂದ್ರಿಯಾಧಿಪತೆ ಸೂರ್ಯವಂಶಧ್ವಜ ರಘುಕುಲ ತಿಲಕ ಲಕ್ಷ್ಮಣ ಭರತ ಶತ್ರುಘ್ನ ಅಗ್ರಜ ಶ್ರೀ ಹನುಮದುಪಾಸಿತ ಚರಣ ಸೀತಾಪತೆ ಶ್ರೀರಾಮಚಂದ್ರ. ಇದಿಷ್ಟು ದೇವರನ್ನ ಎಲ್ಲ ಚಿತ್ರ ಮಾಡಬೇಕು. ಇವು ಇವಿಷ್ಟು ಸುಲಭದ ಮಾತುಗಳವೆಲ್ಲ. ಶ್ರೀ ಋಷ್ಯ ಸಿಂಹರ್ ಪಾರ ಮಾಡ್ತಾರೆ. ಶ್ರೀ ನೃಸಿಂಹಾತ್ಮಕ ಪರಮ ದಯಾಲೋ ಕ್ಷಮಾ ಸಮುದ್ರ ಭಕ್ತವತ್ಸಲ ಇದೆಲ್ಲ ಹಿಂದೆ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಭಕ್ತಾಪರಾಧ ಸಹಿಷ್ಣು ದೇಶಕಾಲಾಧಿಪತೆ ದೇಹ ಇಂದ್ರಿಯಾಧಿಪತೆ ಸೂರ್ಯವಂಶಧ್ವಜ ರಘುಕುಲ ತಿಲಕ ಲಕ್ಷ್ಮಣ ಭರತ ಶತ್ರುಘ್ನ ಅಗ್ರಜ ಶ್ರೀ ಹನುಮದ್ ಉಪಾಸಿತ ಚರಣ ಸೀತಾಪತೆ ಶ್ರೀರಾಮಚಂದ್ರ. ಇಷ್ಟು ದೇವರು ಸಂಬೋಧನೆ ಮಾಡ್ತಾ, ತ್ವದಾಜ್ಞೆಯ ತ್ವತ್ಪ್ರಸಾದ ತ್ವತ್ಪ್ರೇರಣೆಯ ತ್ವತ್ತು ಇತ್ಯರ್ಥಂ ತ್ವಾಂ ಉದ್ದೇಶ್ಯ ತ್ವಾಂ ಅನುಸ್ಮರನ್ನೇವ ತ್ವದಾಜ್ಞೆಯ ನಿಯತೆಯನ್ನು. ಎಷ್ಟು ತ್ವಗಳು ಬಂತಲ್ಲಿ ಇದೆಲ್ಲ ಅನುಸಂಧಾನ ಇದ್ದಷ್ಟು ಕೂಡ ಏನಾಗುತ್ತಾಗ ಅದು ಶಾರ್ಪ್ನೆಸ್ ಬರುತ್ತೆ. ಶಾರ್ಪ್ ಆದಷ್ಟು ಕೂಡ ಏನಾಗುತ್ತಾಗ ಉಪಾಸನೆ ಬೇಗ ಫಲ ಕೊಡುತ್ತೆ. ಸ್ವಲ್ಪ ಅದು ಗುರಿ ತಪ್ಪಿದ್ರೆ ಎಲ್ಲ ಹೋಗಿಬಿಡುತ್ತೆ. ಸೊ ಪರ್ಫೆಕ್ಷನ್ ಇರಬೇಕು. ಅದೆಲ್ಲ ಉಪಾಸನೆ ಕ್ರಮ ಹೇಳ್ತಾರೆ. ನಾಳೆ ಅದನ್ನು ಹೇಳಿ, ನಾಳೆ ಅದನ್ನು ಹೇಳಿಬಿಟ್ಟು ಮುಕ್ತಾಯ ಆಗುತ್ತೆ. ನಾಳೆ ಇನ್ನು ಅರ್ಧಕ್ಕೆ ಸ್ವಲ್ಪ ಆಗ ಇದೆ. ನಾಳೆ ಎಂಟು ಕಾಲಿ, ನಾಳೆ ಕೂಡ ಎಂಟು ಕಾಲಿಂದ ಒಂಬತ್ತು ಕಾಲೊಳಗೆ ಮುಗಿದೋಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇದಿತ ಯದ ಓಚ ಮಹಂತೇನ ಪ್ರಿಯತಾಂ ಕಮಲ. ಏನು ಪಾಠ್ಯ ರೋಸ್ ಬಂದು ಇದು ಇಟ್ಟು ಮಾಡೋ ರಾಯನ ಮಠದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇಟ್ಟು ಮಾಡೋ ಮಠ ಇದೆಯಲ್ಲ ಅಲ್ಲಿ ಅಲ್ಲಿ ಬೆಳಿಗ್ಗೆ 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 ಸಾಯಂಕಾಲ ಬೆಳಿಗ್ಗೆ 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 ಒಂದು ವಾರ ಮಾತ್ರ, ಆಮೇಲೆ ಊರಿಗೆ ಹೋಗೋದ್ರಿಂದ ಒಂದು ವಾರ. ಹಾಂ ಹಾಂ ಬೆಳಿಗ್ಗೆ ಏಳು ಏಳುವರೆಯಿಂದ ಎಂಟೂವರೆ. ಹಾಂ ಹಾಂ ಅಂದರೆ ಪಾಠ ಇರುತ್ತೆ, ಸ್ವಾಮಿ ಇರಲ್ಲ ಪಾಠ. ನಾಳೆ ವಿದ್ಯಾಪೀಠದಲ್ಲಿಲ್ವಾ? ಅದು ನಾಳೆ 8 ಗಂಟೆಗೆ ಶುರು ಮಾಡೋಣ. ಅದು ನಾಳೆ 8 ಗಂಟೆಗೆ, 8 ಕಾಲ ಅಲ್ಲ, ನಾಳೆ 8 ರಿಂದ 9 ಮುಗಿಸ್ಬೋದು ಸರ್. ಹಾಂ, ಸರಿ ಗೊತ್ತು. ನಾಳೆ 8 ರಿಂದ 9 ಜ್ಞಾಪಕ ಇರಲಿ. ಬೃಹಸ್ಪತಿ ಪಾಠ ಇರೋದಿಲ್ಲ, ಬೃಹಸ್ಪತಿ ಪೂರ್ತಿ ಅಲ್ಲ. ನೆಕ್ಸ್ಟ್ ಕ್ಲಾಸ್ ಯಾವತ್ತು?